ಕರ್ನಾಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕಳೆದ ವಾರ ಮುಖ್ಯವಾಗಿ ಒಂದು ಪಾಠ ನಾವು ಏನು ಮಾಡಿದ್ರಿ ನಾವು ನೋಡಿದ್ರಿ ಏನಪ್ಪ ಅಂದರೆ ಮೂರು ಲೋಕದ ರಹಸ್ಯವನ್ನು ಏನು ಮಾಡಿದ್ರಿ ನಾವು ನೋಡಿದ್ರಿ. ಆ ಮೂರು ಲೋಕದ ರಹಸ್ಯದಲ್ಲಿ ನಾವೇನಪ್ಪ ಮಾಡಿದ್ವಿ ಅಂತಂದರೆ, ಮೊದಲನೇ ಲೋಕದಲ್ಲಿರುವಂಥ ಅನೇಕ ವಿಚಾರಗಳನ್ನ ನಾವು ಏನು ಮಾಡಿದ್ವಿ ನಾವು ತಿಳಿದ್ರಿ ಅಲ್ವರ. ಸೊ ಇವತ್ತು ನಾವು ಏನಪ್ಪ ಮಾಡೋಣ ಅಂತಂದರೆ, ಎರಡನೇ ಲೋಕಕ್ಕೆ ಏನು ಮಾಡೋಣ, ನಾವು ಹೋಗೋಣ. ಎರಡನೇ ಲೋಕದಲ್ಲಿ ಏನು ನಡೀತಾರೆ ವಿಚಾರಗಳು, ಅದರ ಹೆಂಗೆ ಎರಡನೇ ಲೋಕ ಶುರು ಆಯಿತು, ಏನೆಲ್ಲ ನಡೀತಾರೆ ಎರಡನೇ ಲೋಕದಲ್ಲಿ, ಎರಡನೇ ಲೋಕನ ದೇವರು ಹೇಗೆ ನಾಶ ಮಾಡ್ತಾರೆ, ಇದಾದ ನಂತರ ಬರುವಂಥ ಮೂರನೇ ಲೋಕದ ಬಗ್ಗೆ ನಾವು ಏನು ಮಾಡೋಣ ನಾವು ನೋಡೋಣ. ಓಕೆನಾ? ಸರಿ, ಮೊದಲನೇ ಲೋಕದಲ್ಲಿ ಏನಾಯಿತು ಸ್ವಲ್ಪ ಒಂದು 2 ನಿಮಿಷ ರಿವೈಸ್ ಮಾಡಿಬಿಟ್ಟು ಇವತ್ತಿನ ಪಾಠಕ್ಕೆ ಬಂದ್ಬಿಡೋಣ. ಅದರ ಮೊದಲನೇ ಲೋಕದಲ್ಲಿ ನಮಗೆ ಚೆನ್ನಾಗಿ ಗೊತ್ತಿತ್ತು, ದೇವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದರು, ಎಲ್ಲ ತುಂಬ ಸಂತೋಷವಾಗಿತ್ತು, ಮಳೆ ಇರಲಿಲ್ಲ, ಮನುಷ್ಯ ಮತ್ತು ಪ್ರಾಣಿ ಎಲ್ಲರೂ ಸಸ್ಯಹಾರಿಯಾಗಿದ್ದರು. ಅದರ ಮನುಷ್ಯನ ಆಯುಸ್ಸು ಅಷ್ಟು ದೀರ್ಘಕಾಲ ಇತ್ತು. ಆದರೂ ಕೂಡ ನೋಡಬೇಕಾದ್ರೆ ಯಾಕೆ ಮನುಷ್ಯನ ಈ ಒಂದು ಸುಂದರವಾಗಿ ಸೃಷ್ಟಿ ಮಾಡಿರೋಂಥ ಮೊದಲನೇ ಲೋಕ ದೇವ್ರ ನಾಶ ಮಾಡಿದ್ರು, ದೇವರೇ ಸೃಷ್ಟಿ ಮಾಡಿ ಯಾಕೆ ದೇವ್ರ ನಾಶ ಮಾಡಂಥ ಒಂದು ಕಂಡೀಷನ್ ಬಂತು ಅಂತ ನೋಡೋದು ಅಂತಂದರೆ, ಅಲ್ಲಿ ಮೊದಲನೇ ಲೋಕದಲ್ಲಿ ದೇವದೂತರು ಸುಂದರವಾಗಿರೋ ಸ್ತ್ರೀಗಳನ್ನ ನೋಡ್ಬಿಟ್ಟು ಅವನು ಇಷ್ಟರಾದವನು ಏನು ಮಾಡ್ತಾರೆ, ಮದುವೆ ಮಾಡ್ಕೊಂಡೋಗಿ ಶುರು ಮಾಡಿದ್ರು. ಇದು ದೇವ್ರಿಗೇನಾಗಿಲ್ಲ, ಇಷ್ಟ ಆಗಿಲ್ಲ ಅಂತ ನೋಡ್ತೀರಿ. ಅದನ್ನೇ ಆದಿಕಾಂಡ 6:2 ನೋಡೋದು ಅಲ್ವರ. ಸೊ ದೇವಕುಮಾರರು ಏನ್ರಿ ಮನುಷ್ಯ ಕುಮಾರಿಗಳನ್ನು ನೋಡ್ಬಿಟ್ಟು ಇಷ್ಟರಾದವನು ಏನು ಮಾಡುತ್ತೆ, ಹೆಂಡರನಾಗಿ ಮಾಡಿಕೊಂಡರು ಅಂತ ಹೇಳ್ತಾರೆ. ಸೊ ಅವರು ಇಷ್ಟರಾದ ಹೆಂಡರನಾಗಿ ಮಾಡಿಕೊಂಡವಾಗ ಅವ್ರಿಗೆ ಹುಟ್ಟಂಥ ಮಕ್ಕಳು ಹೇಗಪ್ಪ ಹುಟ್ಟು ಅಂತ ನೋಡಿದ್ರೆ ರಾಕ್ಷಸರುಗಳಾಗಿ ಹುಟ್ಟಿದ್ರು ಅಂತ ನೋಡ್ತೀರಿ. ಯಾಕಪ್ಪ ರಾಕ್ಷಸರುಗಳು ಹುಟ್ಟರು ಅಂತಂದರೆ, ಅವರಿಗೆ ಜೀವ ಬಂದಿದ್ದು ಈ ಒಂದು ಬಿದ್ದೋಗಿರೋ ದೂತ್ರಗಳಿಂದ. ಹೇಗೆ ಅಂತಂದರೆ, ದೂತ್ರಗಳಿಗೂ ಮಾಂಸದಲ್ಲಿ ಬಂದು ಮನುಷ್ಯನ ನಡುವೆ ಪ್ರತ್ಯಕ್ಷ ಆಗೋದಕ್ಕೂ, ಬೇಡ ಅಂದವಾಗ ಆತ್ಮಿಕ ಶರೀರದಲ್ಲಿ ಏನ್ರಿ ಅವರು ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಏನು ಮಾಡಿದ್ರು ದೇವ್ರು ಮೊದಲನೇ ಲೋಕದಲ್ಲಿ ಕೊಟ್ಟಿದ್ರು ಅಲ್ವರ. ನಮಗೆಲ್ಲ ಚೆನ್ನಾಗಿ ಗೊತ್ತು ದೇವದೂತಗಳು ನಮ್ಮ ಥರ ಮಾಂಸಿಕ ದೇಹ ಇಲ್ಲ, ಅವ್ರಿಗೆಲ್ಲ ಆತ್ಮಿಕ ಶರೀರ. ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬರೋದಕ್ಕೆ ಮೊದಲನೇ ಲೋಕದಲ್ಲಿ ಅವ್ರಿಗೆ ದೇವರು ಒಂದು ಗಿಫ್ಟ್ ಕೊಟ್ಟಿದ್ರು. ಆದರೆ ಅದು ಬೇಡ ಎಂದವಾಗ ಏನ್ರಿ ಈ ಒಂದು ಮಾಂಸಿಕ ಶರೀರದಿಂದ ತಿರ್ಗಾ ಆತ್ಮಿಕ ಶರೀರಕ್ಕೆ ಹೋಗೋದಾಗಿತ್ತು. ಯಾವಾಗ ಇವರು ಮಾಂಸಿಕ ಶರೀರದಲ್ಲಿ ಬರ್ತೋ ದೇವದೂತಗಳು ಭೂಲೋಕದಲ್ಲಿರುವಂಥ ಸುಂದರವಾಗಿರೋ ಸ್ತ್ರೀಗಳತ್ತ ಮದುವೆ ಮಾಡ್ಕೊಳೋಕೆ ಶುರು ಮಾಡ್ತಾರೆ, ಆವಾಗ ಇದು ಹೈಬ್ರಿಡ್ ಹಾಗೂ ಇರೋದ್ರಿಂದ ಇವರಿಗೆ ರಾಕ್ಷಸಗಳೇನಾಗ್ತಾರೆ ಉಡ್ತಾರೆ. ಯಾಕಂದರೆ ಜೀವ ಬಂದಿರೋದು ಏನ್ರಿ ಈ ತಂದೆಗಳಾಗಿರೋಂಥ ಬಿದ್ದೋಗಿರೋ ದೂತಗಳಾಗಿರೋದ್ರಿಂದ ಇವ್ರಿಗೆ ಹುಟ್ಟಂಥ ಮಕ್ಕಳಿಗೋರು ಪರಾಕ್ರಮಶಾಲಿಗಳು, ಪೂರ್ವದಲ್ಲಿ ತುಂಬ ಹೆಸರುವಾಸಿಯಾಗಿರೋಂಥ ಏನ್ರಿ ಒಂದು ರಾಕ್ಷಸಗಳಾಗಿದ್ದು ನಾವು ಏನು ಮಾಡ್ತೀವಿ ಕಾಣಬರ್ತೀರಿ ಅದನ್ನ. ಸೊ ಇದರಿಂದ ಇವ್ರಿಗೆ ಹುಟ್ಟಂಥ ರಾಕ್ಷಸಗಳು ಭೂಲೋಕದಲ್ಲಿ ಧ್ವಂಸ ಮಾಡಿ ದಬ್ಬಾಳಿಕೆ ಮಾಡಿ ಸಾಮಾನ್ಯ ಜನಗಳ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡಿದಾಗ ಇದು ದೇವ್ರಿಗೆ ಇಷ್ಟ ಆಗಿಲ್ಲ. ದೇವರೇ ಅಂತಂದ್ರು ಈ ಈ ಒಂದು ವ್ಯವಸ್ಥೆ ಅಂದರೆ ಭೂಲೋಕದಲ್ಲಿ ರಾಕ್ಷಸಗಳು ಆಳ್ವಿಕೆ ಮಾಡೋಂಥ ವ್ಯವಸ್ಥೆ, ಆಕಾಶ ಮಂಡಲದಲ್ಲಿ ಬಿದ್ದೋಗಿರೋ ದೂತಗಳ ಆಳ್ವಿಕೆ ಮಾಡೋಂಥ ವ್ಯವಸ್ಥೆ, ದೂತರು ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬರೋದು, ಮಾಂಸಿಕ ಶರೀರದಿಂದ ಬೇಡ ಅಂದಾಗ ಆತ್ಮಿಕ ಶರೀರಕ್ಕೆ ಹೋಗೋಂಥ ಒಂದು ವ್ಯವಸ್ಥೆನ ಇದನ್ನು ದೇವರು ಡಿಸ್ಟ್ರಾಯ್ ಮಾಡ್ತೀನಿ ಅಂತ ಏನು ಮಾಡಿದ್ರು ದೇವರು ಹೇಳಿದ್ರು ಅದರ. ಆವಾಗೆ ಜಳೆಪಳೆ ಬಂದಿದ್ದು ಅಂತ ನಾವು ನೋಡಿದ್ರಿ. 40 ದಿನ ಹಗಲು ರಾತ್ರಿ ಸಖತ್ತಾಗಿ ಮಳೆ ಬರಬೇಕಾದ್ರೆ ಏನ್ರಿ ಆ ಜಳೆಪಳೆದಲ್ಲಿ ಎಲ್ಲ ರಾಕ್ಷಸಗಳು ಎಲ್ಲ ಏನ್ರಿ ದೇವದತ್ತು ರಕ್ತ ಸೇರಿದಂಥ ಮನುಷ್ಯರುಗಳೇನಾದ್ರು ಸತ್ತೋದ್ರು ಅಂತ ನೋಡ್ತೀರಿ ಅದರ. ನೋಡ್ರಿ ಇವಾಗ ಮಳೆ ಹೆಂಗೆ ಬರಕ್ಕೆ ಶುರು ಆಯಿತು, ಮೊದಲಿನ ಹೊತ್ತಲ್ಲಿ ಮಳೆನೇ ಇಲ್ವಲ್ಲ, ಭೂಮಿ ಸುತ್ತಲಿರೋಂಥ ನೀರಿನ ಕವಚ ಮಾಡಿದ್ರು ದೇವ್ರು ಡಿಸ್ಟ್ರಾಯ್ ಮಾಡೋದು ಅಂತ ನೋಡ್ತೀರಿ. ಅವಾಗ ಈ ರಾಕ್ಷಸರು ಎಲ್ಲ ಸತ್ತೋದ್ರು. ಸರಿ, ಆ ದೇವದೂತರು ಏನಪ್ಪ ಆದರು ಈ ಜಳೆಪಳೆ ಬರಬೇಕಾದ್ರೆ ಮಾಂಸದಲ್ಲಿ ಇರೋಂಥ ದೂತರು ಅವರೇನದಂದರೆ ಮಾಂಸಿಕ ಶರೀರದಿಂದ ಮಾರ್ಪಾಡಾಗಿ ಆತ್ಮಿಕ ಶರೀರಿಗೆ ಏನಾದ್ರು ಅವರು ಎಸ್ಕೇಪ್ ಆಗಿದ್ರು. ಎಲ್ಲಿಗೆ ಎಸ್ಕೇಪ್ ಆದರು, ಪರಲೋಕಕ್ಕೆ ಹೋಗ್ಬಿಟ್ರಾ? ಅಂದರೆ ದೇವರನ್ನ ಪರಲೋಕಕ್ಕೆ ಸೇರಿಸ್ಕೊಂಡಿಲ್ಲ, ದೇವರೇನಪ್ಪ ಮಾಡಿದ್ದಾರೆ ಅಂತಂದರೆ ಅವರು ಭೂಮಿಯ ವಾಯುಮಂಡಲದ ಏನು ಮಾಡಿದಾರೆ ಅವನ್ನ ದೇವರನ್ನ ಕಟ್ಟಾಕಿದ್ದಾರೆ ಅಂತ ನಾವು ಏನು ಮಾಡ್ತೀವಿ ಸತ್ಯವೇದನ ನೋಡ್ತೀರಿ. ಅದನ್ನೇ 2 ಪೇತ್ರ 2:4 ನೋಡೋದು ಅಲ್ವರ. ದೇವರು ಪಾಪ ಮಾಡಿದ್ದ ದೇವದೂತನ ಸುಮ್ಮನೆ ಬಿಡದೆ ಏನ್ರಿ ಕತ್ತಲೆ ಗುಂಡಿಗಳಿಗೆ ದಬ್ಬಿ ನ್ಯಾಯ ತೀರ್ಪು ಹೊಂದೋದಕ್ಕಾಗಿ ಏನು ಮಾಡಿದ್ದಾರೆ ಅವನ್ನ ಇಡಲ್ಪಟ್ಟಿದ್ದಾರೆ ಅಂತ ನಾವು ಸತ್ಯವೇದಲ್ಲಿ ಏನು ಮಾಡ್ತೀವಿ ನೋಡ್ತೀರಿ ಅಲ್ವರ. ಸೊ ಈ ರೀತಿ ಮೊದಲನೇ ಹೋಗ್ತಾರೆ ಅಂತ ವ್ಯವಸ್ಥೆ, ಭೂಲೋಕದಲ್ಲಿ ಆ ರಾಕ್ಷಸ ಆಡಳಿತ ಅದರ, ಆಮೇಲೆ ಆಕಾಶ ಮಂಡಲಿ ಬಿದ್ದೋಗಿರೋ ದೇವದೂತರು ಮತ್ತು ಏನ್ರಿ ಸೇತನ ಒಂದು ಆಡಳಿತ, ಇದನ್ನ ಏನು ಮಾಡೋ ದೇವರು ಧ್ವಂಸ ಮಾಡಿದ್ರು ಅದರ. ಆದರೆ ಆ ಭೂಮಿನ ಏನ್ರಿ ಆ ಒಂದು ಭೂಮಿ ಅಂದ್ರೆ ಏನು ಆ ಗ್ರಹನ ದೇವ್ರ ನಾಶ ಮಾಡಿಬಿಟ್ರೆ ಅಂತ ಇಲ್ಲ ರೀ, ಅವ್ನ ವ್ಯವಸ್ಥೆನೇ ಮಾಡೋದು ದೇವರು ಅದನ್ನು ನಾಶ ಮಾಡಿದ್ರು. ಯಾಕಂದರೆ ನೋವು ಇದೇ ನಾವಿಲ್ಲಿ ಇರ್ತಾರೆ, ಇದೇ ನಾವಿಂದ ಹೊರಗಡೆ ಬಂದ್ಬಿಟ್ಟು ದೇವ್ರಿಗೆ ಏನಪ್ಪ ಮಾಡ್ತಾರೆ ಅಲ್ಲಿ ಯಜ್ಞಗಳನ್ನ ಏನು ಮಾಡ್ತಾರೆ ಸಲ್ಲಿಸ್ತಾರೆ, ಆವಾಗ ದೇವರು ಹತ್ರ ಒಡಂಬಡಿಕೆ ಮಾಡ್ಕೊತಾರೆ. ಆಕಾಶದಲ್ಲಿ ಒಂದು ಮುಗಿಲ್ ಬಿಲ್ ಏನು ಮಾಡ್ತಾರೆ ಅದನ್ನ ಅಲ್ಲಿ ಇರ್ತಾರೆ, ಮೌಂಟ್ ಅರರಾತ್ ಅಂತ ಪರ್ವತ ಹತ್ರ ಬಂದು ಆ ದೋಣಿ ನಿಲ್ಕೊತದೆ. ಹಾಗಾದರೆ ಅವರು ಬೇರೆ ಗ್ರಹಕ್ಕೆ ಹೋಗ್ಬಿಟ್ರ ಅಂದ್ರೆ ಇಲ್ಲ ರೀ, ಅದೇ ಗ್ರಹ ಅಲ್ದ್ರಾ, ಅದೇ ಭೂಮಿ, ಅರೆ ಹೊಸ ವ್ಯವಸ್ಥೆ ಏನಾಯ್ತಲ್ಲಿ ಶುರು ಆಯ್ತು ಅಂತ ನಾವು ಏನು ಮಾಡ್ತೀರಲ್ಲಿ ನೋಡ್ತೀರಿ. ಸೊ ಈ ರೀತಿ ನೋವಾ ಅಂತ ಹೊರಗಡೆ ಬಂದಾಗ ದೇವತೆ ಒಡಂಬಡಿಕೆ ಮಾಡ್ಕೊಂಡ ಮೇಲೆ ನೋವಾ ತನ್ನ ಯಥಾಪ್ರಕಾರ ಏನು ಕೆಲಸ ಮಾಡ್ತಿದ್ರೋ ಅದೇ ಕೆಲಸನ ಮಾಡೋಕ್ಕೆ ಶುರು ಮಾಡ್ತಾರೆ. ನೋವಾ ಏನು ಕೆಲಸ ಮಾಡ್ತಾಯಿದ್ರು ಅಂದರೆ ವ್ಯವಸಾಯಗಾರನಾಗಿದ್ದ. ಅದರ ಏನು ವ್ಯವಸಾಯ ಮಾಡ್ತಾಯಿದ್ದಪ್ಪ ನೋವಾ ಅಂತ ನೋಡೋದಾದರೆ, ನೋವಾ ಬಂದ್ಬಿಟ್ಟು ಏನ್ರೆ ದ್ರಾಕ್ಷ ತೋಟನ ಹಾಕಿದ್ದಂತೆ. ನೋಡಿ ಓದನಾ ಆದಿಕಾಂಡ 9ನೇ ಅಧ್ಯಾಯ 20 ಮತ್ತು 21. ಜೆನಿಸಿಸ್ 9:20 ಮತ್ತು 21 ಯಾರೋ ಓದ್ತೀರಾ ಬ್ರದರ್ ಸಿಸ್ಟರ್ಸ್?
ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು.
ವೆರಿ ಗುಡ್ ಸ್ಟಾರ್ ಅಲ್ವಾ, ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತಂದ್ರೆ, ನೋವನು ಏನಾಗಿದಂತೆ ವ್ಯವಸಾಯಗಾರನಾಗಿದ್ದನು ಅಂತ ಹೇಳ್ತಾರೆ. ವ್ಯವಸಾಯಗಾರನಾಗಿದ್ದನು ಅನ್ನೇನು ಅರ್ಥ? ಅವನು ಮೊದಲಿಂದನೇ ಏನು ಮಾಡ್ತಾ ಇದ್ದ, ವ್ಯವಸಾಯನ ಮಾಡ್ತಾ ಇದ್ದ. ಅದೇ ಬಿಸ್ನೆಸ್ ಏನು ಮಾಡ್ತಾನೆ ಅವನು ಅಲ್ಲಿ ಕಂಟಿನ್ಯೂ ಮಾಡ್ತಾನೆ ಅಂತ ನಾವು ಏನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವಾ. ಹಂಗಾದ್ರೆ ನೋವು ವ್ಯವಸಾಯಗಾರನಾಗಿದ್ದನು, ಅದನ್ನೇ ಏನು ಮಾಡ್ದೆ ಇವಾಗ ಅದನ್ನು ಕಂಟಿನ್ಯೂ ಮಾಡ್ದ. ಎರಡನೇ ಲೋಕ ಏನು ಮಾಡ್ತಾನೆ, ದ್ರಾಕ್ಷರ ಒಂದು ತೋಟವನ್ನು ಏನು ಮಾಡ್ತಾನೆ ಪ್ರಾರಂಭಿಸ್ತಾನೆ ಅಲ್ದರ. ಸರಿ, ಇವಾಗ ನಾವೇನಾದ್ರೂ ಒಂದು ತೋಟ ಗಿಟನ ಹಾಕಿದ ಅಂತಂದರೆ ಅಲ್ಲಿರೋಂಥ ಒಂದು ಕಾಯಿ ಪಲ್ಯಗಳೆಲ್ಲ ನಮಗೆ ಬಿಟ್ಟ ಅಂತಂದರೆ ನಾವೇನು ಮಾಡ್ತೀರಿ ಅದನ್ನ ನಮ್ಮ ಬೆನಿಫಿಟ್ಗಾಗಿ ಏನು ಮಾಡ್ತೀವಿ ನಾವು ಉಪಯೋಗಿಸ್ಕೊತೀರಿ. ಇದೇ ರೀತಿ ನೋವಾ ಏನು ಮಾಡ್ತಾ ಇದ್ದ, ಮೊದಲನೇ ಲೋಕದಲ್ಲಿ ಕೂಡ ಏನ್ರಿ ದ್ರಾಕ್ಷ ಹಣ್ಣುಗಳಿಂದ ದ್ರಾಕ್ಷ ರಸನ ಏನು ಮಾಡ್ತಾ ಇದ್ದ ಮಾಡಿಕೊಂಡು ಕುಡಿತಾ ಇದ್ದ. ಇದೇ ರೀತಿ ಎರಡನೇ ಲೋಕದಲ್ಲಿ ಕುಡಿಬೇಕಾದ್ರೆ ಏನಪ್ಪ ಆಗ್ಬಿಡುತ್ತೆ ಅಂದರೆ, ನೋವಾ ಆಮೇಲೆ ಏರ್ಬಿಡ್ತಂತೆ ಅವನಿಗೆ. ಆಮೇಲೆ ಏರ್ಬಿಟ್ಟು ಯಾವ ರೀತಿ ನೋವಾ ತನ್ನ ಗುಡಾರದಲ್ಲಿ ಬಿದ್ದಿದ್ದ ಅಂತಂದರೆ ನೋಡ್ತೀರಿ ಅಂದರೆ ಸತ್ಯವೇದ ಹೇಳ್ತಾರೆ ಬೆತ್ತಲೆಯಾಗಿ ಬಿದ್ದಿದ್ದ ಅಂತ ನಾವು ಏನು ಮಾಡ್ತೀವಿ ನೋಡ್ತೀರಿ. ಅದಕ್ಕೆ ಎಷ್ಟೋ ಜನ ಏನು ಹೇಳ್ತಾರೆ ಎಕ್ಸ್ಕ್ಯೂಸ್ ತೊಗೊಂಡು, ಅಯ್ಯೋ ಬದ ನೋವನೇ ಕುಡಿದಿದ್ದಾನಂತೆ, ಆದರೆ ನಾವು ಸ್ವಲ್ಪ ಕುಡಿದ್ರೆ ಏನಾಗ್ತದೆ ಅಂತ ಏನು ಮಾಡ್ತಾರೆ, ನೋವನ್ನು ಎಕ್ಸಾಂಪಲ್ ತೊಗೊಂಡು ಏನು ಮಾಡ್ತಾರೆ ಕುಡಿತಾರೆ. ಅದರ ಬದ ನೋವು ಫುಲ್ ಟೈಟ್ ಆಗ್ಬಿಟ್ಟ, ನಾನೇನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಲೈಟಾಗಿ ತೊಗೊಂತೀನಿ ಅಂತ ಹೇಳ್ತಾರೆ. ಲೈಟಾಗಿ ತೊಗೊಂಡ್ರೆ ಟೈಟಾಗಿ ತೊಗೊಂಡ್ರಂತೆ. ಅದರ ಇದು ದೇವಚಿತ್ತಕ್ಕೆ ವಿರುದ್ಧವಾಗಿರೋದು. ಸತ್ಯವೇದಲ್ಲಿರೋಂಥ ವೈನ್ಗು ಈ ಕಾಲದಲ್ಲಿ ವೈನ್ ಸ್ಟೋರ್ಗಳಲ್ಲಿ ಸೇಲ್ ಮಾಡೋಂಥ ವೈನ್ಗಳಿಗಿಂತ ತುಂಬ ಅಜಗಜಾಂತರ ಇದೆ. ಎಷ್ಟೋ ಜನ ಏನು ಮಾಡ್ತಾರೆ ಏನ್ರಿ ವೈನ್ ಸ್ಟೋರ್ ಇಟ್ಕಿತಾರೆ, ಏನ್ರಿ ಇಮ್ಯಾನ್ಯೂಯಲ್ ವೈನ್ ಸ್ಟೋರ್, ಕಿಂಗ್ ಆಫ್ ಕಿಂಗ್ಸ್ ವೈನ್ ಸ್ಟೋರ್. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಸತ್ಯವೇದ ಏನಪ್ಪ ಹೇಳ್ತಾರೆ, ಅದರ ಕುಡಿಕರು ದೇವರಾಜ್ಯಕ್ಕೆ ಏನಾಗಲ್ವಂತೆ ಪ್ರವೇಶ ಮಾಡಲ್ಲ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರಲ್ಲ. ಓದ ನೋಡಿರ್ತೀನಿ 1 ಕೊರಿಂಥಿಯನ್ 6:10, 1 ಕೊರಿಂಥಿಯನ್ 6:10 ಯಾರು ಓದ್ತೀರಾ? ಒಂದನೇ ಕುರಿತ 6:10.
ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವರು ಇವರೊಳಗೆ ಒಬ್ಬರಾದರೂ ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ.
ವೆರಿ ಗುಡ್. ಅದರ ಕಳ್ಳರು, ಲೋಭಿಗಳು, ಕುಡಿಕರು ಇವ್ರು ಯಾರು ಏನಾಗಲ್ವಂತೆ ದೇವರಾಜ್ಯಕ್ಕೆ ಬಾಧ್ಯರಾಗದು. ಹಂಗಂದ್ರೆ ಸ್ವಲ್ಪ ಕುಡಿದ್ರೆ ಏನೋ, ಜಾಸ್ತಿ ಕುಡಿದ್ರೆ ಅಂತೆ ದೇವರಾಜ್ಯಕ್ಕೆ ಬಾಧ್ಯರಾಗೋದೇ ಇಲ್ಲ. ಮತ್ತೆ ನೋವು ಏನಕ್ಕೆ ಕುಡ್ದ ಅದರ ಬದ ನೋವು ಕುಡ್ದಲ್ಲ, ಬದ ಏನಕ್ಕೆ ಬದ ಕುಡ್ದ ನೋವು ಏನಕ್ಕೆ ಕುಡ್ದ ಅಂತಾರೆ ನಾವು ಇವಳಿಗೆ ಸತ್ಯವೇದಲ್ಲಿ ಓದಬೇಕು ಅಲ್ವರ. ನೋಡಿ ನೋವಾ ಏನಕ್ಕಪ್ಪ ಆ ರೀತಿ ಕುಡಿಬೇಕಾಯ್ತು ಅಮೂಲ್ಯರ ರೀತಿಯಲ್ಲಿ ಅಂತ ನೋಡಿದ್ರೆ, ನೋವಾ ವಾಸ್ ಎ ಸ್ಪೆಷಲ್ ಪರ್ಸನ್, ವಿಶೇಷವಾಗಿರೋಂಥ ಮನುಷ್ಯ. ಯಾಕೆ ಅಂತಂದರೆ ಅವ್ರು ಎರಡು ಲೋಕದಲ್ಲಿ ಬದುಕಿದ್ರಿ. ಮೊದಲನೇ ಲೋಕದಲ್ಲಿ 600 ವರ್ಷ ಬದುಕಿದ್ರು, ಎರಡನೇ ಲೋಕದಲ್ಲಿ 350 ವರ್ಷ ಏನಾಗಿದ್ರು ಅವ್ರು ಬದುಕಿದ್ರು. ಸರಿ, ಮೊದಲನೇ ಲೋಕದಲ್ಲಿ ಏನು ವ್ಯವಸ್ಥೆ ಇತ್ತು? ಭೂಮಿ ಸುತ್ತಲೂ ನೀರಿನ ಕವಚ ಇತ್ತು. ಆ ಕವಚ ಇರೋದ್ರಿಂದ ಆ ಭೂಮಿ ಮೇಲೆ ಸೂರ್ಯನ ಉಷ್ಣಾಂಶ ಡೈರೆಕ್ಟಾಗಿ ಏನಾಗ್ತಿಲ್ಲ ಬಂದು ಬೀಳ್ತಾ ಇರಲಿಲ್ಲ. ಆದ್ದರಿಂದ ಭೂಮಿ ಮೇಲೆ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇತ್ತು. ಭೂಮಿಯಲ್ಲಿ ಯಾವುದೇ ವಸ್ತು ಕೊಳಿತಾ ಇರಲಿಲ್ಲ, ಹುಳಿ ಬಿಡ್ತಾ ಇರಲಿಲ್ಲ. ಇದೇ ದ್ರಾಕ್ಷ ರಸನ ನೋವಾ ಮೊದಲನೇ ಲೋಕದಲ್ಲಿ ಇಟ್ಟು ಕುಡಿಬೇಕಾದ್ರೆ ಅವನಿಗೇನು ಆಗ್ತಾ ಇರಲಿಲ್ಲ. ಯಾಕೆಂದರೆ ಹುಳಿ ಬಿಡ್ತಾ ಇರಲಿಲ್ಲ, ಅದು ವಾತಾವರಣ ಹಂಗಿತ್ತು. ಫ್ರಿಡ್ಜಲ್ಲಿ ಇಟ್ಟರೆ ಐಟಮ್ ಕೊಳಿತಾರ, ಹುಳಿ ಬಿಡ್ತಾರ? ಇಲ್ಲ ರೀ, ಆ ರೀತಿ ಏನಾಗ್ತಾ ಇತ್ತು ಅಲ್ಲರ ಇತ್ತು. ಅದರಿಂದ ನೋವಾ ಏನ್ರಿ ಇದು ನೀರಿನ ಕವಚ ಒಡೆದೋಗಿರೋಂಥ ಬಗ್ಗೆ ಅವನಿಗೇನಾಗಿಲ್ಲ, ಅಷ್ಟೊಂದು ಮಾಹಿತಿ ಇರಲಿಲ್ಲ. ಅದರಿಂದ ಏನು ಮಾಡ್ತಾನೆ, ಅದೇ ರೀತಿ ದ್ರಾಕ್ಷ ತೋಟನ ಮಾಡಿ ದ್ರಾಕ್ಷ ರಸನ ಮಾಡಿಕೊಂಡು ಕೂಡ್ಸಿ ಕುಡ್ಸೋದ್ರ ನಂತರ ಕುಡ್ದು ಅವಾಗ ಏನಾಯ್ತು ಅವನಿಗೆ ತಿಳಿದಿರ ಆಮೇಲೆ ಏರ್ಬಿಡ್ತು. ಯಾಕೆಂದರೆ ನೀರಿನ ಕವಚ ಚೆನ್ನಾಗಿತ್ತು, ಒಡೆದೋಗಿತ್ತು. ಆದರೆ ನೋವು ಇದು ನಂತರ ಕುಡ್ದು ಅಂತ ಕೊಟ್ಟಿದ್ದೆ ಬೈಬಲಲ್ಲಿ ಇಲ್ಲವೇ ಇಲ್ಲ ರೀ. ಅದಕ್ಕೆ ನೀತಿವಂತನಾಗಿರೋ ನೋವು ಅಂತ ಏನು ಮಾಡೋದಲ್ಲ ಸತ್ಯವೇ ಹೇಳೋದು. ಸರಿ, ಇದೇ ರೀತಿ ಏನಾಯ್ತು ನೋವನ ಮುಖಾಂತರ ಇಡೀ ಜನಾಂಗ ಏನಾಯ್ತು ಅಲ್ಲಿ ಉತ್ಪತ್ತಿ ಆಯಿತು, ಇಡೀ ವರ್ಲ್ಡ್ ಏನಾಯ್ತು ಪಾಪ್ಯುಲೇಟ್ ಆಗೋದಕ್ಕೆ ಶುರು ಆಯಿತು ಅಂದ್ರ. ಅದಕ್ಕೆ ನೋಡೋಣ ಅಂದರೆ ಯಾರ್ಯಾರು ಯಾವ ರೀತಿ ಉತ್ಪತ್ತಿ ಆದರು, ಯಾರ್ಯಾರು ಯಾವ ಜನಾಂಗದವರು ಅಂತ ನಾವು ಓದೋಣ. ಆದಿಕಾಂಡ 9ನೇ ಅಧ್ಯಾಯ 18 ಮತ್ತು 19. ಯಾರೋ ಬ್ರದರ್ ಸಿಸ್ಟರ್ ಓದ್ತೀರಾ?
ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಹೆಫೆತ್ ಎಂಬವರೇ. ಹಾಮನು ಕಾನಾನ್ನ ತಂದೆಯು. ಈ ಮೂವರು ನೋಹನ ಮಕ್ಕಳು. ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು.
ವೆರಿ ಗುಡ್ ಸ್ಟಾರ್ ಅಲ್ರಾ, ವೆರಿ ಗುಡ್ ಸ್ಟಾರ್ ಅಲ್ರಾ. ಏನ್ರಿ ನೋವಿನ ಮಕ್ಕಳುಗಳು ಯಾರು? ಶೇಮ್, ಹ್ಯಾಮ್, ಯಾಫೆತ್. ಇವರಿಂದಾನೆ ಏನ್ರಿ ಲೋಕದಲ್ಲಿ ಇರೋಂಥ ಎಲ್ಲ ಜನಾಂಗ ಏನಾದರೂ ಉತ್ಪತ್ತಿ ಆದರು, ಹಡ್ಕೊಂಡ್ರು. ದ ಓಲ್ ವರ್ಲ್ಡ್ ವಾಸ್ ಪಾಪ್ಯುಲೇಟೆಡ್ ಬೈ ದಿಸ್ ತ್ರೀ ಪೀಪಲ್ ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ ಅಲ್ರಾ. ಸರಿ, ಇವ್ರು ಯಾರ್ಯಾರನ್ನ ಸೂಚಿಸ್ತದೆ ಅಂತ ನೋಡ್ದ ಅಂತಂದ್ರೆ, ಏನ್ರಿ ಕಾನಾನನು ಯಾರಪ್ಪಾ ಅಂತ ನೋಡೋಣ ಮೊದಲು. ಆದಿಕಾಂಡ 9:25 ಹೋದ್ರಿ.
ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನಾಗಲಿ ಅಂದನು.
ವೆರಿ ಗುಡ್. ಕಾನನನು ಶಾಪಗ್ರಸ್ತನಂತೆ, ಅದಕ್ಕೆ ಯಾಕೆ ಅವನ ತಂದೆ ಆಗಿರೋಂಥ ಆಮನು ಏನ್ರಿ ಅಲ್ಲಿ ಅವ್ರ ತಂದೆ ಬೆತ್ತಲೆ ಆಗಿರೋದನ್ನ ನೋವು ಬೆತ್ತಲೆ ಆಗಿರೋದು ನೋಡ್ಬೇಕಾದ್ರೆ ಅವನಿಗೆ ಶಾಪ ಕೊಡ್ತಾರೆ. ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸಾನೂ ದಾಸನಾಗಲಿ ಅಂತ ಹೇಳ್ತಾರೆ. ಎಲ್ಲರೂ ಪಾಪಕ್ಕೆ ದಾಸರು, ಇವರು ಆ ಪಾಪಿಗಳಿಗೆ ಇವರು ದಾಸರಾಗಲಿ ಅಂತ ಹೇಳ್ತಾರೆ. ಸೊ ಇವ್ರು ಯಾರಪ್ಪ ಸೂಚನೆ ಮಾಡ್ತಾರೆ ಅಂತಂದರೆ, ಏನ್ರಿ ಸೌತ್ ವೆಸ್ಟ್ ಏಷ್ಯಾ, ಕಾನಾನ ದೇಶದವರು, ಆಫ್ರಿಕಾ ಪ್ರಾಂತ್ಯದವರು, ಇವ್ರು ಏನು ಮಾಡ್ತಾರೆ? ಇವರು ಇನ್ನೂ ಸೂಚನೆ ಮಾಡ್ತಾರೆ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕ್ರೆ, ಕಾನಾನ್ ದೇಶದ ಅಂತಂದ್ರೆ ಏನಂದ್ರೆ ಯಹೂದ್ಯರೆಲ್ಲ ಎಲ್ಲಿದ್ರು? ಕಾನಾನ್ ದೇಶಕ್ಕೆ ಬಾಸ ಆಗಿ ಮೇಲೆ ಎಲ್ಲಿ ಹೋಗಿದ್ರು ಅವ್ರಲ್ಲ? ಸೆರೆಗೆ ಹೋದ್ರು ತಾನೆ? ಎಲ್ಲಿ ಸೆರೆಗೆ ಹೋದ್ರು? ಐಗುಪ್ತ ದೇಶದಲ್ಲಿ ಏನಾಗಿದ್ರು? ದಾಸತ್ವದಲ್ಲಿದ್ದರು ಅಲ್ಲರ. ಅದಕ್ಕೆ ನೋಡಬೇಕಾದ್ರೆ ಇದೇನ್ರಿ ಈ ಆಫ್ರಿಕಾ ಪ್ರಾಂತ್ಯ ಆ ಕಡೆ ಇರೋಂಥ ಪ್ರಾಂತ್ಯದಲ್ಲಿ ಇರೋಂಥ ಜನಗಳು ಏನು ಮಾಡ್ತಾರೆ? ಇವರು ಇವರು ನೋಡ್ತಾರೆ ಅಲ್ಲರ, ದಾಸತ್ವದಲ್ಲಿರೋಂಥ ಜನಾಂಗದವ್ರು ಏನು ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತದೆ. ಸರಿ, ಯಾಫೆತ್ತು ಯಾರನ್ನ ಸೂಚನೆ ಮಾಡ್ತಾರೆ? ಆದಿಕಾಂಡ 9:27. ಆದಿಕಾಂಡ 9:27 ಧನಲಕ್ಷ್ಮಿ ಸ್ಟಾರ್ ಓದ್ತೀರಾ?
ಹಾಗಾದ್ರೆ ಆದಿಕಾಂಡ
ಒಂಬತ್ತು
ಒಂಬತ್ತು
ಇಪ್ಪತ್ತೇಳು
ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನು ಅವರಿಗೆ ದಾಸನಾಗಿರಲಿ ಎಂಬುದು.
ವೆರಿ ಗುಡ್. ಯಾಫೆತ್ತನು ದೇವರು ವಿಸ್ತರಿಸಲಿ, ಶೇಮನ ಗುಡಾರದಲ್ಲಿ ಇವ್ರು ವಾಸ ಮಾಡ್ತಾರಂತೆ, ಕಾನಾನ ಇವನ್ಗೇನ್ರಿ ದಾಸರಂತೆ ಅಲ್ವರು. ಹಂಗಾರೆ ಏನು ಯಾರಪ್ಪ ಆಫ್ರಿಕಾ ಪ್ರಾಂತ್ಯದವರಲ್ಲ ಇವ್ರಿಗೆ ದಾಸರಂತೆ? ಇವ್ರು ಯಾರಪ್ಪ ಅಂತ ನೋಡೋದಾದ್ರೆ ಯುರೋಪ ಖಂಡದವರು, ಮುಖ್ಯವಾಗಿ ಲೋಕದಲ್ಲಿ ಎಲ್ಲ ಕಡೆ ಏನ್ರಿ ಕಾಲನೀಸ್ನ ಎಸ್ಟಾಬ್ಲಿಷ್ ಮಾಡೋದಾದ್ರೆ ಯುರೋಪ ಪ್ರಾಂತ್ಯದವರು, ಬ್ರಿಟಿಷರ್ಸ್ ಅಂತ ಹೇಳ್ತಾರೆ ಗೊತ್ತಾ ಅದರ. ಅದಕ್ಕೆ ಒಂದು ಕಾಲ ನೋಡ್ಬೇಕ್ರೆ ಇಡೀ ವರ್ಲ್ಡಲ್ಲೇ ತನ್ನ ಕಾಲನೀಸ್ ಎಸ್ಟಾಬ್ಲಿಷ್ ಮಾಡಿದ್ರು. ಶೇಮನ ಗುಡಾರದಲ್ಲಿ ವಾಸ ಮಾಡಿದಾಗ ಯಾರಪ್ಪ ಅಂತಂದರೆ ಈ ಯಾಫೆತ್ತಿನ ವಂಶದವರು ಅಂತ ನೋಡ್ತೀರಿ. ಆಸ್ಟ್ರೇಲಿಯಾ ತಗೊಳ್ರಿ, ಅದರ ಇಂಡಿಯಾ ತಗೊಳ್ಳಿ, ಅದರ ಪಾಕಿಸ್ತಾನ್ ತಗೊಳ್ಳಿ, ಶ್ರೀಲಂಕಾ ತಗೊಳ್ಳಿ, ಬಾಂಗ್ಲಾದೇಶ್ ತಗೊಳ್ಳಿ, ಹಾಂಗ್ಕಾಂಗ್ ತಗೊಳ್ಳಿ, ಅದರ ಈವನ್ ಅಮೇರಿಕನ್ ಕೂಡ ಏನ್ರಿ ಕಂಡಿಡ್ದವ್ರು ಯಾರಪ್ಪ ಅಂದರೆ ಯುರೋಪ ದೇಶದವರು. ಇವರು ಎಲ್ಲ ಕಡೆ ಮಾಡಿದ್ರು ಕಾಲನೀಸ್ ಎಸ್ಟಾಬ್ಲಿಷ್ ಮಾಡೋ. ಅದಕ್ಕೆ ಇವರು ಶೇಮನ ಗುಡಾರದಲ್ಲಿ ವಾಸ ಮಾಡ್ತಾರಂತೆ. ಅದರ ಕಾನಾನನು ಇವರಿಗೆ ಮುಖ್ಯವಾಗಿ ದಾಸರಾಗಿರ್ತಾರೆ ಅಂತಂದರೆ, ಅದಕ್ಕೆ ನಾವು ನೋಡ್ತಿಲ್ಲ ಆಫ್ರಿಕಾ ದೇಶದಲ್ಲಿಂಥ ಪ್ರಾಂತ್ಯದಿಂದ ಜನಗಳೆಲ್ಲ ಇವ್ರಿಗೇನಾಗಿರು ಮುಖ್ಯವಾಗಿ ಅದರ ದಾಸತ್ವದಲ್ಲಿ ಏನಾಗಿದ್ರು ಇರೋ ಅಂತ ನೋಡ್ತೀರಿ ಅಲ್ವರ. ಸರಿ, ಹಾಗಾದರೆ ಕೊನೆಯದಾಗಿ ಉಳಿದರೆ ಶೇಮನು. ಶೇಮಂದ್ರೆ ಯಾರು? ಆದಿಕಾಂಡ 9:26. ಪ್ರಜ್ವಲ್ ಬ್ರದರ್ ಓದ್ಬೋದಾ? ಲೈನ್ ಇದ್ದೀರಾ? ಆದಿಕಾಂಡ
ಎಸ್
9:26.
ಎಸ್ ಬ್ರದರ್. ಆದಿಕಾಂಡ 9:26. ಅವನು ಇನ್ನೂ ನುಡಿದಿದ್ದೇನೆಂದರೆ, ಶೇಮನ ದೇವರಾದ ಯಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವರಿಗೆ ದಾಸನಾಗಲಿ.
ವೆರಿ ಗುಡ್. ನೋಡೋರ ಏನು ಹೇಳ್ತಾರೆ ಏನ್ರಿ ಅಲ್ಲಿ, ಶೇಮನ ದೇವರಿಗೆ ಸ್ತೋತ್ರವಾಗಲಿ ಅದರ ಕಾನಾನು ಅವನಿಗೇನಾಗಲಿ ದಾಸನಾಗಲಿ ಅಂತ ಹೇಳ್ತಾರೆ ಅಲ್ವರ. ಅಲ್ವರ ಅದಕ್ಕೆ ನೋಡ್ಬೇಕಾರೆ ಕಾನ ಏನ್ರಿ ಶೇಮನ ದೇವರಿಗೆ ಸ್ತೋತ್ರವಾಗಲಿ ಅಂದರೆ ದೇವರಿಗೆ ಸ್ತೋತ್ರವಾಗಲಿ, ದೇವ್ರನ್ನ ಹುಡ್ಕೊಂಥ ಜನಾಂಗದವ್ರಿ. ಅದಕ್ಕೆ ನೀವು ನೋಡ್ಬೇಕಾರೆ ಇಡೀ ಏಷ್ಯಾದಲ್ಲೇ ಎಲ್ಲ ದೇವ್ರನ್ನ ಹುಡ್ಕೊಂಥ ಜನಗಳು ಏನಾಗಿರೋದ್ರಿ ಅಲ್ಲಿ ಬೆಳೆದಿರೋದ್ರಿ. ನೀವು ಯಾವ ಒಂದು ಧರ್ಮ ತೊಗೊಳ್ರಿ ಎಲ್ಲಿನ ಉತ್ಪತ್ತಿ ಆಗಿದೆ? ಏಷ್ಯಾದಲ್ಲೇ. ಅದರ ಇಸ್ಲಾಂ ತೊಗೊಳ್ಳಿ, ಯಹೂದ್ಯರ ಧರ್ಮ ತೊಗೊಳ್ಳಿ, ಕ್ರೈಸ್ತ ಧರ್ಮ ತೊಗೊಳ್ಳಿ, ಹಿಂದೂ ಧರ್ಮ ತೊಗೊಳ್ಳಿ, ಅದರ ಬುದ್ಧಿಸಮ್ ತಗೊಳ್ಳಿ, ಜೈನಿಸಮ್ ತಗೊಳ್ಳಿ, ಅದರ ಏನು ಬೇಕಾದ್ರೂ ಧರ್ಮಗಳು ತೊಗೊಳ್ರಿ, ಎಲ್ಲ ಇಷ್ಟು ಡೆವಲಪ್ಡ್ ಉಂಗ್ಲಿ ಇನ್ ಏಷ್ಯಾ. ಅದಕ್ಕೆ ಇವರು ದೇವ್ರನ್ನ ತುಂಬ ಹುಡುಕಂಥ ಜನಾಂಗದವರು ಯಾರಪ್ಪ ಅಂದರೆ ಶೇಮಿನ ಏನ್ರಿ ಜನಾಂಗದವರು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಆ ಸಮಯದಲ್ಲಿ ಎಲ್ಲರಿಗೂ ಒಂದೇ ಭಾಷೆ ಇರೋದ್ರಿಂದ ಏನು ಮಾಡಿದ್ರು ಎಲ್ಲರೂ ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡಿದ್ರು. ಎಲ್ಲಿ? ಬಾಬೆಲಲ್ಲಿ. ಎಲ್ಗೋಗೋದಿಕ್ಕೆ? ಆಕಾಶಕ್ಕೆ ಹೋಗೋದಿಕ್ಕೆ. ಯಾಕೆ? ಇನ್ನೊಂದು ಸತಿ ಮಳೆ ಬಂದರೆ ನಾವೇನು ಮಾಡೋಣ, ನಾವು ತಪ್ಪಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಅಲ್ಲರ ಕರ್ತನಲ್ಲಿ ಪ್ರೀತಿ ಅಂದ ಸ್ವರಗಳೇ, ಇವರು ದೇವ್ರ ವಾಗ್ದಾನ ಏನು ಮಾಡಿಬಿಟ್ರ ಮರ್ತು ಬಿಟ್ರಿ ಅದರ ಏನು ವಾಗ್ದಾನ ಮರ್ತು ಬಿಟ್ರು ಅಂದರೆ ದೇವರು ಇನ್ನೊಂದು ಸತಿ ಜಳಪ್ರಳಯನ ಭೂಮಿನೆಲ್ಲವನ್ನು ನಾಶ ಮಾಡೋಂಥ ರೀತಿಯಲ್ಲಿ ಜಳಪ್ರಳಯನ ದೇವರೇ ಮಾಡೋದಿಲ್ಲ, ಬರ ಮಾಡೋದಿಲ್ಲ ಅಂತಂದ್ಬಿಟ್ಟು ವಾಗ್ದಾನ ಮರ್ತುಬಿಟ್ಟು ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡಿದ ಪರಲೋಕಕ್ಕೆ ಹೋಗೋದಕ್ಕೆ. ಇದು ದೇವ್ರಿಗೆ ಏನಾಗಿಲ್ಲ, ಇಷ್ಟ ಆಗಿಲ್ಲ, ತುಂಬ ಕನ್ಫ್ಯೂಷನ್ ಆಗಿತ್ತು. ಅದಕ್ಕೆ ದೇವ್ರು ಏನು ಮಾಡೋದು ಗೊತ್ತಾ, ಬಂದ್ಬಿಟ್ಟು ಇವ್ರ ಭಾಷೆನೆಲ್ಲ ಏನು ಮಾಡಾಕ್ಬಿಟ್ರು, ತಾರು ಮಾಡು ಮಾಡಾಕ್ಬಿಟ್ರು ಅಂದ್ರ ಅದರಿಂದ ಒಬ್ಬೊಬ್ಬರು ಒಂದೊಂದು ಭಾಷೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಆ ಭಾಷೆ ಇರೋಂಥ ಜನಗಳು ಆ ಜಾಗದಲ್ಲಿ ಹೋಗಿ ಏನು ಮಾಡಿದ್ರು, ಸೆಟ್ಲ್ ಮಾಡಿದ್ರು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ಇಡೀ ಲೋಕದಲ್ಲಿ ಮೋರ್ ದೆನ್ 2,500 ಲ್ಯಾಂಗ್ವೇಜಸ್ ಇದೆ ಅಂತ ರೀ. ಇಂಡಿಯಾಲೇ 250ಕ್ಕಿಂತ ಮೇಲೆ ಭಾಷೆಗಳಂತ ಯೋಚನೆ ಮಾಡಿರಿ ಅಂತೀನಿ. ಅದರ ನಮ್ಮ ಇಂಡಿಯಾಲೇ ಒಂದೊಂದು ಸ್ಟೇಟಿಗೆ ಒಂದೊಂದು ಭಾಷೆಗಳು, ಮಲ್ಟಿಪಲ್ ಲ್ಯಾಂಗ್ವೇಜಸ್ ಇದೆ ಅದ್ರಲ್ಲಿ ಬೇಕಾದ್ರೆ ಓದಂದ್ರೆ. ಈ ರೀತಿ ಲೋಕದಲ್ಲಿ ಏನಾಗಿದೆ, ಅಷ್ಟೊಂದು ಭಾಷೆಗಳಂತ ಜನಗಳಂತ ಅಲ್ಲಲ್ಲೇ ಸೆಟ್ಲ್ ಆಗೋದಕ್ಕೆ ಶುರು ಮಾಡಿದ್ರು. ಈ ರೀತಿ ಏನಾಯಿತು, ಸೆಕೆಂಡ್ ವರ್ಲ್ಡ್ ಏನಪ್ಪ ಆಯಿತು, ಡೆವಲಪ್ ಆಗೋದಕ್ಕೆ ಶುರು ಆಯಿತು. ಈ ಥರ 7ನೇ ಲೋಕದಲ್ಲಿ ಒಂದು ಮುಖ್ಯವಾಗಿರೋಂಥ ಮನುಷ್ಯ ಇದ್ದ. ಆ ಮನುಷ್ಯನ ಹೆಸರೇನು, ಯಾರು? ಅಬ್ರಹಾಮನು. ವೆರಿ ಗುಡ್, ವೆರಿ ಗುಡ್. ಅಬ್ರಹಾಮನು ಅದರ ಅಬ್ರಹಾಮ್ ಏನಪ್ಪ, ಅಬ್ರಹಾಮು ವಿಶ್ವಾಸಕ್ಕೆ ತಂದೆ ಅದರ ಏನ್ರಿ, ಎಂಥ ವಿಶ್ವಾಸ ಇತ್ತು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಅಬ್ರಹಾಮ್ಗೆ ಎಲ್ಲ ಇರ್ತಾರೆ ರೀ, ದೊಡ್ಡ ಶ್ರೀಮಂತ ರೀ, ಅವ್ನಿಗೆ ಯಾವುದು ಕೊರತೆ ಇರಲ್ಲ. ಆದರೆ ಅವನಿಗೆ ಒಂದು ವಾರಿಸ್ದಾರ ಇರಲಿಲ್ಲ ಅದರ. ಅದಕ್ಕೆ ದೇವ್ರು ಹೇಳ್ತಾರೆ, ಏನ್ರಿ ನಾನು ಹೇಳೋಂಥ ಭೂಮಿಗೆ ಬಾ, ನಿನ್ನ ಸಂತತಿ ಮುಖಾಂತರ ಎಲ್ಲರದ್ದು ಏನು ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ, ನಿನಗೊಂದು ಸಂತತಿ ಕೊಡ್ತೀನಿ, ಅದ್ರ ಮುಖಾಂತರ ಜಗತ್ತಲ್ಲಿ ಅಂತ ಪ್ರತಿಯೊಬ್ಬ ಮನುಷ್ಯನ ಏನು ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಬ್ರಹಾಮ್ ಏನು ಮಾಡ್ತಾರೆ, ಆ ನಂಬಿಕೆಯನ್ನು ದೇವ್ರ ವಾಗ್ದಾನ ಮಾಡಿ ಭೂಮಿಗೆ ಬರ್ತಾರೆ. ರೈತರ ಇಸಾಕನ ಏನು ಮಾಡ್ತಾರೆ, ದೇವರು ಅವರಿಗೆ ಕೊಡ್ತಾರೆ ಅದರ. ಇಸಾಕ ಏನು ಮಾಡ್ತಾನೆ, ಅಬ್ರಹಾಮ್ ಜೊತೆಗೆ ಚೆನ್ನಾಗಿ ಬೆಳೀತಾರೆ. ಒಂದು ವಯಸ್ಸಿಗೆ ಬರಬೇಕಾದ್ರೆ ದೇವ್ರೇನು ಕೇಳ್ತಾರೆ, ನೀನು ತುಂಬ ಪ್ರೀತಿ ಮಾಡೋರಂತ ಒಬ್ಬ ಏನ್ರಿ, ಹಾಂ ಇಸಾಕನ ನಾನು ಹೇಳಂಥ ಪರ್ವತದ ಮೇಲೆ ದಗನ ಬಲಿಯಾಗಿ ಕೊಟ್ಬಿಡು ಅಂತ ಹೇಳ್ತಾರೆ. ಸರ್ವಾಂಗ ದಗನ ಬಲಿಯಾಗಿ ಕೊಟ್ಬಿಡು ಅಂತ ಹೇಳ್ಬೇಕಾರೆ ಅಬ್ರಹಾಮ್ ಏನು ಮಾಡ್ತಾರೆ, ಮಗನ ಕರ್ಕೊಂಡೋಗ್ತಾರೆ ಅಲ್ಲ ಮೊರೆಯ ಪರ್ವತ ಮೇಲೆ ಬಿಟ್ಟು ಮಗನ ಮಲಸ್ಬಿಟ್ಟು ಇನ್ನೇನು ಬಲಿ ಕೊಡಬೇಕು ಅಂತ ಕತ್ತಿ ತಗೊಂತ ಅಣ್ತೀನಿ, ಆಕಾಶನ ದೇವದು ತುಂಬ ನಿಮ್ಮ ತಡೆ ಮಾಡ್ತಾರೆ. ಅಬ್ರಹಾಮನೇ ಆ ಕೂಸಿನ ಮೇಲೆ ಮಾಡ್ಬೇಡ, ನೀನು ಕೈಯನ್ನು ಎತ್ತಬೇಡ ಅಂತ ಹೇಳ್ತಾರೆ ಅದನ್ನ. ಆವಾಗ ಇವನು ವಿಶ್ವಾಸಕ್ಕೆ ಪರೀಕ್ಷೆಯಲ್ಲಿ ಪಾಸ್ ಆಗಿರೋದ್ರಿಂದ ದೇವರು ಒಂದು ವಿಶೇಷವಾಗಿರೋಂಥ ಒಂದು ಒಡಂಬಡಿಕೆ ಏನು ಮಾಡ್ತಾರೆ ಅಂತ ಮಾಡ್ಕೊತಾರೆ. ಏನು ಮಾಡ್ಕೊತಾರೆ ಅದರ ಓದ ನೋಡಿತೀನಿ, ಆದಿಕಾಂಡ 22:16-18, ವರುಣ್ ಬ್ರದರ್ ಓದಿ.
ನೀನು ನನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸಿ ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರ ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು.
ವೆರಿ ಗುಡ್ ಬ್ರದರ್. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಹೇಳ್ತಾರೆ, ನೀನು ನನ್ನ ಮಾತನ್ನು ಮೀರಿ ನಡೆದಿರೋದ್ರಿಂದ, ಮಾತನ್ನು ಕೇಳಿ ನಡೆದಿರೋದ್ರಿಂದ ನಾನೇನು ಮಾಡ್ತೀನಿ, ನಿನ್ನ ಸಂತತಿ ಮುಖಾಂತರ ಇಡೀ ಜನಾಂಗದನ್ನು ಏನು ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ. ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿ ಅಂತ ಉಸುಬಿನಂತೆ ಏನು ಮಾಡ್ತೀನಿ, ಅಸಂಖ್ಯವಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಅಬ್ರಹಾಮ್ಗೆ ದೇವರು ಎರಡು ಥರ ವಾಗ್ದಾನ ಮಾಡಿದ್ರು, ಆಕಾಶದ ನಕ್ಷತ್ರಗಳು ಏನ್ರಿ ಸಮುದ್ರ ತೀರದಲ್ಲಿ ಅಂತ ಉಸುಬು ಅಂತ. ಏನು ಕಪ್ಪ ಎರಡು ಮಾಡ್ಬೇಕಾಯ್ತು, ಇವಾಗ ಯೋಚನೆ ಮಾಡಿ, ಆಕಾಶ ನಕ್ಷತ್ರಗಳು ನೆನ್ಸಕಾಯ್ತದ, ಹಾಂ ನೆನ್ಸಕಾಯ್ತದ ಆಕಾಶ ನಕ್ಷತ್ರಗಳು ಅದರ? ಖಂಡಿತವಾಗ ಇಲ್ಲ ರೀ. ಸೈಂಟಿಸ್ಟೇ ಏನಂತ ಅಂದ್ಬಿಟ್ರು ಅಂದರೆ, ಏನ್ರಿ ಸ್ಪೇಸ್ ಈಸ್ ಇನ್ಫಿನೈಟ್, ಸ್ಪೇಸ್ನ ಅಳ್ತಾ ಮಾಡೋಕ್ಕೆ ಆಗಲ್ಲ, ಕೋಟ್ಯಾನು ಕೋಟಿ ನಕ್ಷತ್ರಗಳಿದೆ ಅಂತೆ ಅಂದ್ರ. ಅಂದರೆ ಅದನ್ನು ಹೇಳ್ಬೋದಾಗಿತ್ತಲ್ಲ, ಯಾಕೆ ಸಮುದ್ರ ತೀರದ ಉಸುಬು ಅಂತಂದ್ರು, ಸಮುದ್ರ ತೀರದ ಉಸುಬು ಎಣ್ಸಕಾಯ್ತದ, ಮರಳು ಎಣ್ಸಕಾಯ್ತದ ಅಲ್ಲರ? ನೋಟ್ ಎಣ್ಸೋ ಮಿಷಿನ್ ಬಂದಿದೆ, ಕಾಯಿನ್ ಎಣ್ಸೋ ಮಿಷಿನ್ ಬಂದಿದೆ, ಸಮುದ್ರ ತೀರದ ಉಸುಬು ಎಣ್ಸೋ ಮಿಷಿನೇ ಬಂದಿಲ್ಲ ಅಲ್ಲರ? ಇಟ್ ಈಸ್ ಹೈಲಿ ಇಂಪಾಸಿಬಲ್, ಕೌಂಟ್ ಮಾಡೋಕ್ಕೆ ಆಗಲ್ಲ. ಹಂಗಂದ್ರೆ ಯಾವುದೋ ಎರಡು ಹೇಳ್ಬೋದಾಗಿತ್ತಲ್ಲ, ಯಾಕೆ ಎರಡು ಹೇಳಿದ್ರು ಹೇಳು, ಯಾವುದು ಒಂದು ಹೇಳ್ಬೋದಾಗಿತ್ತಲ್ವಾ, ಎರಡು ಹೇಳಂತ ಕಾರಣ ಏನು ಅಂದ್ರ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಇದರಲ್ಲಿ ಏನಪ್ಪ ನೋಡಿ ಸರ್ ಅಂತಂದರೆ, ಎರಡು ವಿಧವಾದಂಥ ರಕ್ಷಣೆ ಏನು ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಒಂದು ಭೂಲೋಕದ ರಕ್ಷಣೆ, ಇನ್ನೊಂದು ಪರಲೋಕದ ರಕ್ಷಣೆ. ಯಾವ ಥರ ನಕ್ಷತ್ರಗಳು ಆಕಾಶ ಮಂಡಲ ಇದೆಯೋ ಮೇಲೆ ಇದೆಯೋ ಅದು ಪರಲೋಕ ರಕ್ಷಣೆ ಏನು ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಯಾವ ರೀತಿ ಸಮುದ್ರ ತೀರದಂಥ ಉಸುಬು ಮರಳು ಏನ್ರಿ ಅದು ಭೂ ಸಂಬಂಧವಾಗಿದೆಯೋ, ಕೆಳಗಡೆ ಇದೆಯೋ, ನೆಲದ ಮೇಲೆ ಇದೆಯೋ, ಅದು ಭೂಲೋಕ ರಕ್ಷಣೆ ಏನು ಮಾಡ್ತಾರೆ, ಅದು ಸೂಚನೆ ಏನು ಮಾಡ್ತಾರೆ, ಅಬ್ರಹಾಮಿನ ಸಂತತಿಯ ಮುಖಾಂತರ ಎರಡು ವಿಧವಾದಂಥ ಆಶೀರ್ವಾದಗಳಿದೆ, ಒಂದು ಪರಲೋಕ ರಕ್ಷಣೆ ಇದೆ, ಇನ್ನು ಭೂಲೋಕ ರಕ್ಷಣೆ ಇದೆ ಅಂತಂದ್ಬಿಟ್ಟು ಸೂಚನೆ ಮಾಡೋದಕ್ಕೇ ಅಬ್ರಹಾಮಿಗೆ ಏನು ಮಾಡೋ ದೇವರು ಈ ಥರ ಎರಡು ಹೇಳಿದ್ದು. ಅಂದರೆ ಪರಲೋಕದ ರಕ್ಷಣೆ ಯಾರು, ಆಕಾಶದ ನಕ್ಷತ್ರಗಳನ್ನು ಯಾರಪ್ಪ, ಅಲ್ಲ ಸಮುದ್ರ ತೀರ ಉಸುಬಂದು ಯಾರು ಅಲ್ವರ, ಭೂಲೋಕ ರಕ್ಷಣೆಗೆ ಬರೋರು ಯಾರು, ಈ ಎರಡು ಗುಂಪಿನ ಜನಾಂಗ ಯಾರು, ದೇವರು ಯಾರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವೇನು ಮಾಡೋಣ ಇವಾಗ ಸ್ವಲ್ಪ ಸ್ಟಡಿ ಮಾಡೋಣ. ಅಂದರೆ ಯಾರ್ಯಾರು ಯಾರು ಅಂತಂದ್ಬಿಟ್ಟು ಅಲ್ವರ ನೋಡ್ರಿ, ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಬಂದರು. ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಗೆ ಬರೋದಕ್ಕಿಂತ ಮುಂಚೆ ಇರೋಂಥ ಎಲ್ಲ ಜನಾಂಗದವರು ಭೂಲೋಕದ ರಕ್ಷಣೆ, ಸಮುದ್ರ ತೀರದಂಥ ಉಸು, ಅರೆ ಯೇಸು ಕ್ರಿಸ್ತು ಬಂದಿದ್ದ ನಂತರ ಏನ್ರಿ ಅದು ಆಕಾಶದ ನಕ್ಷತ್ರಗಳು ಪರಲೋಕದ ರಕ್ಷಣೆ. ಈ ಥರ ಎರಡು ರಕ್ಷಣೆಗಳೇನಾಗಿದೆ ಅಲ್ಲಿ ಇದೆ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ, ನಿಮಗೆ ನಾನೇನೋ ಒಂದು ಪ್ರಶ್ನೆ ಕೇಳಿದೆ, ಏನಪ್ಪ ಇದುವರೆಗೂ ಮನುಷ್ಯರಲ್ಲಿ ಹುಟ್ಟಿರೋಂಥ ಎಲ್ಲ ಜನರಲ್ಲಿ ತುಂಬ ಶ್ರೇಷ್ಠವಾಗಿರೋಂಥ ಮನುಷ್ಯ ಯಾರಪ್ಪ, ಯೇಸು ಕ್ರಿಸ್ತನ ಮೊದಲನೇ ಬರೀಕೆವರೆಗೂ ಯೇಸು ಕ್ರಿಸ್ತನ ಬಿಟ್ಟು ಭೂಲೋಕದಲ್ಲಿ ಅತಿ ಶ್ರೇಷ್ಠವಾಗಿ ಹುಟ್ಟಿರೋಂಥ ಮನುಷ್ಯ ಯಾರೋ, ಅತಿ ದೊಡ್ಡದಾಗಿರೋಂಥ ಮನುಷ್ಯ ಯಾರೋ ಅಲ್ಲ ಅಂತ ಕೇಳಿದ್ರೆ ನೀವು ಯಾರಂತೀರಾ, ಯಾರೋ ಯಾರು ಇದ್ದಾರೆ ನೋಡಿ ಬೈಬಲಲ್ಲಿ ಎಷ್ಟು ಜನ ಇದ್ದಾರೆ ಅಲ್ವರ, ಮೋಸೆಸ್ ಇದ್ದಾರೆ ಅದರ, ಎಲಿಯಾ ಇದ್ದಾರೆ, ಅಬ್ರಹಾಮ ಇದ್ದಾರಪ್ಪ ಅಲ್ವರ, ಸ್ಯಾಮ್ಸನ್ ಇದ್ದಾರೆ, ಡೇವಿಡ್ ಇದ್ದಾರೆ, ಯಾರೋ ತುಂಬ ದೊಡ್ಡವರು ಹಾಂ ವರುಣ್ ಬಿಡ್ತಾರೆ ಯಾರೋ
ಒಬ್ರಿಗೆ ತ ಒಬ್ರಿದ್ದಾರೆ.
ಒಬ್ರಿಗೆ ನೋಡ್ರ ಒಬ್ರಿಗಿಂತ ಒಬ್ರು ಯಾರನ್ನ ಚಾಯ್ಸ್ ಮಾಡೋಣ, ಸರಿ ನಾವ್ಯಾಕೆ ಚಾಯ್ಸ್ ಮಾಡೋಣ, ನಾವೇನು ಮಾಡೋಣ ಇವಾಗ ಸತ್ಯವೇದಲ್ಲಿ ನೋಡೋಣ ಯಾರಪ್ಪ ಗ್ರೇಟೆಸ್ಟು ಅಂತ, ಕರೆಕ್ಟಾ. ಸರಿ ಇವಾಗ ಏನು ಮಾಡೋಣ, ಸತ್ಯವೇದನ್ ಓದನ್ ನೋಡಿದ್ರಿ ಇಲ್ಲಿ ಮ್ಯಾಥ್ಯೂ 11:11.
ಸ್ತ್ರೀಯರಲ್ಲಿ ಹುಟ್ಟಿದ್ರೊಳಗೆ ಸ್ನಾನಿಕನಾದ ಯೋಹಾನಿಗಿಂತ ದೊಡ್ಡವನು ಎದ್ದಿಲ್ಲ,
ಅರ್ರೆ
ಆದರೂ
ಎಂತ
ಪ್ರಭು
ಎಂತ ಅರ್ರೆ ಕರೆಕ್ಟಾಗಿ ಓದಿದ ಅನಿಲ್ ಬ್ರದರ್, ಕರೆಕ್ಟಾಗಿದೆಯಾ ಓದಿದ
ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನಿಗಿಂತ ದೊಡ್ಡವನು ಎದ್ದಿಲ್ಲ,
ಓ ಹಂಗಾರೆ
ಆದರೂ
ಯಾರಪ್ಪ ದೊಡ್ಡವರು ಎಲ್ಲರಿಗಿಂತ,
ಸ್ನಾನಿಕನಾದ ಯೋಹಾನು.
ನೋಡ್ರ ಇದು ನಾನು ಹೇಳ್ತಾ ಇಲ್ಲಪ್ಪ ಸತ್ಯವೇದ ಹೇಳ್ತೈತೆ, ಸ್ತ್ರೀಯಲ್ಲಿ ಹುಟ್ಟಿರೋಂಥ ಎಲ್ಲ ಮನುಷ್ಯರಲ್ಲಿ ಸ್ನಾನಿಕರಾದ ಯೋಹಾನ್ಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತ ರೀ. ಅಂದರೆ ಎಲ್ಲರಿಗಿಂತ ಗ್ರೇಟೆಸ್ಟ್ ಪರ್ಸನ್ ಯಾರಪ್ಪ ಅಂದರೆ ಸ್ನಾನಿಕನಾದ ಯೋಹಾನ. ಹಂಗಂದ್ರೆ ಸ್ನಾನಿಕನಾದ ಯೋಹಾನ ಖಂಡಿತವಾಗೂ ಪರಲೋಕಕ್ಕೆ ಹೋಗಿರ್ಬೇಕಲ್ವಾ, ಯಾಕಂದ್ರೆ ಸ್ತ್ರೀಯಲ್ಲಿ ಇವರೇ ದೊಡ್ಡವ್ರು ರೀ, ಇವರೇ ಶ್ರೇಷ್ಠವಾದವರು, ಇವ್ರಿಗಿಂತ ಇನ್ನು ಯಾರಿಲ್ಲ ಯೇಸು ಕ್ರಿಸ್ತನ್ ಬಿಟ್ಟು. ಹಂಗಂದ್ರೆ ಇವ್ರು ಎಲ್ಲಿರ್ಬೇಕು ಪರಲೋಕಕ್ಕೆ ಹೋಗಿರ್ಬೇಕಲ್ವಾ ಅಲ್ವಾ, ಏನು ಹೇಳ್ತಾರೆ ಬೈಬಲ್ಲು. ಹಾಗೆ ಕಂಟಿನ್ಯೂ ಮಾಡಿ ಬಂದ್ರೆ ಮುಂದಕ್ಕೆ ಹೋದ್ ಹೆಂಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹಾಂ
ದಂಡವನ್ನು ಎದ್ದಿಲ್ಲ, ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ.
ಆದರೂ ಅಂತ ಅವ್ನು ಕಂಡೀಷನ್ ಹಾಕ್ತಾರೆ, ಆದರೂ ಪರಲೋಕ ರಾಜ್ಯದಲ್ಲಿರುವಂಥ ಚಿಕ್ಕವನು ಏನ್ರಿ, ಪರಲೋಕ ರಾಜ್ಯದಲ್ಲಿ
ಪರಲೋಕ ರಾಜ್ಯದಲ್ಲಿ
ಹಾಂ ಪರಲೋಕ ರಾಜ್ಯನೇನ್ರಿ, ಪರಲೋಕ ರಕ್ಷಣೆದಲ್ಲಿರೋಂಥ ಚಿಕ್ಕವನು ಏನ್ರಿ ಈ ಒಂದು ಸ್ನಾನಿಕನ ಯೋನ್ಕಿಂತ ಏನಾಗಿದ್ದಾರಂತೆ ಅಲ್ವರ ದೊಡ್ಡವರಾಗಿದ್ದಾರಂತೆ ಅಂದ್ರೆ ಏನರ್ಥ,
ಅವನಿಗಿಂತಲೂ ದೊಡ್ಡ
ಹಾಂ ಅಲ್ವರ ಅವನಕಿಂತ ಏನಾಗಿರ್ತದೆ ದೊಡ್ಡವನಾಗಿರ್ತ ನೋಡಿ ಇವನ್ ನೋಡಿ ಗಮನಿಸಿ ಇಲ್ಲ ಕ್ಲೀನಾಗೆಲ್ಲ ಅದರ ಎಲ್ಲ ವಿಡಿಯೋನ ಗಮನಿಸಿ ಅದರ ಸ್ತ್ರೀಯಲ್ಲಿ ಹುಟ್ಟಿರ್ತ ಎಲ್ಲ ಮನುಷ್ಯರಲ್ಲಿ ಅಬ್ರಾಮು ಐಜಾಕು ಜೇಕಬ್ಬು ಸ್ಯಾಮ್ಸನು ಡೇವಿಡ್ಡು ಎಲ್ಲ ಎಲ್ಲ ಮನುಷ್ಯರಲ್ಲಿ ಏನ್ರಿ ತುಂಬ ದೊಡ್ಡದಾಗಿರೋಂಥ ಮನುಷ್ಯ ಯಾರಪ್ಪ ಅಂದರೆ ಸ್ನಾನಿಕನ ಯೋಹಾನ. ಅಂದರೆ ನಮ್ಗೆ ಅನ್ಸ್ಬಿಡ್ತೀವಿ ಪರಲೋಕ ರಕ್ಷಣೆ ಹೋಗಿರ್ಬೇಕಲ್ಲ ಅಂತ ಅನ್ಸ್ತಾರೆ, ಆದರೆ ಏನು ಹೇಳ್ತಾರೆ ಯೇಸು ಕ್ರಿಸ್ತನು, ಆದರೂ ಆದರೂ ಪರಲೋಕ ರಕ್ಷಣೆಯಲ್ಲಿರೋಂಥ ಒಬ್ಬ ಚಿಕ್ಕ ಮನುಷ್ಯ ಏನ್ರಿ ದ ಲೀಸ್ಟ್ ಆಫ್ ಆಲ್ ದ ಮೆಂಬರ್ಸ್ ಕಡೇ ಮನುಷ್ಯ ಸ್ನಾನಿಕನಾದ ಯೋಹಾನ್ಕಿಂತ ದೊಡ್ಡವರಾಗಿರ್ತಾನೆ ಗೊತ್ತಾ ಮೀನಿಗೋ. ಸ್ನಾನಿಕನಾದ ಯೋಹಾನ ಭೂಲೋಕದಲ್ಲಿ ಎಷ್ಟೇ ದೊಡ್ಡವನಾಗಿರ್ಬೋದು, ಅವನು ಪರಲೋಕದಲ್ಲಿರೋಂಥ ಚಿಕ್ಕ ವ್ಯಕ್ತಿಗಿಂತ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನ್ರಿ ಎರಡು ರಕ್ಷಣೆ ಬೈಫ್ರಿಕೇಷನ್ ನೋಡಿಸ್ತಾರಲ್ಲಿ, ಸ್ನಾನಿಕನಾದ ಯೋಹಾನ ಪರಲೋಕ ರಕ್ಷಣೆಗೆ ಹೋಗೋದಿಲ್ಲ ಅಂತ ಅರ್ಥ. ಯಾಕಂದರೆ ಸ್ನಾನಿಕನಾದ ಯೋಹಾನ ಎಲ್ಲ ಸ್ತ್ರೀಗಳು ಹುಟ್ಟಿದಂಥ ಮನುಷ್ಯ ದೊಡ್ಡವರಾಗಿರ್ತಾರೆ, ಭೂಲೋಕ ದೊಡ್ಡವರಾಗಿರ್ತಾರೆ, ಆದರೆ ಪರಲೋಕ ರಕ್ಷಣೆಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಪರಲೋಕ ರಕ್ಷಣೆ ಇರುವಂಥ ಕನಿಷ್ಠವಾದಂಥ ಮನುಷ್ಯ ಯೋಹಾನ್ಕಿಂತ ದೊಡ್ಡವರಾಗಿರ್ತಾರಂತೆ ರೀ. ಅಂದರೆ ಪರಲೋಕ ರಕ್ಷಣೆ ಗುಂಪೇ ಬೇರೆ, ಭೂಲೋಕ ರಕ್ಷಣೆ ಗುಂಪೇ ಏನ್ರಿ ಬೇರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಲೆ ಪರಲೋಕಕ್ಕೆ ಎಷ್ಟು ಜನ ಹೋಗಿದ್ದಾರೆ, ಯಾರ್ಯಾರು ಹೋಗಿದ್ದಾರೆ ಪರಲೋಕಕ್ಕೆ ಹೇಳ್ರಿ, ಯಾರ್ಯಾರಪ್ಪ ಪರಲೋಕಕ್ಕೆ ಹೋಗಿದ್ದಾರೆ.
ಅನೋಕನು ಮೋಶೆ ಎಲಿಯನ್
ವೆರಿ ಗುಡ್, ಅನೋಕ್ ಮೋಸೆಸ್ ಎಲಿಯಾ, ವೆರಿ ಗುಡ್, ಅಷ್ಟೇನಾ ಇನ್ಯಾರು ಇಲ್ವಾ,
ಸಿಸ್ವಾಮ್.
ಹಾಂ ಯೇಸು ಸ್ವಾಮಿ, ವೆರಿ ಗುಡ್ ಸರಿ. ಸತ್ಯವೇದ ಏನು ಹೇಳ್ತಾರೆ ಓದೋಣ ನೋಡಿ, ಯೋಹಾನ 3:13, ದಯವಿಟ್ಟು ಯಾರು ಓದ್ರಿ, ಯೋಹಾನ 3:13.
ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಹೇರಿ ಹೋದವನಲ್ಲ.
ಏನ್ರಿ ಹೇಳ್ತಾರೆ ಬೇರೆ ಇನ್ನೊಂದು ಸತಿ ಹೋದ್ರೆ?
ಪರಲೋಕದಿಂದ ಇಳಿದು ಬಂದವನೇ ಅಂದರೆ
ಹಾ
ಮನುಷ್ಯ ಕುಮಾರನೇ ಹೊರತು
ಹಾ,
ಮತ್ತಾರು ಪರಲೋಕಕ್ಕೆ ಹೇರಿ ಹೋದವನಲ್ಲ.
ಮತ್ಯಾರು ಪರಲೋಕಕ್ಕೆ ಏರಿ ಹೋಗಿಲ್ಲ,
ಓದೋನಲ್ಲ.
ಹೋದನಲ್ಲ. ಅರೆರೆ ಏನಪ್ಪ ಇದು, ಯಾರು ಪರಲೋಕಕ್ಕೆ ಹೋಗಿಲ್ಲ ಅಂತ ಹೇಳ್ತಾವ್ರೆ? ಇದು ನಾನು ಹೇಳ್ತಾ ಇಲ್ಲ ರೀ, ಅದರ ನಾನು ಹೇಳ್ತಾ ಇಲ್ಲ. ಯಾರು ಹೇಳ್ತಾ ಇರೋದು? ಯೇಸು ಕ್ರಿಸ್ತು ಹೇಳ್ತಾ ಇರೋದು. ಅದರ ಇವಾಗ ಇವರೆಲ್ಲ ಪರಲೋಕಕ್ಕೆ ಹೋಗೋರು ಅಂತ ಏನು ಗ್ಯಾರಂಟಿ? ನೀವು ನೋಡಿದ್ರಾ? ನಾನು ನೋಡಿದ್ದೀನಾ? ನೀವು ನೋಡಿದ್ದೀರಾ? ಯಾರು ನೋಡಿದ್ದೀರಾ? ಯಾರು ನೋಡಿಲ್ಲ ಅಲ್ವರಾ? ಮತ್ತೆ ಇದನ್ನ ಹೇಗೆ ನಂಬೋದು ಅಂತಂದ್ರೆ, ಪರಲೋಕದಿಂದ ಒಬ್ರು ಬಂದವ್ರು ನೋಡ್ರಿ ಅಂತಾನೆ, ಅವ್ರು ಗೊತ್ತು ಇವ್ರು ಪರಲೋಕಕ್ಕೆ ಹೋಗೋರೋ ಇಲ್ಲ ಅಂತ. ಅವ್ರೇನು ಹೇಳ್ತಾರೆ, ಪರಲೋಕಕ್ಕೆ ಇವ್ರು ಯಾರು ಬಂದಿಲ್ಲಪ್ಪ. ಮತ್ತೆ ಹಂಗಾರೆ ಮೋಸೆ ಎಲ್ಲೋದ್ರು, ಎಲಿಯ ಎಲ್ಲೋದ್ರು, ಏನಾಕಿ ಎಲ್ಲೋದ್ರು, ಎಲ್ಲೋದ್ರು ಇವರಲ್ಲ ಅಂತಂದ್ರೆ, ಯೇಸು ಕ್ರಿಸ್ತು ಕೊಡಂತ ಸಿಂಪಲ್ ಆನ್ಸರ್, ಇವ್ರು ಯಾರು ಪರಲೋಕಕ್ಕೆ ಏರಿ ಹೋಗಿಲ್ಲ. ಇದು ಸತ್ಯವೇದ ಹೇಳಂತ ಮಾತು ಅದರ. ಹಂಗಾರೆ ಇವರೆಲ್ಲ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಓದನ? ಅಪೊಸ್ತಲ ಕೃತ್ಯಗಳು 2:34. ಜೋಯಲ್ ಬ್ರದರ್ ಓದ್ಬೋದಾ ಅಪೊಸ್ತಲ ಕೃತ್ಯಗಳು 2:34?
ಹಾಂ ಬ್ರದರ್, ಅಪೋಸ್ತರ ಕೃತ್ಯ
2:34.
ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ,
ನೋಡ್ರ
ತಾನೇ
ಏನ್ರಿ, ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ ಅದರ. ಹಂಗ ದಾವಿದ್ ಎಲ್ಲಿ ಹೋಗಿಲ್ವಂತೆ? ಈಸ್ ನಾಟ್ ಅಸೆಂಡೆಡ್ ಟು ಹೆವೆನ್. ಇಂಗ್ಲಿಷ್ ಅಲ್ಲಿ ಓದ್ ಅಂತಂದ್ರೆ, ಡೇವಿಡ್ ಇಸ್ ನಾಟ್ ಅಸೆಂಡೆಡ್ ಟು ಹೆವೆನ್ ಅಂತ ಹೇಳ್ತಾರೆ. ಎಲ್ಲಿ ಹೋಗಿಲ್ವಂತಾರೆ ಅದ ದಾವಿದ್ದು? ಆಕಾಶಕ್ಕೆ ಪರಲೋಕಕ್ಕೆ ಹೋಗಿಲ್ಲ ಅಂತ ಸತ್ಯವೇದದಲ್ಲಿ ಎಷ್ಟು ಕ್ಲಿಯರಾಗಿ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಇದು? ಇದು ಯೇಸು ಕ್ರಿಸ್ತು ಏನ್ರಿ ಪುನರುತ್ಥಾನ ಆಗಿದ್ಮೇಲೆ, ಅವರು ಪರಲೋಕಕ್ಕೆ ಹೋಗಿದ್ಮೇಲೆ, ಪವಿತ್ರಾತ್ಮನ ಕಳಿಸಿದ ಮೇಲೇನೆ ಹೇಳ್ತಾರೆ ಅದು. ಇನ್ನಾ ದಾವಿ ಏನಾಗಿಲ್ಲ ಪರಲೋಕ ಯಶಸ್ವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದ್ರ ಹೋಗಿದ್ಲ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋದ್ರು ಗೊತ್ತಾ, ಪುನರುತ್ಥಾನ ಆಗಿ ಹಂಗೆ ಇವನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರು ಅಂತ. ಕರ್ಕೊಂಡೋಗಿದ್ಮೇಲೆ ಕೂಡ ಹೇಳ್ತಾರೆ ಇಲ್ಲಿ ಹೋಗಿಲ್ಲ ಅಂತ ನೋಡಿ ಅಂತ ಹೇಳ್ತಾರೆ ಅದರ. ಇನ್ನೊಂದು ವಾಕ್ಯ ಓದೋಣ, 1 ಥೆಸಲೋನಿಕ 4:16. ಧನಲಕ್ಷ್ಮಿ ಸರ್ ಓದ್ತೀರಾ 1 ಥೆಸಲೋನಿಕ 4:16?
ಹಾಂ ಫಸ್ಟ್
ಇರಲಿ ಇರಲಿ,
ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ತಮ್ಮ ಬೈಬಲ್ ರೆಡಿಯಾಗಿ ಇಟ್ಕೊಳ್ಳಿ. ಒಂದನೇ ತಿಸಲೋನಿಕ 4:16 ಸಿಸ್ಟರ್. ಓಕೆ, ಕೆಂಪರಾಜ ಬದರ್ ಓದ್ತೀರಾ?
ಓದ್ತೀನಿ ಸರ್.
ಓದ್ರಿ.
ಕರ್ತನು ತಾನೇ ಆಜ್ಞಾಘೋಷದೊಡನೆಯು ಪ್ರಧಾನ ದೇವದೂತರ ಶಬ್ದದೊಡನೆಯು ದೇವರ ತುತ್ತೂರಿ ಧ್ವನಿಯೊಡನೆಯು ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು.
ಆಗ ಆಗ ಕ್ರಿಸ್ತನ ಸತ್ತವರು ಮೊದಲು ಎದ್ದು ಬರ್ತಾರಂತೆ. ಯಾವಾಗ? ಯಾವಾಗ? ಕ್ರಿಸ್ತನ 2ನೇ ಬರುವಿಕೆಯಲ್ಲಿ. ಕರ್ತನು ತಾನೇ ಆಜ್ಞಾದೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ಇಳಿದು ಬರ್ತಂತೆ ನೋಡತೀನಿ. ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಬರಬೇಕಾದ್ರೆ ಕ್ರಿಸ್ತನಲ್ಲಿ ಸತ್ತಿರೋ ಏನಾಗುತ್ತೆ ಫಸ್ಟು ಎದ್ದು ಬರೋದು. ಮತ್ತೆ ಅದಕ್ಕಿಂತ ಮುಂಚೆನೆ ಯಾರು ಎದ್ಬಿಟ್ಟು ಹೆಂಗೆ ಹೋಗಕ್ಕೆ ಸಾಧ್ಯ? ನಾನು ಹೇಳ್ತಾ ಇಲ್ಲ ರೀ, ಸತ್ಯವೇದ ಹೇಳೋದು ನೋಡಿ. ಯೇಸು ಕ್ರಿಸ್ತನ ಹೇಳ್ತಾರೆ ನೋಡ್ತೀನಿ ಇಲ್ಲಿ, ಯೋಹಾನ 5:28. ಯೋಹಾನ 5:28. ರಮ್ಯಾ ಸಿಸ್ಟರ್ ಓದ್ಬೋದಾ?
ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ.
ಏನ್ರಿ ಆಶ್ಚರ್ಯ ಪಡಬೇಡಿರಿ ಏನ್ರಿ? ಎಲ್ಲ ಎಲ್ಲರೂ ಅಂತೆ, ಎಲ್ಲ ಅಲ್ಲವ್ರೆ ಇಲ್ಲವ್ರೆ ಅಂತ ಹೇಳ ರೇಸ್. ಸಮಾಧಿಲಿರೋರು ಎಲ್ಲರೂ, ಎಲ್ಲರೂ ಅಲ್ಲೇ ಇರೋದು ಅಲ್ವರ. ಆತನ ಧ್ವನಿ ಕೇಳಿ ಎದ್ದು ಬರೋಂಥ ಕಾಲ ಬರ್ತದೆ. ಬಂದಿಲ್ಲ ರೀ. ಯಾವಾಗ ಧ್ವನಿ? ಏನು ಧ್ವನಿ? ತುತ್ತುರಿಯ ಧ್ವನಿ ಅಲ್ದರ, ಪ್ರಧಾನ ದೂತನ ಶಬ್ದದ ಧ್ವನಿ ಕೇಳಬೇಕಲ್ಲ. ಯೇಸು ಸೆಡಂಬರಿಕಲ್ಲಿ ಬರ್ಬೇಕಾರೆ ಮೇಘದ ಮೇಲೆ ಬರ್ತಾರಲ್ಲ, ತುತ್ತುರಿ ಊದ್ಕೊಂಡು ಎಲ್ಲ ಕೇಳ್ತಾರಲ್ಲ, ಆವಾಗ ತಾನೇ ಎದ್ದು ಬರೋದು. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಏನು ಮಾಡ್ತಿರ್ತಾರೆ ಸಮಾಧಿಯಲ್ಲಿ, ನಿದ್ದೆ ಮಾಡ್ತಾವ್ರೆ. ಆದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ. ಹಂಗೆ ನಮಗೆ ಪ್ರಶ್ನೆ ಬರ್ತಾರೆ, ಬದರ್ ಹಂಗಾರೆ ಎಲಿ ಎಲ್ಲಿ ಬಿದ್ರು ಹೋದ್ರು, ಎಲಿಯ ಬಂದ್ಬಿಟ್ಟು ಪರಲೋಕಕ್ಕೆ ಹೋದ್ರು ಅಂತ ಬೈಬಲ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರಲ್ಲ ಬದರ್ ಅಂತ ಕೆಲವು ಜನ ಏನು ಮಾಡ್ತಾರೆ ಮಾತಾಡ್ತಾರೆ. ವಾಕ್ಯ ಓದ್ಬಿಡೋಣ ಯಾವುದಕ್ಕೋ ನೋಡಿಂತೀನಿ. ಓದನ 2 ಅರಸು 2:11. ವರುಣ್ ಬ್ರದರ್ ಓದ್ತೀರಾ? ಸೆಕೆಂಡ್ ಕಿಂಗ್ಸ್ 2:11 ಓದ್ತೀರಾ ಬ್ರದರ್? 2ರಲ್ಲಿ ವರುಣ್ ಬ್ರದರ್.
ಹಾಂ ಬ್ರದರ್ ಹೋಗ್ತೇನೆ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು.
ಸುಡುಗಾಡಿ ಮುಖಾಂತರ ಹೋದ್ರಂತೆ ಪರಲೋಕಕ್ಕೆ ಹೋದ್ರಂತೆ. ಅದೇ ಯೇಸು ಕ್ರಿಸ್ತ ಹೇಳ್ತಾರೆ ಪರಲೋಕಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಎಲ್ಲೋದ್ ಇವರು ಇಲ್ಲಿ ಟೇಕ್ ಆಫ್ ಹೋಟೆಲ್ ಲ್ಯಾಂಡ್ ಆಗಿಲ್ವಾ ಅಲ್ಲಿ? ಏನು ಸಮಸ್ಯೆ ಹಂಗಾರೆ? ನಾವೇನು ಮಾಡಬೇಕು? ಈ ಪ್ರಶ್ನೆ ಬಂದಾವಾಗ ಸತ್ಯವಿದೆ ಹುಡುಕ್ಬೇಕು ರೀ. ನಾವು ಫಸ್ಟ್ ಕ್ಲಾಸ್ ಗ್ಯಾಪ್ನ ಇದೆಯಾ? ಔಟ್ ಟು ಸ್ಟಡಿ ದ ಬೈಬಲ್. ಬೈಬಲ್ ಹೆಂಗೆ ಓದಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ
ಅಲ್ಲಿ
ಸ್ವಲ್ಪ
ಸ್ವಲ್ಪ
ಅಲ್ವಾರ? ಸುಮ್ಮನೆ ಏನೋ ಪ್ರಶ್ನೆಗೆ ಉತ್ತರ ಹಂಗಿಂಗೆ ನಾವು ನೆನ್ಸ್ಕೊಂಡು ಊಹೆಪೋಹೆಗಳು ಮಾಡ್ಕೊಂಬಾರ್ದ್ರಿ. ಊಹೆಪೋಹೆಗಳಿಗೆ ಸತ್ಯವೇದದಲ್ಲಿ ಆಸ್ಪದ ಇಲ್ಲ. ಸತ್ಯವೇದದಲ್ಲಿ ಉತ್ತರ ಕೊಟ್ಟಿದೆ. ಒಂದು ಜೊತೆ ಇಲ್ಲದೇ ಇರೋದು, ಎಲ್ಲವೂ ಜೊತೆ ಜೊತೆಯಾಗಿರ್ತಾರೆ. ಯೋಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಅಂತ ಸತ್ಯವೇದ ಹೇಳ್ಬೇಕು. ಹುಡುಕಿ ನಾವು ಏನು ಮಾಡೋಕೆ ಇವಾಗ ನಾವು ಓದಬೇಕು ಅಂದರೆ ಏನಿದು ಉತ್ತರ ಇವಾಗ ಏನ್ರಿ? ಅದೇ ಅಧ್ಯಾಯದಲ್ಲಿ ಏನ್ರಿ ಅಲ್ಲೇ ಕೊಟ್ಟಾರೆ ಉತ್ತರ ಏನಾಯಿತು ಅಂತ. ಎಲ್ಲಪ್ಪ ಅಂತಂದರೆ ನೋಡ್ರಿ, 2ನೇ ಅರಸು 2:16 ಓದಿ ಬಿದ್ದಾರೆ. ಏನಾಯ್ತು ಇವಾಗ?
ಅನಂತರ ಅವರು ಅವನಿಗೆ, ನಿನ್ನ ಸೇವಕರಾದ ನಮ್ಮಲ್ಲಿ 50 ಮಂದಿ ಬಲಿಷ್ಠ ಜನರಿದ್ದಾರೆ. ನಿನ್ನ ಯಜಮಾನನನ್ನು ಹುಡುಕಿ ಹೋಗುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ. ಯಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು
ನೋಡ್ರ
ಹೇಳಿದರು.
ಏನ್ರಿ, ಯಹೋವನ ಆತ್ಮ ಎಲಿಯನ್ನ ತಗೊಂಡೋಗಿ ಎಲ್ಲಿಟ್ಟಿರ್ಬೋದಂತೆ? ಒಂದು ಬೆಟ್ಟದ ಮೇಲೆ ಆಗ್ಲಿ, ಒಂದ್ ತಗ್ಗಿನ ಮೇಲೆ ಏನ್ ಮಾಡ್ಬೋದಂತೆ? ಇಟ್ಟಿರ್ಬೋದಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ ಇದು? ಯಹೋವನ ಆತ್ಮ ಅವ್ರನ್ನ ತಗೊಂಡೋಗ್ತಾ ಇತ್ತ ಅಂದ್ರೆ ಎಸ್, ಯಹೋವನ ಆತ್ಮ ಆವಾಗವಾಗ ಎಲಿಯನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ಪಕ್ಕದ ಹಂಗೆ ಎತ್ಕೊಂಡ್ಬಿಟ್ಟು ಇನ್ನೊಂದು ಜಾಗಕ್ಕೆ ಏನ್ ಮಾಡ್ತಾರೆ ಅದನ್ನ ಇಡ್ತಾ ಇದ್ರು. ಆ ಕಾಲದಲ್ಲಿ ಅಂತ ಏರೋಪ್ಲೇನ್ ಏರ್ವೇಸ್ ಅದರ ಏನ್ರಿ ಅದರ ಯಹೋವನ ಏರ್ವೇಸ್ ಏನ್ ಮಾಡ್ತಾಯಿದ್ರು? ಏಲಿಯನ್ ಅವನ ಕಡೆ ತಗೊಂಡು ಇನ್ನೊಂದು ಜಾಗಕ್ಕೆ ಏನ್ ಮಾಡ್ತಿದ್ರು? ಇಡ್ತಾ ಇದ್ರು. ನೋಡಿ ಬೈಬಲ್ ವಾಕ್ಯ ಇದೆ, 1ನೇ ಅರಸು 18:2. 1ನೇ ಅರಸು 18:2. ಯಾರು ಓದ್ತೀರಾ? ಧನಲಕ್ಷ್ಮಿ ಮಿಸ್ಟರ್ ಓದ್ತೀರಾ?
ಹಾ ಬ್ರದರ್, ಎಲಿಯನು ಆಹಾಬನನ್ನು ನೋಡುವುದಕ್ಕೆ ಹೊರಟನು. ಆಗ ಸಮಾರ್ಯದಲ್ಲಿ
ನೋ ನೋ ನೋ
ಬರವು
1ನೇ ಅರಸು 18:12.
12. ನಾನು ನಿನ್ನನ್ನು ಬಿಟ್ಟು ಹೊರಟು ಕೂಡಲೇ ಯಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ಬೇರೊಂದು ಸ್ಥಳಕ್ಕೆ ಉಯ್ಯುವುದು. ನಾನು ಹೋಗಿ ಆ
ನೋಡ್ರಿ ಎಷ್ಟು ಕ್ಲೀನಾಗಿ ಹೇಳ್ತಾರೆ. ನಾನು ನೀನು ಬಿಟ್ಟು ಹೋಗ್ಬಿಟ್ಟ ಅಂತಂದ್ರೆ ನೀನು ಹೇಳ್ತಿ ಅವ್ಗೆ ಹೋಗಿ ಹೇಳು ಅಂತ. ನಾನು ಹಂಗೆ ಹೇಳ್ತೀನಿ ಹುಡ್ಕೊಂಡು ಬರ್ತಾನೆ ಇಲ್ಲಿ, ನೀನು ಬರೋದಕ್ಕೆ ನೀನು ಇರೋದೇ ಇಲ್ಲ ಇಲ್ಲಿ ಅಂತ ಹೇಳಿದಾರೆ. ಯಾಕಪ್ಪ ಅಂತಂದ್ರೆ ಯೋವನ ಆತ್ಮ ನಿಮ್ಮ ಇಲ್ಲಿಂದ ತಗೊಂಡೋಗ್ಬಿಡ್ತದೆ ಅಂತ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇಲ್ಲೂ ಕೂಡ ಅದೇ ಆಗಿದ್ದು. ದೇವರು ಏನಪ್ಪ ಮಾಡಿದ್ರೆ ಎಲಿಯನ ಈ ಜಾಗ ಎಲ್ಲೊಂದು ಕಡೆ ಬೇರೆ ಕಡೆಗೆ ಏನು ಮಾಡಿದ್ರು? ಟ್ರಾನ್ಸ್ಫರ್ ಮಾಡಿದ್ರು. ಅದು ಬೈಬಲ್ ಪ್ರೂಫ್ ಇದೆಯಾ? ಎಸ್ ಪ್ರೂಫ್ ಇದೆ. ಎಲ್ಲಪ್ಪ ಇದೆ ಅಂತ ನೋಡಿದ್ರೆ ಏನ್ರಿ, ಎಲಿಯ ಎಂತರೆ ಈ ಥರ ಒಂದು ಸ್ಥಳಕ್ಕೆ ಎಂತ ಕರ್ಕೊಂಡಿದ್ದ ಮೇಲೆ ಆ ಸ್ಥಳದಿಂದ 11 ವರ್ಷ ಆದ ಮೇಲೆ ಒಂದು ಪತ್ರ ಬರೀತಾರೆ ನೋಡ್ರಿ. ಇದ್ರಿ ಎಲ್ಲಿ ಕೊಟ್ಟವ್ರೆ? 2ನೇ ಪೂರ್ವಕಾಲ ವೃತ್ತಾಂತ 21:12 ಓದ ನೋಡಿ. ಸೆಕೆಂಡ್ ಕ್ರಾನಿಕಲ್ಸ್ 21:12. ರಮ್ಯಾ ಸಿಸ್ಟರ್ ಓದ್ತೀರಾ?
ಹೀಗಿರಲು ಪ್ರವಾದಿಯಾದ ಎಲಿಯಾನು ಕಾಗದದ ಮೂಲಕವಾಗಿ ಅವನಿಗೆ, ನಿನ್ನ ಪೂರ್ವಿಕನಾದ ದಾವಿದನ ದೇವರಾಗಿರುವ ಯೆಹೋವನ ಮಾತನ್ನು ಕೇಳು.
ನೋಡ್ರ
ನೀನು
ಎಲಿಯ ಲೆಟರ್ ಬರೆದವ್ರಂತೆ. ಈ ಲೆಟರ್ ಎಲ್ಲಿಂದ ಬರೆದ? ಪರಲೋಕದಿಂದ ಬಂದ್ರ. ಪರಲೋಕದಲ್ಲಿ ಯಾರು ಡೆಲಿವರಿ ಮಾಡೋದು? ದೇವ್ರ ತನ ಬರೋರ? ದೇವ್ರನ್ನ ಕಳಿಸ್ಬೋದಲ್ಲ. ಎಲೆ ಲೆಟರ್ ಬರ್ದವ್ರೆ ಎಲ್ಲಿ ಬರ್ತಾರೆ? ಭೂಲೋಕದಲ್ಲೇ ಬರ್ತಾರೆ ನೋಡಿರ್ತೀನಿ. ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತ ಇದು ಯೇಸು ಕ್ರಿಸ್ತ ಕರೆಕ್ಟಾಗಿ ಹೇಳಿದ್ದು. ಸರಿ ಬ್ರದರ್, ಮತ್ತೆ 2ನೇ ಅರಸು 2:11 ಯಾಕೆ ಪರಲೋಕ ಅಂತ ಕೊಟ್ಟಿದೆ ಅಂತ ನೋಡಿದ್ರೆ ನಾವು ಇದನ್ನೇ ಬೇರೆ ಕಾಣ ಬೈಬಲ್ ಓದೋಣ. ಇವಾಗ ನಿಮ್ಮ ಹತ್ರ ಬೇರೆ ಯಾರೋ ಕಾಣ ಬೈಬಲ್ ಇದೆಯಾ? ಯಾರ ಹತ್ರ ಇಲ್ಲಿ ಬರೆಸ್ಕೊಳತ್ರ ಮೊಬೈಲಲ್ಲಿ ಅಥವಾ ಬೇರೆ ಫಿಸಿಕಲ್ ಆಗಿ ಬೇರೆ ಸತ್ಯವೇದದ ಕಾಪಿ ಇದೆಯಾ? ಯಾರ ಹತ್ರ ಇದೆಯಾ ಬೈಬಲ್?
ಪರಿಶುದ್ಧ ಇದೆಯಾ? ಪರಿಶುದ್ಧ ಬೈಬಲ್
ಓದ್ರಿ ಬುದ್ಧ, ಪರಿಶುದ್ಧ ಬೈಬಲ್ ಅಥವಾ ಕೆ ಜೆ ವಿ ಬೈಬಲ್ ಅಂತ ಬರ್ತಾ ನೋಡಿ, ಅದಿದ್ರೆ ಓದ್ರಿ. ಅದೆಲ್ಲ ಹೆಂಗ್ ಬರ್ತಾ ನೋಡೋಣ. 2 ರಸು 2:11, Second Kings 2:11. ತೆಲುಗು ತೆಲುಗು ಯಾರೋ ಇದಾರ ಇಲ್ಲಿ? ತೆಲುಗು ತೆಲುಗು ವಾಳು ಯಾರ ಉಂದಾರ ಹಿಂಗೆ? ತೆಲುಗು ವಾಳು ಯಾರು ಇಲ್ಲಿ ಅದ? ಓಕೆ, ಓದ್ರಿ ಬುದ್ಧರ್.
21:12 ಅಲ್ಲ ಸರ್?
ಹೌದು, ಇರಿ ನಮ್ ಗೋಪಾಲ ಬದರ್. ಗೋಪಾಲ ಬದರ್ ತೆಲುಗು ಬರ್ತಾರಲ್ಲ ನಿಮ್ಗೆ? ಗೋಪಾಲ ಬದರ್ ತೆಲುಗು ಬೈಬಲ್ ಇದೆಯಾ ನಿಮ್ಮ ಹತ್ರ? ಓಕೆ ಬದರ್ ಓದ್ರಿ.
ಬೈಬಲ್ ಅಲ್ಲಿ ಪರಿಶುದ್ಧ ಬೈಬಲ್ ಅಲ್ಲಿ
ಓದಿ.
21:12
ಇಲ್ಲ ಇಲ್ಲ, 2 ಅರಸು 2:11. ಓದಿ ಸರ್, ಓದಿ ಓದಿ ಓದಿ.
ಎಸ್, ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು.
ಇದು ನಮ್ಮ ಮಾಮೂಲಿ ಬೈಬಲ್ ಕರೆಕ್ಟಾ?
ಇದು 2:12 ಅಲ್ಲ ಸರ್?
11.
11. ಎಲಿಯ ಮತ್ತು ಎಲಿಷಾ ಒಟ್ಟಿಗೆ ನಡೆಯುತ್ತಾ ಮಾತನಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಕೆಲವು ಕುದುರೆಗಳು ಮತ್ತು ರಥಗಳು ಬಂದು ಎಲಿಯನನ್ನು ಎಲೀಷನಿಂದ ಬೇರ್ಪಡಿಸಿದವು. ಆ ಕುದುರೆಗಳು ಮತ್ತು ರಥಗಳು ಬೆಂಕಿಯಂತಿದ್ದವು. ನಂತರ ಎಲಿಯನು ಸುಂಟರ ಗಾಳಿಯಲ್ಲಿ ಪರಲೋಕಕ್ಕೆ ಏರಿ ಹೋದನು.
ಪರಲೋಕಕ್ಕೆ ಅನ್ಕೊಟ್ಬಿಟ್ರಂತೀನಿ ಅಲ್ವರಾ? ಸರಿ, ತೆಲುಗು ಯಾರ ಹತ್ರ ಇದೆಯಾ? ತೆಲುಗು ನಮ್ಮ ಗೋಪಾಲ್ ಬದರ್ ಇದ್ದಾರೆ, ಯಾಕೆ ರೆಸ್ಪಾಂಡೇ ಮಾಡ್ತಾ ಇಲ್ಲ ಗೋಪಾಲ್ ಬದರ್? ಸರಿ, ಇಲ್ಲಿ ಕೆ ಜೆ ವಿ ಬೈಬಲ್ ಅಂತ ಇದೆ ಕನ್ನಡದಲ್ಲಿ. ನಾನು ಆಮೇಲೆ ನಿಮ್ಗೆಲ್ಲರಿಗೂ ಗ್ರೂಪಲ್ಲಿ ವಾಟ್ಸಪ್ ಮಾಡ್ತೀನಿ ಆ ಬೈಬಲ್ ಇರೋಂಥ ಕಾಪಿ, ಅದನ್ನ ಇಲ್ಲಿ ಹಾಕಿದ್ದೀನಿ ನೋಡಿತೀನಿ. ಯಾರು ಸ್ಕ್ರೀನಲ್ಲಿ ಓದ್ತೀರಾ? ಸ್ಕ್ರೀನಲ್ಲಿ ಯಾರು ಓದ್ತೀರಾ? Second Kings 2:11.
ಅವರು ನಡೆದು
ಅವರು
ಬಂದು
ಅವರು ನಡೆದು ಬಂದು ಮಾತನಾಡಿಕೊಂಡಿರುವಾಗ ಆದದ್ದೇನೆಂದರೆ, ಇಗೋ ಬೆಂಕಿಯ ರಥವು ಬೆಂಕಿಯ ಕುದುರೆಗಳು ಅವರಿಬ್ಬರನ್ನು ವಿಂಗಡಿಸಿದವು, ಎಲಿಯನು ಬಿರುಗಾಳಿಯಲ್ಲಿ ಆಕಾಶಕ್ಕೆ ಏರಿ ಹೋದನು.
ನೋಡೋರ ಆಕಾಶ ಅಂತ ಬರ್ತಾರೆ. ನಮ್ ಗೋಪಾಲ್ ಬದ್ರ ಬಂದ್ರು. ಗೋಪಾಲ್ ಬದ್ರ ತೆಲುಗು ಬೈಬಲ್ ಇದೆಯಾ?
ಇಲ್ಲ ಬ್ರದರ್, ತೆಲುಗು ಬುಕ್ ಇಲ್ಲ ನನ್ನ ಹತ್ರ.
ತೆಲುಗು ಯಾರ ಹತ್ರ ಇಲ್ವಾ?
ಸತ್ಯ
ಸತ್ಯ ಯಾರ ಹತ್ರ?
ಬಿಎಸ್ಐ
ಆಯ್ತಾಯ್ತು, ಓಕೆ. ಯಾರ ಹತ್ರ ಇದೆ? ಉಮಾಷ್ಟ ತೆಲುಗು ಇದೆಯಾ ನಿಮ್ಮ ಹತ್ರ?
ತಮಿಳ್ ಬೇಕಾದ್ರೆ ಇದೆ, ಓದ್ಲಾ ಬರೋ.
ಯಾವ್ದು ಸರ್?
ತಮಿಳ್ ಇದೆ, ಓದ್ಲಾ.
ತಮಿಳ್ ಬೇಡ ಅಷ್ಟ, ತೆಲುಗು. ತೆಲುಗು ಬೈಬಲಲ್ಲಿ ಇದ್ರೆ, ತೆಲುಗು ಬೈಬಲ್ ನಾನು ಫೋಟೋ ಕಳಿಸ್ತೀನಿ ನಿಮ್ಮ ಗ್ರೂಪಲ್ಲಿ. ಸ್ಪಷ್ಟವಾಗಿ ಏನಾಕಿದಾರೆ ಗೊತ್ತಾ? ಏನು ಆಕಾಶಕ್ಕೆ ಏನ್ರಿ ಎಲಿನಾರು ಅಂತ ಕೊಟ್ಟಿದೆ ಅಲ್ಲ, ಎಲಿಯ ಏನ್ರಿ ಆಕಾಶಮುಕು ವೆಳ್ಳಿನಾರು ಅಂತ ಏನಾದ್ರು ಕೊಟ್ಟಿದೆ ಅಲ್ವರ. ನಮ್ಮ ಒಂದು ಕನ್ನಡ ಬೈಬಲ್ ಕೂಡ ಇದೆ, ನಾನು ಫೋಟೋ ಕಳಿಸ್ತೀನಿ ನೋಡ್ರಿ ಅಂತ. ಏನು ಕೊಟ್ಟಿದೆ ಅಂದರೆ, ಬಿರುಗಾಳಿಯಲ್ಲಿ ಆಕಾಶಕ್ಕೆ ಏರಿ ಹೋದನು ಅಂತ ಕೊಟ್ಟಿದೆ ಅದರ. ಅದಕ್ಕೆ ಎಲಿಯ ಹೋಗಿದ್ದು ಆಕಾಶಕ್ಕೆ ರೀ, ಪರಲೋಕಕ್ಕಲ್ಲ ರೀ. ಪರಲೋಕ ಹೋಗಿದ್ರೆ ಏಸು ಖುಷಿ ಹೇಳ್ಬೇಕಾಯ್ತಲ್ವಾ? ಈಗ ಪರಲೋಕದಲ್ಲಿ ಏಸು ಖುಷಿ ಇಲ್ದ್ರಿ ಯಾರಪ್ಪ ಇದ್ದಾರೆ ಅಲ್ವರ? ಏನ್ರಿ ದಾವಿದ್ ಹೇಳ್ತಲ್ಲ, ನನಗೆ ಪರಲೋಕದಲ್ಲಿ ಯಾರಿದ್ದಾರೆ, ಭೂಲೋಕದಲ್ಲಿ ಇದ್ದಾರೆ, ನಿನ್ ಬಿಟ್ರೆ ಅಂತ ಅಂದ್ಬಿಟ್ಟು. ಅಂದ್ರೆ ದೇವ್ರ ತಾನೇ ಇರೋದು, ಏಸು ಖುಷಿ ತಾನೇ ಇರೋದು. ಅಂದ್ರೆ ಏಸು ಖುಷಿ ಪರಲೋಕದಲ್ಲಿ ಏಲಿಯನ ಸ್ವಾಗತ ಮಾಡಿರ್ಬೇಕಲ್ವಾ? ಮತ್ತೆ ಏಸು ಖುಷಿ ಯಾಕೆ ಹೇಳಿದ್ರು? ಅದಕ್ಕೆ ಹೇಳಿದ್ ಯೇಸು ಕ್ರಿಸ್ತು ಸ್ಪಷ್ಟವಾಗಿ ಕ್ಲಿಯರ್ ಆಗಿ, ನೋಡಪ್ಪ ಎಲಿಯ ಕೂಡ ಬರಲಿಲ್ಲ, ಯಾರೂ ಪರಲೋಕಕ್ಕೆ ಬರಲಿಲ್ಲ ಅಂತ ಅದಕ್ಕೆ ಹೇಳಿದೆ. ಯಾಕಂದ್ರೆ ಇಲ್ಲಿ ಬರಬೇಕಾದಂಥ ವಾರ್ತೆ, ಇರೋದಂತ ಕರೆಕ್ಟ್ ಆಗಿರೋಂಥ ವಾರ್ತೆ ಆಕಾಶ. ಎಲಿಯ ಆಕಾಶಕ್ಕೇನ್ರಿ ಏನಂತೆ ಒಯ್ಯಲ್ಪಟ್ಟಣ ಹೊರತು ಏನ್ರಿ ಪರಲೋಕಕ್ಕಲ್ಲ ರೀ. ಅದಕ್ಕೆ ಬೇರೆ ಸ್ಥಳಕ್ಕೆ ದೇವರು ಅದನ್ನು ಬಿಟ್ಟಿದ್ರು. ಅಲ್ಲಿ ನಾನು ಏನು ಮಾಡಿದ್ದು, ಒಂದು ಪತ್ರನ ಬರೆದಿದ್ದು ಅಲ್ವರ. ಅದಕ್ಕೆ ಈನಾಗ ಬಗ್ದೆ ತಗೊಳ್ಳಿ, ಯಾರ ಬಗ್ಗೆ ತಗೊಳ್ಳಿ, ಯಾರೂ ಪರಲೋಕಕ್ಕೆ ಹೋಗಿಲ್ಲ. ಇದು ನಾನು ಹೇಳ್ತಾ ಇಲ್ಲ ನೋಡ್ರಿ, ನಾವೇನೋ ಸುಳ್ಳು ಹೇಳ್ಬಿಡ್ತೀರಿ. ಯೇಸು ಕ್ರಿಸ್ತು ಸುಳ್ಳು ಹೇಳ್ತಾರಾ? ಯೋಚನೆ ಮಾಡಿರ್ತೀರಿ? ನಮ್ಮ ಕರ್ತನು, ನಮ್ಮ ಒಡೆಯನು, ನಮ್ಮ ಸ್ವಾಮಿ, ನಮ್ಮ ಕುರುಬ ಅದರ ಏನ್ರಿ, ನಮ್ಮ ರಾಜಾದಿ ರಾಜ, ಕರ್ತಾದಿ ಕರ್ತ ಅದರ. ಅವರು ಇಂಥ ಮುಖ್ಯವಾಗಿರೋಂಥ ಒಂದು ವಿಚಾರಗಳಲ್ಲಿ ಏನ್ರಿ ಅಷ್ಟು ಲೇಸವಾಗಿ ಸುಳ್ಳು ಹೇಳ್ಬಿಡ್ತಾರ? ಖಂಡಿತವಾಗ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ನಮ್ಮ ತಿಳುವಳಿಕೆಲ್ಲೇ ತಪ್ಪಾಗಿರೋದು. ಯೇಸು ಕ್ರಿಸ್ತು ಬಹು ಸ್ಪಷ್ಟವಾಗಿ ಹೇಳಿದ್ರು, ಪರಲೋಕಕ್ಕೆ ಯಾರು ಏರಿ ಬಂದಿಲ್ಲ, ಪರಲೋಕದಿಂದ ಬಂದಿರೋಂಥ ಮನುಷ್ಯ ಕುಮಾರನೇ ಹೊರತು ಪರಲೋಕಕ್ಕೆ ಯಾರು ಏನಾಗಿಲ್ಲ, ಏರಿ ಹೋಗಿ ಅಂತ ಬಹು ಸ್ಪಷ್ಟವಾಗಿ ಹೇಳೋದು. ಸರಿ, ಹಾಗಂದ್ರೆ ಹಳೆ ಕಾಲದಲ್ಲಿ ಎಷ್ಟು ಜನ ನಂಬಿಕಸ್ಥರಾಗಿದ್ದರು? ಏಲಿಯನೇ ಇದ್ರು, ಏನಾಕೆ ಇದ್ರು, ಮೋಸೆಸ್ ಇದ್ರು, ಅಬ್ರಹಾಮ್ ಇದ್ರು, ಇಸಾಕ್ ಇದ್ರು, ದಾವಿದ್ ಇದ್ರು, ಇವ್ರಿಗೆಲ್ಲ ಏನಪ್ಪ ಪುರಸ್ಕಾರ? ಇವ್ರಿಗೆಲ್ಲ ಪರಲೋಕ ಕೊಡೈತಿ ಅಂತ ದೇವರೆಲ್ಲ ಪ್ರಾಮಿಸ್ ಮಾಡಿದ್ರಾ? ಎಲ್ಲ ಇಲ್ಲ ರೀ. ಬೈಬಲ್ ತೆಗೆದು ನೋಡಿಸ್ಬಿಟ್ಟು ನಾನು ಹೇಳ್ದಂಗೆ ಕೇಳ್ಬಿಡ್ತೀನಿ ರೀ. ಇವರಿಗೆಲ್ಲ ಪರಲೋಕಕ್ಕೆ ಕೊಂಡೋಯ್ತೀನಿ ಅಂತಂದ್ಬಿಟ್ಟು ದೇವರು ಎಲ್ಲೂ ಪ್ರಾಮಿಸ್ ಮಾಡಿಲ್ಲ. ಬದಲಾಗಿ ಹೆಂಗೆ ಗೊತ್ತಾ ಪ್ರಾಮಿಸ್ ಮಾಡಿದ್ದಾರೆ? ಹಾಂ, ಏನು ಪ್ರಾಮಿಸ್ ಮಾಡಿದ್ದಾರೆ ಓದೋಣ ನಿಂತೀರಿ. ಹೀಬ್ರೂಸ್ 11 ಚಾಪ್ಟರ್ 39 and 40. ಹೀಬ್ರೂಸ್ 11 ಚಾಪ್ಟರ್ 39 and 40. ಓದ್ರಿ, ಯಾರು ಬೈಬಲ್ ಸಿಕ್ಕರೆ ಇಲ್ಲ ಸುರೇಂದ್ರ ಓದ್ತೀರಾ?
ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ.
ನೋಡ್ದ?
ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ
ಹಾಂ,
ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು.
ನೋಡ್ರ ಏನ್ರಿ ಎಷ್ಟು ಕ್ಲಿಯರ್ ಆಗಿ ಕೊಟ್ಬಿಡ್ತೀರಿ. ನಂಬಿಕಸ್ಥರ ವೀರರ ಬಗ್ಗೆನೆ ಹಿಬ್ರೇರ್ 11ನೇ ಅಧ್ಯಾಯದಲ್ಲಿ ಮಾತಾಡೋದು. ಮಾತಾಡ್ಬಿಟ್ಟು ಏನು ಹೇಳ್ತಾರೆ, ಇವರೆಲ್ಲರೂ ನಂಬಿಕೆಯಿಂದ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ್ರು ಅಂತ ಹೇಳ್ತಾರೆ. ಆಬೇಲಿಂದ ಹಿಡ್ದು ಸ್ನಾನಿಕರ ಯೋಹಾನ ಬಗ್ಗೆ ಪಟ್ಟಿನೇ ಹೇಳ್ತಾರೆ ಅಲ್ಲಿ. ದಯವಿಟ್ಟು ಫ್ರೀ ಟೈಮ್ ಮನೇಲಿ ಓದಿ. ಹೇಳ್ಬಿಟ್ಟು ಏನು ಹೇಳ್ತಾರೆ, ಇವರೆಲ್ಲರೂ ನಂಬಿಕೆಯಿಂದ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರು, ಆದರೆ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಇನ್ನು ಅವ್ರಿಗೆ ಪ್ರೈಸ್ ಕೊಡಲಿಲ್ಲ ದೇವರು, ರಿವಾರ್ಡ್ ಕೊಡಲಿಲ್ಲ. ಯಾವಾಗಪ್ಪ ರಿವಾರ್ಡ್ ಕೊಡ್ತಾರೆ ಹೇಳ್ತಾರೆ ವಾಕ್ಯ. ನಾವಿಲ್ಲದೆ ಸಭೆ ಸಭೆ ಇಲ್ದಿರ ಅವ್ರ ಸಿದ್ಧಿಗೆ ಬರಬಾರ್ದು ಅಂದ್ಬಿಟ್ಟು ದೇವ್ರು ಡಿಸೈಡ್ ಮಾಡೋದಂತ ರೀ. ಅದರ ದೇವ್ರ ಪ್ಲ್ಯಾನ್ನಲ್ಲಿ ಏನಂತ ಅದೇ ಫಸ್ಟ್ ಪ್ರೈಸ್ ಯಾರಿಗೆ? ಸಭೆ. ಅದಕ್ಕೆ ನಾವು 1 ತೆಸಲೋನಿಕ 4:16 ನೋಡಿದಲ್ಲ, ಕ್ರಿಸ್ತನಲ್ಲಿ ಸತ್ತಿರೋರು ಮೊದಲು ಎದ್ದು ಬರ್ತಾರೆ, ಅವರಿಗೆ ಫಸ್ಟ್ ನೋಡ್ತಾನ. ಇದಾಗಿದ ಮನೇಲೆ ಇವರಿಗೆ ಪ್ರೈಸ್. ಏನು ಪ್ರೈಸು? ಪರಲೋಕ ಕರುಣಾಗಲ್ಲ ರೀ, ಭೂಲೋಕದಲ್ಲಿ ಪುನರುತ್ಥಾನ. ಅದೇ ಅಧ್ಯಾಯದಲ್ಲಿ 35ನೇ ವಾಕ್ಯ ಓದಿ.
ಸ್ತ್ರೀಯರು ಸತ್ತೋಗಿದ್ದ ತಮ್ಮವರನ್ನು ಪುನರುತ್ಥಾನದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು.
ವೆರಿ ಗುಡ್ ಅಲ್ವರ. ಹಾಂ, ಏನು ಹೇಳ್ತಾರೆ ಅಲ್ಲಿ ಬಂದ್ಬಿಟ್ಟು ಇವರು ಏನ್ರಿ, ಹಾಂ ಬಿಡುಗಡೆ ಬೇಡವಂತಂದ್ಬಿಟ್ಟು ಏನು ಮಾಡಿದ್ರೆ ಅಂತಲ್ಲಿ, ಹಾಂ ಮುರಿಸ್ಕೊಂಡು ಸತ್ತರಂತೆ. ಏನಪ್ಪ ಅವ್ರಿಗೆ ಪುರಸ್ಕಾರ? ಶ್ರೇಷ್ಠ ಪುನರುತ್ಥಾನವನ್ನು ಹೊಂದೋದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಏನು ಮಾಡಂತಾರೆ, ಮುರಿಸ್ಕೊಂಡು ಸತ್ತರಂತ. ಹಂಗಾರೆ ಇವರಿಗೆ ಎದುರು ನೋಡಂತ ರಿವಾರ್ಡ್ ಏನಪ್ಪ ಅಂದರೆ ಶ್ರೇಷ್ಠ ಪುನರುತ್ಥಾನ. ಮೊದಲನೇ ಪುನರುತ್ಥಾನ ಅಲ್ಲ ರೀ, ಮೊದಲನೇ ಪುನರುತ್ಥಾನಕ್ಕೂ ಶ್ರೇಷ್ಠ ಪುನರುತ್ಥಾನಕ್ಕೆ ವ್ಯತ್ಯಾಸ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡ್ತೀನಿ ನಿಮಗೆ. ಮೊದಲನೇ ಪುನರುತ್ಥಾನ ಸಭೆಗೆ, ಆದ್ರೆ ಇವ್ರಿಗೆಂಥ ಪುನರುತ್ಥಾನ ಅಂತೆ, ಶ್ರೇಷ್ಠ ಪುನರುತ್ಥಾನ. ಭೂಲೋಕದಲ್ಲಿ ಯಾವ ರೀತಿ ಸತ್ತಿದ್ರೋ ಪರಿಪೂರ್ಣ ಆಗಿರೋಂಥ ಮನುಷ್ಯರುಗಳಾಗಿ ಏನು ಮಾಡ್ತಾರೆ ಇವ್ರು ಭೂಲೋಕದಲ್ಲಿ ಎದ್ದು ಬರೋಂಥದ್ದು. ಆದರೆ ಸಭೆಗೆ ಸಭೆಗೆ ಏನಂತ ಹೇಳಿದ್ದಾರೆ, ಪರಲೋಕ ರಕ್ಷಣೆ ಬಗ್ಗೆ ಮಾತಾಡಿದ್ದಾರೆ. ನೋಡಿ ಅದ್ರ ಬಗ್ಗೆ ಓದೋಣ ಕೆಲವು ವಾಕ್ಯಗಳು. ಯೇಸು ಕ್ರಿಸ್ತ ಏನಂತಂದ್ರು, ಯಾರ ಶಿಷ್ಯನಾಗಬೇಕಂದ್ರೆ ಹೇಗಿರ್ಬೇಕಂತೆ? ಲೂಕ್ 14 ಚಾಪ್ಟರ್ 26 and 27. ಸುರಂದರ್ ಅಷ್ಟರ್ ಓದ್ಬೋದಾ? ಸುರಂದರ್ ಅಷ್ಟರ್ ಲೈನ್ ಇದ್ದೀರಾ? ಸುರಂದರ್ ಅಷ್ಟರ್,
ವರ್ಷ ನಾವು ಓದ್ತೇನೆ.
ಹಾಂ ಓದಿ.
ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವರು ನನ್ನ ಶಿಷ್ಯನಾಗಿರಲಾರನು.
ನೋಡೋ ಎಷ್ಟು ಕ್ಲೀನಾಗಿ ಹೇಳ್ತಾರೆ, ಯಾವನಾದರೂ ನನ್ನ ಬಳಿಗೆ ಬಂದು ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಇವನ್ ತನ್ನ ಸ್ವಂತ ಜೀವವನ್ನು ಹಾಗೆ ಮಾಡಿದ್ರೆ ಇದ್ರೆ ಏನ್ರಿ, ಎಲ್ಲರ್ಕಿಂತ ಅಧಿಕವಾಗಿ ಮುಖ್ಯತ್ವ ಕ್ರಿಸ್ತನಿಗೆ ಕೊಡಿದ್ರೆ ಶಿಷ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಶಿಷ್ಯನಾಗೋದಿಕ್ಕಿರೋಂಥ ಕಂಡೀಷನ್. ಮತ್ತೆ ಪರಲೋಕ ಹೋಗೋದಂಥ ಕಂಡೀಷನು ಅಲ್ವರ. ಈ ಥರ ದೇವರು ಹಳೆಗೋಡು ಮಕ್ಕಳು ಯಾರಿಗೆ ಹೇಳಿದ್ರ, ನೀವೆಲ್ಲವನ್ನು ತ್ಯಾಗ ಮಾಡಿ ನನ್ನ ಹಿಂದೆ ಬನ್ನಿ ಅಂತೇನು ಹೇಳಿದ್ರ, ಶಿಲುಬೆ ಎತ್ಕೊಂಡು? ಅಬ್ರಹಾಮ್ಗೆ ಹೇಳಿದ್ರ? ಅಬ್ರಹಾಮ್ ಹೇಳ್ತಾರೆ, ಕಣ್ಣೆತ್ ನೋಡು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲವನ್ನು ನಿನಗೆ ಕೊಡ್ತೀನಿ ಅಂತಂತಾರೆ. ದಾವಿದ್ಗೆ ಏನು ಹೇಳ್ತಾರೆ, ನೀ ಎಲ್ಲ ಶತ್ರುಗಳು ಏನು ಮಾಡೋದು ನೀನು ಅವ್ರನ್ನ ದೊರೆತನ ಮಾಡು ಅಂತ ಹೇಳ್ತಾರೆ. ಆ ಥರ ಅಧಿಕಾರ ಅವನು ಕೊಟ್ರೆ ಈ ಥರ ನಮಗೆ ಹೇಳೋರ, ನೀ ಪೂರ್ವ ಪಶ್ಚಿಮ ನೋಡೋ, ಲೆಫ್ಟ್ ರೈಟು ರೈಟು ಸೈಟು ಎಲ್ಲ ನೀನು ಕೊಟ್ಬಿಡ್ತೀನಿ ಅಂತಂದ್ರ, 30 40 60 40 50 50 ಎಲ್ಲ ನೀನು ಕೊಡ್ತೀನಿ ಅಂದ್ರ ಏನೂ ಇಲ್ಲ ರೀ, ಭೂಲೋಕದ ಬಗ್ಗೆ ನೀವು ಚಿಂತನೆ ಮಾಡಬೇಡಿ ಅಂತ ಹೇಳಾರೆ, ಭೂಲೋಕ ನೀವು ಸಂಪತ್ತು ಹೇಳ್ಬೇಡಿ ಅಂತ ಹೇಳಾರೆ. ಅವ್ರಿಗೆ ಹೇಳೋರ ಅಬ್ರಹಾಮ್ಗೆ ಎಷ್ಟಿತ್ತು ಕುರಿ ದನಗಳು, ಯೋಬ್ಗೆ ಎಷ್ಟಿತ್ತು ಅಂತಾರೆ, ಎಲ್ಲ ಮಲ್ಟಿ ಮಿಲಿಯನರ್ಗಳು ರೀ, ಆಶೀರ್ವಾದ ಮಾಡಿದ್ರು. ಆದರೆ ದೇವ್ರ ಮಕ್ಳಿಗೆ ಏನು ಹೇಳಲ್ಲ, ಎಲ್ಲವನ್ನು ತ್ಯಾಗ ಮಾಡಿ ಬಿಟ್ಟು ನಾನು ಹಿಂದೆ ಬನ್ನಿ ಅಂತ ಹೇಳಿದ್ರೆ ಅಂದ್ರೆ ಅದಕ್ಕೆ ಪರಲೋಕ ರಕ್ಷಣೆ ಇದೆ, ಭೂಲೋಕ ರಕ್ಷಣೆ ಇದೆ. ನೋಡಿ ಪರಲೋಕ ರಕ್ಷಣೆ ಮಾರ್ಗನ ಓಪನ್ ಮಾಡಿದರೆ ಫಸ್ಟ್ ಜೀಸಸ್ ಕ್ರೈಸ್ಟ್ ರೀ. ನೋಡಿ ಹೀಬ್ರೂಸ್ 10:20, ಹೀಬ್ರೂಸ್ 10:20. ಭಾರತೀಯ ಸಿಸ್ಟರ್ ಓದ್ತೀರಾ? ಸಿಸ್ಟರ್ ಆಗ್ತೀರಾ ನಿಮ್ಮ ಕೈಲಿ ಹೀಬ್ರೂಸ್ 10:20? ಭಾರತೀಯ ಸಿಸ್ಟರ್ ಓಕೆ.
ಹೀಗಿರುವಲ್ಲಿ ಸಹೋದರರೇ,
ಹ್ಮ್
ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ
ಹ್ಮ್
ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು.
ಏನ್ರಿ, ದೇವರ ಸಮಕ್ಷಮದಲ್ಲಿ ಪ್ರವೇಶ ಮಾಡೋದಕ್ಕೆ ನಮಗೆ ಧೈರ್ಯ ಉಂಟಾಯ್ತು. ಹೆಂಗ ಉಂಟಾಯ್ತು?
ಶರೀರ ಯೇಸು ಸ್ವಾಮಿ ಶರೀರ
ಯೇಸು ಕ್ರಿಸ್ತನ ಶರೀರ ಎಂಬತ್ತ ತೆರೆ ಚೆನ್ನಾಗಿ ಅರ್ಥ ಇದೆಯಾ? ಯೇಸು ಕ್ರಿಸ್ತನ ಸಾಹೇಬಕ್ರೆ ಆಲಯ ತೆರೆ ಏನಾಯ್ತು? ಸೀಳ್ ಬಿಟ್ಟೋಯ್ತು ಅದರ ಅರ್ಧ ಆಯ್ತು. ಇದು ಯೇಸು ಕ್ರಿಸ್ತನ ದೇಹದಿಂದ ಆಗಿರತ್ತ ಪ್ರತಿಫಲ. ಅದ್ರ ಮುಖಾಂತರ ಪರಲೋಕಕ್ಕೆ ಹೋಗಕ್ಕೆ ಏನಾಯ್ತು? ನಮಗೆ ಮಾರ್ಗ ಸಿದ್ಧ ಆಯ್ತು. ಯೇಸು ಕ್ರಿಸ್ತನ ಶಿಲ್ವೆ ಮೇಲೆ ಸತ್ತಿಲ್ಲ, ತೆರೆಯೇ ಹರಿದಿಲ್ಲ, ಪರಲೋಕಕ್ಕೆ ಹೆಂಗೆ ಹೋಗಕ್ಕೆ ಸಾಧ್ಯ ಎಲ್ಲರೂ? ಖಂಡಿತವಾಗಿಲ್ಲ ರೀ. ಅದಕ್ಕೆ ಪರಲೋಕ ರಕ್ಷಣೆ ಫಸ್ಟ್ ಸಾರಲ್ಪಟ್ಟಿದ್ದು ಕ್ರಿಸ್ತನಿಂದ. ನೋಡಿ ಇಬ್ರಿಯರು 3:1, ಇಬ್ರಿಯರು 3:1. ಹ್ಮ್ ಧನಲಕ್ಷ್ಮಿ ಇಷ್ಟ ಓದಿ.
ಆದ್ದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವಪ್ರೇಷಿತನು ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ.
ನೋಡ್ರ ಏನ್ರಿ, ಪರಲೋಕ ರಕ್ಷಣೆಗೆ ನನ್ನೊಂದಿಗೆ ಕರೆಯಲ್ಪಟ್ಟವರೇ ಅಲ್ವರ ಇದ್ರ ಹೇಳಿದ್ದೆ. ಎಲ್ಲರ ಆರಾಮ ಹುಡುಕಲ್ಲ ನೋಡ್ಬಿಡ್ತೀರಿ. ಇನ್ನೊಂದು ವಾಕ್ಯ ಓದಿ ಇಷ್ಟ ಅದಲ್ಲೇ, Hebrews 2:3 ಓದಿ. Hebrews 2:3.
ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ?
ನೋಡ್ರ
ಇದು
ಹಾ ಇದು ಹಾ
ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು.
ನೋಡ್ರ ಹೇಳಿದ್ದೆ ಫಸ್ಟ್ ಜೀಸಸ್ ಕ್ರೈಸ್ಟ್. ಇದಕ್ಕಿಂತ ಮುಂಚೆ ದಾರಿ ಬಗ್ಗೆ ಯಾರು ಇನ್ಫಾರ್ಮೇಶನ್ ಗೊತ್ತಿಲ್ಲ, ಮತ್ತು ದಾರಿ ಹೆಂಗೆ ಓಪನ್ ಆಗೈತಿ, ಯಾರು ಪರಲೋಕ ರಕ್ಷಣೆ ಹೋಗಕ್ಕೆ ಸಾಧ್ಯ? ಕರ್ತನಲ್ಲಿ ಪ್ರೀತಿ ಅಂತ ಅದಕ್ಕೆ ಹೇಳೋದು, ಸತ್ಯವೇದ ಓದ್ಬೇಕ್ರಿ, ಬೈಬಲ್ ಸ್ಟಡಿ ಅಟೆಂಡ್ ಮಾಡಬೇಕು. ನೋಡಿ ಹೆಂಗಿದೆ ಸತ್ಯವೇದ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಯೌವನ ಶಾಸ್ತ್ರ ಹುಡುಕಿ ಓದ್ರಿ, ಸರಿಯಾಗಿ ವಿಭಾಗಿಸಿ ಮಾಡ್ಬೇಕು. ನಾವು ಓದಿದ್ರೆ ನಮ್ಗೆ ಸತ್ಯವೇದ್ರೆ ಕ್ಲೀನಾಗಿ ನಮ್ಗೆ ಏನಾಗ್ತಾರೆ ಅರ್ಥ ಆಗ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಈ 2 ಗುಂಪಿನ ಜನಾಂಗನ ದೇವರು ಯಾಕೆ ಯಾಕೆ ಆಯ್ಕೆ ಮಾಡ್ತಿದ್ದಾರೆ? ಏನ್ರಿ, ಆಕಾಶದ ನಕ್ಷತ್ರ ಥರ ಒಂದು ಗ್ರೂಪು, ಸಮುದ್ರ ತೀರದ ಅಂತ ಉಸುಬೋ ಥರ ಇನ್ನೊಂದು ಗ್ರೂಪ್ನ ಯಾಕೆ 2 ಗುಂಪಿನ ಜನಾಂಗನ ಆಯ್ಕೆ ಮಾಡ್ತಾರೆ ಅಂದರೆ, ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬಂದಾವಾಗ ಭೂಲೋಕದಲ್ಲಿ 1,000 ವರ್ಷ ಆಳ್ವಿಕೆ ಮಾಡ್ತಾರೆ ಅಲ್ವರ? ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತ 2ನೇ ಬರಿಕೆ ಬರ್ಬೇಕಾದ್ರೆ ಏನು ಮಾಡ್ತಾರೆ? 2ನೇ ಬರಿಕೆಯಲ್ಲಿ ಬರ್ತಾರೆ ಇಲ್ವಾ ಯೇಸು ಕ್ರಿಸ್ತ?
ಬರ್ತಾರೆ
ಬರ್ತಾರೆ.
ಬರ್ತಾರೆ.
ಬಂದಾವಾಗ ಭೂಲೋಕದಲ್ಲಿ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾರೆ?
1,000 ವರ್ಷ.
ವೆರಿ ಗುಡ್. 1,000 ವರ್ಷದಲ್ಲಿ ಏನು ಮಾಡ್ತಾರೆ ಅದನ್ನು ನೋಡೋಣ. ನೋಡಿದ್ರಿ ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 6 ಓದಿ. ಪ್ರಕಟಣೆ 20:6.
ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1,000 ವರ್ಷ ಆಳುವರು.
ನೋಡ್ರ 1,000 ವರ್ಷ ಕ್ರಿಸ್ತನೊಂದಿಗೆ ಅಳಬೇಕೆ ಮಾಡ್ತಂತ ಯಾರಂತೆ? ಸಭೆ ಮೊದಲನೇ ಪುನರುತ್ಥಾನದಲ್ಲಿ ಎದ್ದೇಳುವಂಥ ಸಭೆ, ಕ್ರಿಸ್ತನಲ್ಲಿ ಸತ್ತಿರೋರು ಮೊದಲು ಎದ್ದು ಬಿಡ್ತಾರಲ್ಲ, ಅವರು ಮೊದಲನೇ ಪುನರುತ್ಥಾನದಲ್ಲಿ ಎದ್ದು ಬಂದಾವಾಗ ಕ್ರಿಸ್ತನೊಂದಿಗೆ ರಾಜರಾಗಿಯೂ ಯಾಜಕರಾಗಿದ್ದು 1,000 ವರ್ಷ ಆಳ್ವಿಕೆ ಮಾಡ್ತಾರಂತರಿ. ಅಂದರೆ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರಬೇಕಾದ್ರೆ ಪರಲೋಕದ ರಕ್ಷಣೆಯಲ್ಲಿ ಕ್ರಿಸ್ತನು ಮತ್ತು ಸಭೆ ಏನು ಮಾಡ್ತಾರೆ 1,000 ವರ್ಷದಲ್ಲಿ ಆಳ್ವಿಕೆ ಮಾಡ್ತಾರೆ. ಆವಾಗ ಭೂಲೋಕದಲ್ಲಿ ಯಾರಿರ್ತಾರೆ? ಪರಲೋಕದಲ್ಲಿ ಸಭೆ ಇರ್ತಾರಪ್ಪ ಕ್ರಿಸ್ತನ ಜೊತೆಗೆ. ಭೂಲೋಕದಲ್ಲಿ ಯಾರಿರ್ತಾರೆ? ಭೂಲೋಕದಲ್ಲಿ ಯಾರು ಬೇಕಲ್ಲ ನೋಡ್ಕೊಳಕ್ಕೆ ಅವರ, ಏನು ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಬಂದ್ಬಿಟ್ಟು ಒಂದೊಂದು ಜಾಗದಲ್ಲಿ ಕೂತ್ಕೊಂಬಿಟ್ಟು ಅಲ್ಲ ನೆಟ್ರಿಗೆ ಮಾಡ್ರಿ ಅಂತ ಹೇಳ್ತಾರಾ? ಇಲ್ಲ ರೀ, ಭೂಲೋಕದಲ್ಲಿ ಅವರ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಯಾರದು ಅಂತಂದರೆ ಅದೇ ಹಳೆ ಕಾಲದಲ್ಲಿರೋಂಥ ವಿಶ್ವಾಸ ವೀರರುಗಳು, ಇಬ್ರಿಯರ 11ನೇ ಬರ್ತಾರಲ್ಲ, ಅಬ್ರಹಾಮು, ಇಸಾಕು, ಯಾಕೋಬ್, ಈ ವಿಶ್ವಾಸ ವೀರರುಗಳೆಲ್ಲ ಭೂಲೋಕದಲ್ಲಿ ಮಂತ್ರಿಗಳಾಗಿ ಪ್ರಧಾನ ಮಂತ್ರಿಗಳಾಗಿರ್ತಾರೆ. ಹೇಗೆ ಇದು ಹೇಗಪ್ಪ ಸಾಧ್ಯ, ಇದು ಯಾವ ಥರ ಬದರ್ ಅಂತಂದರೆ, ಏನ್ರಿ ಇವಾಗ 2ನೇ ಲೋಕದಲ್ಲಿ ಏನು ಮಾಡ್ತಿದ್ದಾರೆ, ಆಕಾಶದಲ್ಲಿ ಒಬ್ಬ ಆಳ್ವಿಕೆ ಮಾಡ್ತಾನೆ. ಯಾರು ಆಳ್ವಿಕೆ ಮಾಡ್ತಾಯಿದ್ದಾನೆ? ಸೇತಾನು ಮತ್ತೆ ಬಿದ್ದೋಗಿರೋ ದೂತರು, ಕರೆಕ್ಟಾ? ಆಳ್ವಿಕೆ ಮಾಡ್ತಾಯಿದ್ದಾರೆ ಇಲ್ಲ? ಹಾಂ,
ಎಸ್ ಮಾಡ್ತಾ ಇದ್ದಾರೆ.
ಒಂದು ವಾಕ್ಯ ಓದ್ಬಿಡೋಣ. ನೋಡಿ ಅಂತೀರಿ ಇಲ್ಲಿ ಎಫೆಸರ್ಗೆ ಬಂದ ಪತ್ರಿಕೆ 2:2 ಓದಿ. ಬರ್ಬೋದು.
ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ.
ನೋಡ್ರ ಏನ್ರಿ, ವಾಯುಮಂಡಲದ ಅಧಿಕಾರ ನಡೆಸಿದ ಅಧಿಪತಿ ಅಂದ್ರೆ ಸೇತನ ಎಲ್ಲ ಆಳ್ವಿಕೆ ಮಾಡ್ತಾನೆ, ವಾಯುಮಂಡಲದ ಅಧಿಕಾರ ನಡೆಸ್ತಾನೆ ಅಂದ್ರೆ ಯಾರಪ್ಪ ಅವನು ಅಂತಂದ್ರೆ, ನಂಬಲ್ಲದವರನ್ನು ಅವಿಧೇಯತೆಗೆ ಪ್ರೇರಣೆ ಮಾಡ್ತಾನೆ ಅಂತಾರೆ. ಅಂದ್ರೆ ದುರಾತ್ಮ ಸೇತನ ಕಣ್ಣಿಗೆ ಕಾಣಿಸ್ತಾನೆ, ಆಕಾಶ ಎತ್ಬಿಟ್ಟು ನೋಡಿದ್ರೆ ಕಣ್ಣಿಗೆ ಕಾಣಿಸ್ತಾನೆ, ನಿಮ್ಗೆ ಕಾಣಿಸಲ್ಲ? ಅಲ್ಲಿಂದ ಇನ್ಫ್ಲೂಯೆನ್ಸ್ ಜಮಾಯಿಸ್ತಾನ, ಎಸ್ ಅಲ್ಲಿಂದನೇ ಪ್ರಭಾವ ಬೀರ್ತಾನೆ ನೋಡಿರ್ತೀನಿ. ಅಲ್ಲಿಂದನೇ ಎಲ್ಲ ಮನುಷ್ಯನ ಕಂಟ್ರೋಲ್ ಮಾಡ್ತಾನೆ. ಹೇಗೆ ಕಂಟ್ರೋಲ್ ಮಾಡ್ತಾನೆ ಅಂತಂದ್ರೆ, ಅವನ ಜೊತೆಗೆ ಏನ್ರಿ ವಾಯುಮಂಡಲ ಅಧಿಕರಣ ಅಧಿಪತಿ ಅಂದ್ರೆ ಸಬಾರ್ಡಿನೇಟ್ಸ್ ಇದ್ದಾರೆ ಅಂದ್ರ ಪ್ರಜೆಗಳಿದ್ದಾರೆ ಅವ್ರಿಗೆ, ಯಾರು ಬಿದ್ದೋಗಿರೋ ದೂತರುಗಳು. ಅವರು ಮಾತ್ರ ಅಲ್ಲ ಏನ್ರಿ ಭೂಲೋಕದಲ್ಲಿ ಅವ್ರ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಯಾರು ಗೊತ್ತಾ ಭೂಲೋಕದ ರೆಪ್ರೆಸೆಂಟೇಟಿವ್ಸ್? ಕರಪ್ಟ್ ಪೊಲಿಟಿಷಿಯನ್ಸ್, ಭೂಲೋಕದಲ್ಲಿ ಇರೋಂಥ ಎಲ್ಲ ಕರಪ್ಟ್ ಪೊಲಿಟಿಷಿಯನ್ಸ್ಗಳ ಮುಖಾಂತರ ಸೇತಾನ್ ಏನ್ ಮಾಡ್ತಾನೆ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾನೆ. ಕಣ್ಣು ಕಾಣಿಸ್ತಾನ? ಕಣ್ಣು ಕಾಣಿಸಲ್ಲ, ಕಣ್ಣು ಕಾಣಿಸಿದ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾನೆ ಇವನ್ನ ಇಟ್ಕೊಂಡು ಅಲ್ವರ. ಇದೇ ಪ್ರಕಾರ ಈರಂಥ ಸಿಸ್ಟಮ್ನ ನಾಶ ಮಾಡಿ ಕ್ರಿಸ್ತನು ಎರಡನೇ ಬರಿಕೆಯಲ್ಲಿ ಬರಬೇಕಾರೆ ಆತನ ಸಿಸ್ಟಮ್ನ ಭೂಲೋಕದ ಸ್ಥಾಪನೆ ಮಾಡ್ತಾರೆ. ಆವಾಗ ಆಕಾಶ ಮಂಡಲದಲ್ಲಿ ಕಣ್ಣಿಗೆ ಕಾಣದಿರಂತ ರೀತಿಯಲ್ಲಿ ಕ್ರಿಸ್ತನ ಮತ್ತು ಸಭೆ ಆಳ್ವಿಕೆ ಮಾಡ್ತಾರೆ. ಭೂಲೋಕದಲ್ಲಿ ಯಾರು ಇರ್ತಾರೆ ಗೊತ್ತಾ? ವಿಶ್ವಾಸ ವೀರರುಗಳು. ಅದರ ನೋಡಿ ಎಲ್ಲಿದೆ ಅದರ ಓದ ನೋಡಿದ್ರಿ, ಲೂಕನ ಬರೆದಂಥ ಸುವಾರ್ತೆ ಪ್ರಜೋದ್ಬೋದವ್ರು ಓದ್ಬೋದಾ? ಲೂಕು, ಲೂಕಲ್ಲಿ 13 ಚಾಪ್ಟರ್ ವರ್ಸ್ 28 ಆ್ಯಂಡ್ 29 ಬದರ್.
ವರ್ಸ್ 28 ಅಂಡ್ 29. ಓಕೆ.
ಹಾಂ
ಅಬ್ರಹಾಮ, ಇಸಾಕ, ಯಾಕೋಬ ಇವರು ಮತ್ತು ಎಲ್ಲಾ ಪ್ರವಾದಿಗಳು ದೇವರ ರಾಜ್ಯದಲ್ಲಿ ಇರುವುದನ್ನು, ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನಿಮಗೆ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಇದಲ್ಲದೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಿಂದಲೂ ಜನರು ಬಂದು ದೇವರ ರಾಜ್ಯದಲ್ಲಿ ಊಟಕ್ಕೆ ಕೂಡಿರುವರು.
ನೋಡ್ರ ದೇವರ ಜನಗಳು, ಯಾವ ಜನಗಳು? ಎಲ್ಲ ಜನಗಳು, ಎಲ್ಲ ಜನಗಳು ಬರ್ತಾರಂತ ನೋಡಿರ್ತೀರಿ. ಪೂರ್ವ, ಪಶ್ಚಿಮ, ಉತ್ತರ, ಮಧ್ಯ, ಉತ್ತರ, ದಕ್ಷಿಣ, ನಾರ್ತ್, ವೆಸ್ಟ್, ಈಸ್ಟ್, ಸೌತ್, ಎಲ್ಲ ಡೈರೆಕ್ಷನ್ದ ಬರ್ತಾರಂತೆ. ಅಲ್ಲಿ ಯಾರನ್ನ ನೋಡ್ತಾರಂತೆ? ಅಬ್ರಹಾಮ್, ಇಸಾಕ್, ಯಾಕೊಬ್ ನೋಡ್ತಾರೆ. ಯೇಸು ಕ್ರಿಸ್ತನ ಇಲ್ವಲ್ಲಪ್ಪ, ಯಾಕಂದ್ರೆ ಇದು ಭೂಲೋಕ ರಕ್ಷಣೆ ಬಗ್ಗೆ ಮಾತಾಡ್ತಾರೆ ಅದು. ಅಬ್ರಹಾಮ್, ಇಸಾಕು, ಯಾಕೊಬ್ಬು, ಎಲ್ಲ ಪ್ರವಾದಿಗಳು ಭೂಲೋಕದಲ್ಲೇ ಇರ್ತಾರೆ ನೋಡ್ತೀನಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಪರಲೋಕದಲ್ಲಿ ಐತಾ? ಭೂಲೋಕದಲ್ಲಿ ಇರೋದ್ರಿ. ಎಲ್ಲ ಜನಗಳು ಅವ್ರನ್ನ ನೋಡ್ತಾರಂತೆ ನೋಡಿರ್ತೀನಿ ದೇವರಾಜ್ಯದಲ್ಲಿ. ಹಂಗಾದ್ರೆ ದೇವರಾಜ್ಯದಲ್ಲಿ ಇವರು ಎಲ್ಲ ಮಿನಿಸ್ಟ್ರ್ಗಳಾಗಿರ್ತಾರೆ. ಎಲ್ಲಿದೆ ವಾಕ್ಯ? ಕೀರ್ತನೆ 45:16. ಕೀರ್ತನೆ 45:16 ಓದ್ರಿ, ಯಾರಾದ್ರೂ ಬೈಬಲಲ್ಲಿ ತೆಗೆದು ಓದ್ರಿ, ಆಮೇಲೆ ಮೊಬೈಲ್ನಲ್ಲಿ ಯಾರು ಇದ್ರೆ ಬೈಬಲ್ನ ತೆಗೆದು ಅದು ಕೂಡ ಓದ್ರಿ.
ಅರಸನೇ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು, ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸುವಿ.
ಸೂಪರ್ ನೋಡ್ರಿ ಅಂತೀನಿ, ಎಷ್ಟು ಕ್ಲೀನಾಗಿ ಕೊಟ್ಟಾರಂತೀನಿ. ವಂಶ ಪಾರಂಪರೆಯಾಗಿ ನೋಡಬೇಕಾದ್ರೆ ನಿನಗೆ ಮಕ್ಕಳು ಹುಡ್ತಾರಂತೆ. ಕ್ರಿಸ್ತನ್ಗೆ ಮಕ್ಕಳು ಹುಡ್ತಾರೆ, ಯೇಸು ಕ್ರಿಸ್ತ ಎರಡನೇ ಬರಿಕೆ ಬರ್ಬೇಕಾದ್ರೆ ಲೋಕದ ಜನಗಳೆಲ್ಲ ಕ್ರಿಸ್ತನ್ಗೆ ಆಯ್ತಾರೆ, ಮಕ್ಕಳಾಗಿರ್ತಾರೆ. ಅವರನ್ನು ದೇಶದಲ್ಲೆಲ್ಲ ಏನ್ ಮಾಡ್ತಂತೆ? ಅಧಿಕಾರಗಳನ್ನಾಗಿ
ಅಧಿಕಾರಗಳನ್ನಾಗಿ ನೇಮಿಸುವೆ.
ನೋಡ್ತೀರಾ. ಅಂದ್ರೆ ಏನ್ರಿ, ಯೇಸು ಕ್ರಿಸ್ತ ಮೊದಲನೇ ಬರಬೇಕಿಲ್ಲ, ವಂಶ ಪಾರಂಪರೆಯಾಗಿ ನೋಡ್ಬೇಕಾರೆ ಅಂತ ಹೇಳೋದು. ಅಂದ್ರೆ ಏನ್ ಗೊತ್ತಾ, ಇದನ್ನ ಇಂಗ್ಲಿಷ್ ಯಾರತ್ರ ಇದೆಯಾ? ಇಂಗ್ಲಿಷ್ ಬೈಬಲ್ ಸಾಮ್ಸ್ 45:16 ಯಾರತ್ರ ಓದ್ತೀರಾ? ಇಂಗ್ಲಿಷ್ ಬೈಬಲ್ ಇದೆಯಾ ಯಾರತ್ರ? ಓದಿ ಜೋನ್.
Instead of thy fathers shall be thy children, whom thou mayest make princes in all the earth.
ನೋಡ್ರ, ಇನ್ಸ್ಟೆಡ್ ಆಫ್ ದೈ ಫಾದರ್ಸ್ ದೇ ಶಲ್ ಬಿ ದೈ ಚಿಲ್ಡ್ರನ್ ಹೂಮ್ ದೋ ಮೇಕಸ್ಟ್ ಏನ್ರಿ ಪ್ರಿನ್ಸಸ್ ಇನ್ ಆಲ್ ದ ಅರ್ತ್ ಅಂತ ಹೇಳ್ತಾರೆ. ಅದರ ಏನ್ ಹೇಳ್ತಾರೆ, ಇನ್ಸ್ಟೆಡ್ ಆಫ್ ದೈ ಫಾದರ್ ದೇ ಶಲ್ ಬಿ ದೈ ಚಿಲ್ಡ್ರನ್. ಕ್ರಿಸ್ತನ ಮೊದಲೇ ಬರುವಿಕೆಯಲ್ಲಿ ದಾವಿದು ಕ್ರಿಸ್ತನಿಗೆ ಏನಾಗಬೇಕಾಯ್ತು? ಮಗನ ತಂದೆನಾ? ನೋಡೋಣ, ಯಾರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನೋಡೋಣ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, ಯೇಸು ಕ್ರಿಸ್ತನ ಮೊದಲೇ ಬರುವಿಕೆಯಲ್ಲಿ ದಾವಿದನು ಕ್ರಿಸ್ತನಿಗೆ ಏನಾಗಬೇಕಾಯ್ತು? ತಂದೆ ಆಗ್ಬೇಕಾಯ್ತಾ ಮಗ ಆಗ್ಬೇಕಾಯ್ತಾ?
ತಂದೆ
ತಂದೆ. ಅದಕ್ಕೆ ಕ್ರಿಸ್ತನ್ ಹೋಗ್ಬಿಟ್ಟು ಏನ್ ಹೇಳ್ತಾರೆ, ದಾವಿದನ ಕುಮಾರನೇ. ಕರ್ಣೆ ನೋಡಿಸು, ದಾವಿದನ ಕುಮಾರ ಯೇಸು ಕ್ರಿಸ್ತ ಮೊದಲನೇ ಬರಿಕೆಯಲ್ಲಿ. ಇದೇ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಏನಾಗ್ತಾರೆ? ದಾವಿದನ್ಗೆ ತಂದೆ ಆಗ್ತಾರ್ರಿ. ಯಾಕೆ ಗೊತ್ತಾ? ಅವ್ರು ಜೀವ ಕೊಡ್ತಾರೆ. ಆವಾಗ ದಾವಿದು ತಂದೆ ಆಗಿರಲ್ಲ, ದಾವಿದು ಕ್ರಿಸ್ತನಿಗೆ ಮಗ ಆಗ್ಬಿಡ್ತಾರೆ. ಇವ್ರನ್ನ ಏನ್ ಮಾಡ್ತಾರೆ ಭೂಲೋಕದಲ್ಲಿ ಎಲ್ಲಾ ಕಡೆ ಅಧಿಕಾರದಲ್ಲಿ ಇಡ್ತಾರಂತದ್ದು. ಏನು ಅಧಿಕಾರಗಳು ಇವಾಗ ಐತೆ ಗೊತ್ತಾ? ಅಧಿಕಾರಿಗಳು ಏನಂತಪ್ಪ, ಫುಡ್ ಡಿಪಾರ್ಟ್ಮೆಂಟ್ ಇದೆ, ನೇವಿ ಡಿಪಾರ್ಟ್ಮೆಂಟ್ ಇದೆ, ಏವಿಯೇಷನ್ ಡಿಪಾರ್ಟ್ಮೆಂಟ್ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ. ಇವೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಹಳೆ ಒಡಂಬಡಿಕೆ ನಂಬಿಕಸ್ಥನ ಪಿತೃಗಳು ಇರ್ತಾರೆ ಅಂತೀರಿ. ಹೇಗೆ ಅಂದರೆ, ಯೋಸೆಫು ಐಗುಪ್ತ ದೇಶದಲ್ಲಿ 7 ವರ್ಷ ಬರಗಾಲ ಬರಬೇಕಾದ್ರೆ ಎಲ್ಲರಿಗೂ ಆಹಾರನ ಎಷ್ಟು ಸಖತ್ತಾಗಿ ಹಂಚ್ತಾರೆ ರೀ. ಅಂದರೆ ಯೋಸೆಫ್ಗೆ ಕ್ರಿಸ್ತನ್ ರಾಜ್ಯದಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಕೊಟ್ಟರೆ ಏನು ಮಾಡ್ತಾರೆ? ಕ್ಲೀನಾಗಿ ಮ್ಯಾನೇಜ್ ಮಾಡ್ತಾರೆ ರೀ. ಅದರ ಫಾರೆಸ್ಟ್ ಡಿಪಾರ್ಟ್ಮೆಂಟು ನೋವನ್ನು ಕೊಟ್ಟರೆ ನೋವೇನು ಮಾಡ್ತಾರೆ? ಕ್ಲೀನಾಗಿ ಅನ್ನ ಮ್ಯಾನೇಜ್ ಮಾಡ್ತಾರೆ. ಯಾಕಂದರೆ ಎಲ್ಲ ಪ್ರಾಣಿಗಳನ್ನ ನಾವೇನು ಏನು ಮಾಡ್ತಾರೆ ಕೊಂಡೋಗ್ತಾರಲ್ಲ ಅದನ್ನ. ಆಮೇಲೆ ನೇವಿ ಕೂಡ ಕೊಡ್ಬೋದು ಅವ್ರಿಗೆ. ಯಾಕೆ? ನಾವೇನ ಏನು ಮಾಡ್ತಾರೆ, 1 ವರ್ಷ ಟ್ಯಾಕಲ್ ಮಾಡ್ತಾರೆ ನೋಡ್ರಿ ಅವರು. ಆಮೇಲೆ ಏವಿಯೇಷನ್ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು, ಏಲಿಯನ್ ಕೊಡ್ಬೋದು, ಯಾಕೆ ಏಲಿಯನ್ ಏನಾಗಿದೆ, ಅವಾಗ ಟೇಕ್ ಆಫ್ ಆಗೋದು ಲ್ಯಾಂಡ್ ಆಗೋದೆಲ್ಲ ಕ್ಲೀನಾಗಿ ಗೊತ್ತು. ಫೈನಾನ್ಸ್ ಡಿಪಾರ್ಟ್ಮೆಂಟು ಡ್ಯಾನಿಯಲ್ ಕೊಡ್ಬೋದು, ಡ್ಯಾನಿಯಲ್ ಕೆಲಸ ಮಾಡ್ತಿದ್ದೆ ಇದೇ ಡಿಪಾರ್ಟ್ಮೆಂಟು ಅಲ್ಲ, ಕರ್ತಾನಂದಿ ಪ್ರೀತಿ ಅಂತ ಸೊಳ್ಳೆ. ಈ ರೀತಿ ಬಿಬ್ಲಿಕಲ್ ಟರ್ಮ್ಸ್ ಪ್ರಕಾರ ಕ್ರಿಸ್ತನ ರಾಜ್ಯವನ್ನು ಏನು ಮಾಡ್ತಾರೆ, ಭೂಲೋಕದಲ್ಲಿ ಕಣ್ಕಾಣ ರೀತಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಅವರ. ಈ ಸ್ಥಾಪನೆ ಮಾಡೋದಕ್ಕೇ ಎರಡು ಗುಂಪನ್ನ ಸೆಲೆಕ್ಷನ್ ಮಾಡ್ತಾರೆ. ಅದು ಒಂದು ಸತಿ ಎರಡು ಗುಂಪು ಸೆಲೆಕ್ಷನ್ ಆಗಿಬಿಟ್ರೆ ಪಿತೃಗಳದಾಗೋಯ್ತು, ಸಭೆ ಸೆಲೆಕ್ಷನ್ ನಡೀತಾ ಇದೆ. ಒಂದು ಸತಿ ಸಭೆ ಸೆಲೆಕ್ಷನ್ ಆಗಿದ ತಕ್ಷಣ ಎರಡನೇ ಲೋಕನ ಅಂತ್ಯ ಮಾಡ್ತಾರೆ. ಹೇಗೆ ಅಂತ್ಯ ಮಾಡ್ತಾರೆ ಓದನ, 2 ಪೇತ್ರ 3:7, 2 ಪೇತ್ರ 3:7, ಕೆಂಪರಾಜ ಬದರ್ ಓದ್ಬೋದಾ? ಕೆಂಪರಾಜ ಬದರ್ ಲೈನ್ ಇದ್ದೀರಾ? ಓಕೆ, ಧನಲಕ್ಷ್ಮಿ ಮಿಸ್ಟರ್ ಓದ್ತೀರಾ? ನಾ ಓದಿ, ಕೆಂಪರಾಜ ಬದರ್ ಓದಿ, ಸಾರಿ ಸಾರಿ ಓದಿ. ಸೆಕೆಂಡ್ ಪಿಟ 3:7 ಬದರ್.
ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ,
ನೋಡ್ರ
ಮತ್ತು ಕುಲೀನರ ಶಿಕ್ಷ ವಿಧಿ ನಾಶನವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ.
ಆ ಬೆಂಕಿ ಸಿದ್ಧವಾಗಿದೆ. ಅದಕ್ಕೆ ಏನು ತಿಳ್ಕೊಂಡ್ಬಿಡ್ತಾರೆ, ಬದರ್ ಬೆಂಕಿಯಿಂದ ನಾಶ ಮಾಡ್ಬಿಡ್ತಾರೆ. ಬೆಂಕಿ ಬರ್ತಾರೆ ಆಕಾಶದಿಂದ ದಬ 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 ನಂಗೆ ಭೂಮಿ ನಾಶ ಮಾಡಾಕ್ಬಿಡ್ತಾರೆ. ಬೆಂಕಿಯಿಂದ ಈ ಥರ ಭೂಮಿ ನಾಶ ಮಾಡಿದ್ರೆ ಏನು ಪ್ರಯೋಜನ? ಯುಕ್ರೇನ್ನ ನಾಶ ಮಾಡವ್ರೆ, ಗಾಜಾ ನಾಶ ಮಾಡವ್ರೆ, ಏನೋ ಪ್ರಯೋಜನ ಆಯ್ತಾ? ಜನರಿಗೆ ಏನು ಯೂಸ್ ಆಯ್ತು ಹೇಳ್ರಿ? ಜನರಲ್ಲಿರೋಂಥ ಅಹಂಕಾರ, ದ್ವೇಷ, ಹೊಟ್ಟೆ ಕಿಚ್ಚು, ಸ್ವಾರ್ಥತನ ನಾಶ ಆಗಿದೆಯಾ? ಆಗಿಲ್ಲ. ಹಾಗಾದ್ರೆ ಈ ಥರ ಬೆಂಕಿ ಇದ್ರೆ ಸರಲ್ಲ, ಅದೇನು ಗೊತ್ತಾ ಮಾಡಬೇಕು? ಬಿಲ್ಡಿಂಗು, ಗಿಡ ಮರಗಳು, ಬಂಡೆಗಳನ್ನ ನಾಶ ಮಾಡೋದು ಏನು ಪ್ರಯೋಜನ ಅದೇ? ಮನುಷ್ಯನಲ್ಲಿರೋಂಥ ಕೆಟ್ಟತನ ನಾಶ ಮಾಡೋಂಥ ಬೆಂಕಿ ಬೇಕು. ಆ ಬೆಂಕಿ ಯಾವುದು ಅಂದರೆ ದೇವರ ಉಗ್ರ ಕೋಪ. ಜೆಫೇನಿಯಾ 3:8 ಕೊಟ್ಟಿದೆ, ಓದ ನೋಡ್ತೀನಿ. ಜೆಫೇನಿಯಾ 3:8. ಧನಲಕ್ಷ್ಮಿ ಸರ್ ಓದ್ತೀರಾ?
ಹಾ ಬ್ರದರ್, ಯಹೋವನು ಇಂತೆನ್ನುತ್ತಾನೆ, ಈಗಿರಲು ನನ್ನನ್ನು ಕಾದುಕೊಂಡಿರ್ರಿ, ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ, ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ, ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ.
ನೋಡ್ರ, ಲೋಕವೆಲ್ಲ ರೋಷಾಗ್ನಿಗೆ ಏನಾಗ್ತಾರೆ, ರೋಷಾಗ್ನಿ ದೇವರ ರೋಷನ್ನ ಅಗ್ನಿಗೆ ಏನು ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ನಾನು ಉಗ್ರ ಕೋಪವನ್ನು, ರೌದ್ರವನ್ನು ಏನು ಮಾಡ್ತೀನಿ, ಸುರಿಸ್ತೀನಿ, ಅದನ್ನು ಬೆಂಕಿ ಕಂಪೇರ್ ಮಾಡ್ತಾರೆ. ಈ ಕೋಪದಿಂದಾನೇ ದೇವರೇ ಮಾಡೋದು ಎರಡನೇ ಲೋಕನ ನಾಶ ಮಾಡೋದ್ರಿ. ಅದಕ್ಕೆ ಹೇಳ್ತಾರೆ ನೋಡ್ತೀನಿ, ಎಲ್ಲಿ ಕೊಟ್ಟಾರೆ? 2 ಪೇತ್ರ 3:10 ಇನ್ನೂ ಸ್ಪಷ್ಟವಾಗಿ ಹೇಳವ್ರೆ. ಎಲ್ಲಿ ವರುಣ್ ಬ್ರದರ್ ಓದ್ತೀರಾ? 2 ಪೀಟರ್ 3:10. ಸೆಕೆಂಡ್ ಬಿಟ 3:10 ಬದವ್ರು. ಹಾಂ ಓಕೆ, ಓದ್ತೀರಾ?
ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ, ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೇ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು.
ನೋಡ್ರ, ಭೂಮಿ ಸುಟ್ಟೋಯ್ತದ? ಭೂಮಿಲಿರೋಂಥ ಕೆಲಸಗಳು, ಭೂಮಿಯೊಳಗಿರೋ ಕೆಲಸ. ಭೂಮಿನ ಏನು ನೋಡಿದ್ರೆ ನಾವು? ಸಮಾಜ ನೋಡಿದ್ರೆ, ವ್ಯವಸ್ಥೆ. ಈ ಸಮಾಜದಲ್ಲಿರೋಂಥ ಎಲ್ಲ ಕೆಟ್ಟ ಕೆಲಸಗಳನ್ನ ದೇವರೇ ಮಾಡ್ತಾರೆ, ರೋಷ ಆಗಿಂದ ನಾಶ ಮಾಡ್ತಾರೆ. ಇದು ನಾಶ ಮಾಡಿದ ಮೇಲೇ ದೇವರು 3ನೇ ಲೋಕನ ಸ್ಥಾಪನೆ ಮಾಡೋದು. ಅಂದರೆ ಈ ಗ್ರಹ ನಾಶ ಆಗ್ತಾರ ಅಂದರೆ ಇಲ್ಲ ರೀ, ಈ ಗ್ರಹ ಶಾಶ್ವತವಾಗಿ ಹಿಂಗೆ ಇರ್ತದೆ. ಕೆಲವೊಂದು ವಾಕ್ಯಗಳು ಓದೋಣ ಎಲ್ಲಿ ಅಂತಂದರೆ, ಪ್ರಸಂಗಿ 1:4 ಓದಿ, ರಮ್ಯಾ ಸಿಸ್ಟರ್ ಒಂದು ವಾಕ್ಯ ಓದಿ, ಇನ್ನೊಂದು ಯೆಶಾಯ 45:18, ನಮ್ಮ ವರುಣ್ ಬ್ರದರ್ ಓದ್ಬೇಕಾ ಕೇಳ್ಕೊತೀನಿ. ರಮ್ಯಾ ಸಿಸ್ಟರ್, ಪ್ರಸಂಗಿ 1:4 ಓದ್ತೀರಾ? ಉಮಾ ಸಿಸ್ಟರ್ ಓದಿ ಓದಿ, ಉಮಾ ಸಿಸ್ಟರ್ ಓದಿ.
ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು.
ನೋಡ್ರ, ಭೂಮಿ ಅದ್ರ ಹೆಂಗಿರ್ತಂತೆ, ಶಾಶ್ವತವಾಗಿರ್ತಾರೆ. ಭೂಮಿ ಯಾವತ್ತು ನಾಶ ಆಗೋದಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ಅಲ್ರ. ಯೆಶಾಯ 45:18.
ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯಹೋವನ ಮಾತನ್ನು ಕೇಳಿರಿ, ಆತನೇ ದೇವರು, ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು, ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು.
ನೋಡ್ರ, ಜನ ನಿವಾಸಕ್ಕಾಗಿರಿ ರೂಪಿಸೋದು, ಭೂಮಿ ನಾಶ ಮಾಡೋಕ್ಕಲ್ಲ ರೀ. ಇದಾಗಿದ ನಂತರನೇ ದೇವರು ನೂತನ ಆಕಾಶ, ನೂತನ ಭೂಮಂಡಲ, ಕ್ರಿಸ್ತನ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡೋದು. ವರುಣ್ ಬ್ರದರ್ ಹಂಗೆ ಓದ್ಬಿಡಿ, 2 ಪೇತ್ರ 3:13.
ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು.
ನೋಡ್ರೆ ಅದೇ ಮೂರನೇ ಲೋಕ. ಯಾಕಂದ್ರೆ ನೂತನ ಭೂಮಂಡಲ ಇದೆ, ನೂತನ ಆಕಾಶ ಇದೆ. ನೂತನ ಭೂಮಂಡಲ, ನೂತನ ಆಕಾಶ ಯಾವುದು ಏನ್ರಿ? ಯೇಸು ಕ್ರಿಸ್ತನ ಒಂದು ಪಿತೃಗಳ ಆಡಳಿತ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಏನ್ರಿ, ಭೂಮಿ ಆಕಾಶ ಆಡದೋದ್ರೂ ಸರಿ, ಯಾವ ಆಕಾಶ ಯಾವ ಭೂಮಿ, ಇವಾಗಿರೋಂಥ ದುಷ್ಟ ಭೂಮಿ ದುಷ್ಟ ಆಕಾಶ ಎಳೆದು ಅಳದೋದ್ರೂ ಸರಿ, ನಾನು ವಾರ್ತೆ ಏನಾಗಿದೆ ನೆರವೇರಿದ್ರೆ ಆಳೋಗೋದಿಲ್ಲ ಅಂತಂದ್ಬಿಟ್ಟು ಅಲ್ವರಾ. ಅದಕ್ಕೆ ಏನಂದ್ರೆ, ದೋ ಹೆವೆನ್ಸ್ ಅನ್ ಅರ್ಸ್ ಪಾಸ್ ಅವೇ, ಮೈ ವರ್ಡ್ ಶಲ್ ನೆವರ್ ಪಾಸ್ ಅವೇ ಅಂತ ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ, ಯೇಸು ಕ್ರಿಸ್ತನ ವಾರ್ತೆ ಸತ್ಯ ರೀ. ನೀತಿ ವಾಸವಾಗಿರೋಂಥ ಲೋಕ ಭೂಲೋಕ ಸ್ಥಾಪನೆ ಆಗೇ ಆಗ್ತದ ರೀ. ಕ್ರಿಸ್ತನ ರಾಜ್ಯ ಇದೇ ಮೂರನೇ ಏನ್ರಿ, ಹಾಂ ಏನದ ಮೂರನೇ ಲೋಕ, ಮೂರನೇ ಏನ್ರಿ ಭೂಮಿ, ಮೂರನೇ ಆಕಾಶ. ಅದರ ಮೊದಲನೇ ಆಕಾಶ ಇತ್ತು, ಮೊದಲನೇ ಭೂಮಿ ಇತ್ತು, ಜಲಪ್ರದ ನಾಶ ಆಯಿತು, ಎರಡನೇ ಆಕಾಶ ಇತ್ತು, ಎರಡನೇ ಭೂಮಿ ಇದೆ. ಇವಾಗ ಅದೇನಾಗ್ತಾರೆ, ದೇವರು ರೋಷ ಆಗಿದ್ದ ನಾಶ ಆಗ್ತಾರೆ. ಕ್ರಿಸ್ತನ ರಾಜ್ಯದಲ್ಲಿ ಏನ್ರಿ, ಮೂರನೇ ಆಕಾಶ ಮೂರನೇ ಭೂಮಂಡಲ. ಅದೇ ಒಂದೇ ಭೂಮಿಯಲ್ಲಿ ಮೂರು ವ್ಯವಸ್ಥೆಗಳೇನಾಗ್ತಾರೆ, ಅಲ್ಲಿ ಮೂರನೇ ವ್ಯವಸ್ಥೆ ಸ್ಥಾಪನೆ ಆಗ್ತಾರೆ. ಅದರ ಇದೇ ಕ್ರಿಸ್ತನ 1000 ವರ್ಷದ ಆಳ್ವಿಕೆ. ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಮುಂದೆ ಬರೋ ದಿನಗಳಲ್ಲಿ ನಾವು ನೋಡೋಣ. ಅದರ ಇದೇ ಮೂರನೇ ಆಕಾಶದ ಬಗ್ಗೆ ಅಪೋಸ್ಟಲ್ ಪೌಲ್ಗೆ ದೇವರು ದರ್ಶನ ಮುಖಾಂತರ ನೋಡ್ಸಿರೋದು. ಎಲ್ಲಿ ಕೊಟ್ಟವ್ರೆ ಹೋದ ನೋಡ್ರಿ, 2 ಕೊರಿಂಥ 12 ಅಧ್ಯಾಯ 2:4. ಪ್ರಜ್ವಲ್ ಬದರ್ ಓದ್ತೀರಾ? 2 ಕೊರಿಂಥಿಯನ್ಸ್ 12:2-4.
ಎಸ್ ಬ್ರದರ್. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ ಮೂರನೆಯ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹಸಹಿತನಾಗಿ ಒಯ್ಯಲ್ಪಟ್ಟನು, ದೇಹರಹಿತನಾಗಿ ಒಯ್ಯಲ್ಪಟ್ಟನು. ನಾನರಿಯೇ, ದೇವರೇ ಬಲ್ಲನು.
ನೋಡ್ರ
ಅಂತ
ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ರಂತೆ. ಅಂದ್ರೆ ಏನ್ರಿ, ಕ್ರಿಸ್ತರ ರಾಜ್ಯದಲ್ಲಿಗೆ ಒಯ್ಯಲ್ಪಟ್ರಂತೆ. ಅದು ಹೇಗಿತ್ತು ಅಂತಂದ್ಬಿಟ್ಟು ಹೇಳಕ್ ಆಯ್ತಾ ಇರೋದಂತೆ. ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂತಂದ್ರೆ, ಇದು ರಿಯಲ್ ಆಗಿ ಓದ್ನ ಕನ್ಸಲ್ ಓದ್ನ ಅಂತ ಡಿಫ್ರೆನ್ಸಿಯೇಷನ್ ಕಂಡಿಕ್ಕಾಗಿಲ್ವಂತೆ. ಆಮೇಲೆ
ಅಂಥ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹಸಹಿತನಾಗಿದ್ದನು, ದೇಹರಹಿತನಾಗಿದ್ದನು. ನಾನರಿಯೇ, ದೇವರೇ ಬಲ್ಲನು.
ನೋಡ್ರ ಅವನು ಪರದೇಶಕ್ಕೆ ಒಯ್ಯಲ್ಪಟ್ಟ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟೋ ಜನ ತಿಳ್ಕೊಂಬಿಡ್ತಾರೆ ಬದರ್ ಹಂಗೆ ಪರಲೋಕಕ್ಕೆ ಒಯ್ಯಲ್ಪಟ್ರೆ ಬರ್ತದೆ ಅಂತ. ಅದಕ್ಕೆ ಬದರ್ ಪರಲೋಕಕ್ಕೆ ಮೂರು ಆಕಾಶ ಇದೆ, ಹಾಂ ಮೊದಲನೇ ಆಕಾಶ, ಎರಡನೇ ಆಕಾಶ, ಮೂರನೇ ಆಕಾಶ ಇದೆ. ಮೊದಲನೇ ಆಕಾಶದಲ್ಲಿ ಪವಿತ್ರ ಆತ್ಮ ಇರ್ತಾರೆ, ಎರಡನೇ ಆಕಾಶದಲ್ಲಿ ಯೇಸು ಕ್ರಿಸ್ತ ಇರ್ತಾರೆ, ಮೂರನೇ ಆಕಾಶದಲ್ಲಿ ಹೋದ್ರೆ ದೇವ್ರು ಏನಾಗಿರ್ತಾರೆ ಇರ್ತಾರೆ. ಹಂಗೆ ಅಪೋಸ್ಟಲ್ ಪೌಲ್ ಕರ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರೆ. ಆ ಬೈಬಲಿಂಗ್ ಕೊಟ್ಟಿದೆಯಾ? ಹಾಂ ಅದು ಮೂರನೇ ಆಕಾಶ ಅದು ಒಂದು ಕೊಟ್ಟಿದೆಯಾ? ಇಲ್ಲಿ ಪರದೇಶ ಅಂತ ಬಂದಂಥ ವಾರ್ತೆಗೆ ಏನು ಮಾಡ್ಬಿಡ್ತಾರೆ, ಅದನ್ನು ಪರಲೋಕ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ನೋಡಿ, ನಾವು ಇದುವರೆಗೂ ಪಾಠ ತೊಗೊಂಡಿದ್ದೆಲ್ಲ ಏನು ನೋಡಿಸಿದ್ರು ನಿಮಗೆ, ಬೈಬಲ್ನ ಹೇಗೆ ಓದೋದು ನೀವು ಅಂತ ಕಲ್ತ್ಕೊಳ್ಳಿ ಅಂತ ನಿಮ್ಗೆ ಕೊಟ್ಟಿರೋದು. ಏನು ಸತ್ಯವೇದನೆಗೂ ಹೇಗೆ ಓದಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಯೋಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಸತ್ಯವೇದದಲ್ಲಿ ಇರೋಂಥ ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ಉತ್ತರ ತೆಗಿಬೇಕ್ರಿ. ಹಾಗಾದ್ರೆ ಏನಿದು ಅಂದರೆ ಪರದೇಶನೇನು ಅಂತಂದರೆ, ಪರದೇಶನೇ ಪರಲೋಕ ಅಂತ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಬೈಬಲ್ ಇದ್ರ ಬಗ್ಗೆ ಏನು ಕೊಟ್ಟಂತ ಓದಬೇಕು ಅಲ್ವರಾ. ನೋಡಿ ಓದನ, ಪ್ರಕಟಣೆ 2:7. ಇಲ್ಲಿ ನಮ್ಮ ಧನಲಕ್ಷ್ಮಿ ಮಿಸ್ಟರ್ ಓದ್ತೀರಾ? ಧನಲಕ್ಷ್ಮಿ ಮಿಸ್ಟರ್ ಲೈನ್ ಇದ್ದೀರಾ?
ಹಾ, ಫಸ್ಟ್ ಬರ್ತೀನಿ.
ಓದಿ ಸರ್, ಪ್ರಕಟಣೆ 2:7.
ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು.
ಏನ್ರಿ, ಪರದೇಶನಲ್ಲಿರುವಂತ ಜೀವದಾಯಕ ವೃಕ್ಷದ ಹಣ್ಣನ್ನು ತಿರುಗಿ ಕೊಡ್ತೀನಿ. ಹಂಗೆ ಪರದೇಶದಲ್ಲಿ ಏನೈತೆ, ಜೀವದಾಯಕ ವೃಕ್ಷದ ಹಣ್ಣೇನಾಗಿದೆ ಇದೆ, ಎಲ್ಲಿದೆ? ಪರದೇಶಲ್ಲಿದೆ ಅಲ್ವರ. ಆ ತೋಟದ ನಡುವೆ ಏನಿದೆ ಅಂತೆ, ಪರದೇಶ ನಡುವೆ ಜೀವದಾಯಕ ವೃಕ್ಷದ ಹಣ್ಣಿದೆ ಅಂತೆ. ಸರಿ, ಇದೇ ಥರ ದೇವರು ಎಲ್ಲರೂ ಜೀವದಾಯಕ ವೃಕ್ಷದ ಹಣ್ಣನ್ನ ತೋಟದ ನಡುವೆ ಇಟ್ಟಿದ್ರ
ಇಟ್ಟಿದ್ರು
ಎಲ್ಲಿ? ವೆರಿ ಗುಡ್, ಓದಿಂತೀನಿ. ಆದಿಕಾಂಡ 2:9 ಓದಿ ಉಮಾಸ್ಟರ್. ಆದಿಕಾಂಡ 2:9 ಅನಿಲ್ ಬದ, ನಿಮ್ಮ ವಾಯ್ಸ್ ತುಂಬ ಕಟ್ ಆಗ್ತಿದೆ. ಬೇರೆ ಯಾರು ಓದ್ತೀರಾ? ಕೆಂಪರಾಜ್ ಬ್ರದರ್, ಉಮಾನ್ ಸಿಸ್ಟರ್, ವರುಣ್ ಬ್ರದರ್, ಸುರಂದಷ್ಟ ಓದಿ.
ಯಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಸುಂದರವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆದರ ಕೆಟ್ಟದರ ರೋಗವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಯಿಸಿದನು.
ನೋಡ್ರ, ಆ ವನದ ಮಧ್ಯದಲ್ಲಿ ಇದ್ದದೆ, ತೋಟದ ಮಧ್ಯದಲ್ಲಿ ಜೀವದಾಯಕ
ಜೀವದಾಯಕ
ವೃಕ್ಷ
ವೃಕ್ಷ
ಕೂಡ ಇತ್ತಂತೆ. ಇದೇ ರೆಫರೆನ್ಸ್ ಪ್ರಕಟಣೆ ಹೇಳೋದು. ಆದ್ರೆ ಆದಿಕಾಂಡ ಹೇಳ್ಬೇಕಾದ ತೋಟ ಅಂತ ಹೇಳ್ತಾರೆ, ಪ್ರಕಟಣೆ ಹೇಳ್ಬೇಕಂದ್ರು ಪರದೇಸ್ ಅಂತಂದ್ರು. ಹಂಗಾದ್ರೆ ಪರದೇಸ್ ಏನು? ತೋಟನೇ. ಅದರ ಇದು ಹೆಂಗೆ ಅಂತಂದ್ರೆ, ನೀವು ಗ್ರೀಕ್ ಅಲ್ಲಿ ಹೋಗಿ ಪದ ತೆಗೆದು ನೋಡಿದ್ರೆ, ಪರದೇಸ್ ಅಂತ ಹಾಕಿರೋ ಪದನ ತೆಗೆದು ನೋಡಿದ್ರೆ ಪ್ಯಾರಾಡಿಯೋಸ್ ಅಂತ ಬರ್ತಾರೆ. ಪ್ಯಾರಾಡಿಯೋಸ್ ಅಂದ್ರೆ ಏನು ಗೊತ್ತಾ, ಮೂಲ ಅರ್ಥ ಪಾರ್ಕ್ ಅಂತಾನೆ ಅರ್ಥ ಹೊರತು ಪರಲೋಕ ಅಂತಲ್ಲ ರೀ. ಅದರ ಅಂದ್ರೆ ಕ್ರಿಸ್ತನ ಎರಡನೇ ಮರಿಕೆಲಿ ಬರ್ಬೇಕಾದ್ರೆ ಇಡೀ ಭೂಮಂಡಲ ಏನ್ ಮಾಡ್ತಾರೆ, ನೂತನ ಆಕಾಶ ನೂತನ ಭೂಮಂಡಲದಲ್ಲಿ ಏನ್ರಿ ದೇವ್ರ ರಾಜ್ಯವನ್ನೇ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಇಡೀ ಭೂಮಂಡಲನ ಏಡೆನ್ ತೋಟದಲ್ಲಿ ಇತ್ತು ನೋಡ್ರಿ, ಆ ಥರ ಕಂಡೀಷನ್ಗೆ ಮಾಡ್ತಾರೆ ರೀ. ಈ ಒಂದು ಸ್ಥಿತಿಗೇನೆ ಅಪೋಸ್ಟ್ಲು ಪೌಲ್ಗೆ ಒಯ್ಯಲ್ಪಟ್ರಂತೆ. ಅಪೋಸ್ಟ್ಲು ಪೌಲ್ಗೆ ದರ್ಶನ ಮುಖಾಂತರ ಕ್ರಿಸ್ತನ ರಾಜ್ಯರಿದ್ರೆ ಹೇಗಿರ್ತಾರೆ ಅಂದ್ಬಿಟ್ಟು ವ್ಯವಸ್ಥೆಗಳೇ ಮಾಡಿದ್ದ ಅದು ನೋಡ್ತಿದ್ದು. ಅದರ ಈ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಗಳೇ, ಮೂರನೇ ಒಂದು ಲೋಕ ಭೂಲೋಕದಲ್ಲಿ ಏನು ಮಾಡ್ತಾರೆ ಸ್ಥಾಪನೆ ಆಗ್ತಾರೆ, ಅದು ಕ್ರಿಸ್ತನ ಆಡಳಿತವಾಗಿರುವಂಥ 1000 ವರ್ಷದ ಆಳ್ವಿಕೆ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಗಳೇ, ಇದು ಮೂರು ಲೋಕದ ಪಾಠ. ಒಂದ್ಸರಿ ಯೂಟ್ಯೂಬ್ ಲಿಂಕ್ ಕಳಿಸ್ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಒಂದ್ಸತಿ ಕೇಳಿ. ಇದು ಕೇಳಿದ್ಮೇಲೆ ಕೂಡ ನಿಮ್ಗೇನೇ ಪ್ರಶ್ನೆ ಇತ್ತು ಅಂತಂದರೆ ದಯವಿಟ್ಟು ಸಂಕೋಚ ಪಡ್ತೀರಾ, ದಯವಿಟ್ಟು ನಿಮ್ಮೆಲ್ಲ ಪ್ರಶ್ನೆಗಳನ್ನ ಕೇಳಿ. ನಿಮ್ಮೆಲ್ಲ ಪ್ರಶ್ನೆ ಮಾಡಿಗೆ ನಾವು ಸತ್ಯವೇದ ಮುಖಾಂತರ ಏನು ಮಾಡ್ತೀವಿ, ನಮಗೆ ಉತ್ತರನ ಕೊಡ್ತೀರಿ. ಓಕೆನ್ರಾ? ಸರಿ, ಯಾರಿಗಾನ ಡೌಟ್ಸ್ ಇದೆಯಾ ಕೇಳ್ರಿ, ಒಂದು 5 ಮಿನಿಟ್ಸ್ ಟೈಮ್ ಇದೆ, ಕೇಳ್ರಿ. ನಿಮ್ಗೇನೋ ಪ್ರಶ್ನೆಗಳಿದ್ರೆ ಅದರ ಇನ್ನೂ ತುಂಬ ಅನೇಕ ಇಂಪಾರ್ಟೆಂಟ್ ಕ್ಲಾಸ್ಗಳಿದೆ, ಅದರ ಮುಂದೆ ಬರೋ ದಿನಗಳಲ್ಲಿ ಅನೇಕ ವಿಚಾರಗಳಿದೆ, ನಾವು ಇದನ್ನೆಲ್ಲ ಏನು ಮಾಡೋಣ, ನಾವು ಓದೋಣ. ಯಾರಿಗೇನೋ ಡೌಟ್ಸ್ ಇದೆಯಾ, ಏನೋ ಕ್ವೆಶನ್ಸ್ ಇದೆಯಾ?
ಇಲ್ಲ ಫಸ್ಟ್
ಇಲ್ಲ ಬ್ರದರ್.
ಓಕೆ.
ಅದೇ ಒಂದು ಡೌಟ್ ಇತ್ತು, ಯಾಕೆಂದ್ರೆ ನೀವು ಅದೇ ಇದು ಮಾಡಿದ್ರಿ, ಕ್ಲಿಯರ್ ಮಾಡಿದ್ರಿ. ಅಂದ್ರೆ ಮೋಶೆ, ಎಲಿಯ ಮತ್ತು ಹನೋಕು ಪರಲೋಕಕ್ಕೆ ಏರಿ ಹೋಗಿದ್ರು ಅಂತ ಹೇಳಿ. ಅದೇ ಅಂದ್ರೆ ನಾವು ಬೈಬಲ್ ಸ್ಟಡಿಯಲ್ಲಿ ಅದನ್ನೇ ಕೇಳಿದ, ಬಟ್ ಇವಾಗ ಅದು ಕರೆಕ್ಟ್ ಆಯ್ತು. ಪ್ರೈಸ್ ಗಾಡ್.
ವೆರಿ ಗುಡ್ ಸ್ಟಾರ್ಟ್, ಖಂಡಿತ ಅಷ್ಟಾರ್ ದೇವ್ರಿಗೆ ಸ್ತೋತ್ರವಾಗಲಿ, ಪ್ರೈಸ್ ಲಾರ್ಡ್ ಫಾರ್ ಇಟ್. ಅದರ ಖಂಡಿತವಾಗ ದೇವರು ಅಥವಾ ಸತ್ಯವೇದ ಅಂತ ರಹಸ್ಯಗಳನ್ನ ದೇವ್ರ ಮಕ್ಕಳಿಗೆ ಏನು ಮಾಡ್ತಾರೆ ತಿಳಿಸ್ಕೊಡ್ತಾರೆ, ಅದನ್ನ ನಮಗೆ ಸ್ತೋತ್ರವಾಗಲಿ ಸ್ಟಾರ್. ಇನ್ನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಸ್ಟಡೀಸ್ ಇದೆ, ನಾವು ಇನ್ನೂ ಫುಲ್ ಡೀಟೇಲನ್ನು ವಾಕ್ಯದ ಮುಖಾಂತರ ಎಲ್ಲ ಸ್ಟಡಿ ಮಾಡೋಣ. ಓಕೆನಾ? ಸೊ ಯಾರಿಗಾನ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ, ಇಲ್ಲ ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣವಾ?
ಇವಾಗ ಭೂಮಿ ಸೂರ್ಯ ಚಂದ್ರ ನಕ್ಷತ್ರ ಇದೆಯಲ್ಲ ಫಸ್ಟ್,
ಹ್ಞೂ,
ಅದನ್ನ ನಾವು ನೋಡುವುದು
ಹೇಳಿ ಉಮಾಷ್ಟ್ರ, ಹೇಳಿ ಉಮಾಷ್ಟ್ರ, ನಿಮ್ಮ ವಾಯ್ಸ್ ಬರ್ತಾ ಇಲ್ಲ ಉಮಾಷ್ಟರ್.
ಅದು ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದ್ರೆ ಅವನ ಕುಟುಂಬಕ್ಕೆ ಹೋಲಿಕೆ ಆಗಿದೆ ಅಂತ ಹೇಳಿದೆ ಅಲ್ವಾ ಫಸ್ಟ್.
ಸಿಸ್ಟರ್ ನಿಮ್ಮ ವಾಯ್ಸ್ ಫುಲ್ ಕಟ್ ಆಗ್ಬಿಡ್ತೀನಿ, ಇನ್ನೊಂದ್ಸತಿ ಹೇಳಿ ಪ್ರಶ್ನೆ.
ಇಲ್ಲ ಫಸ್ಟ್, ಇವಾಗ ನಾವು ನೋಡುವ ಭೂಮಿ ಆಕಾಶ ಅಳಿದು ಹೋಗುತ್ತಾ, ಅಥವಾ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಅಂದ್ರೆ ಯಾವ ಅರ್ಥ ಫಸ್ಟರ್? ಅದು ಆತ್ಮೀಕ ರೀತಿಯ ಅರ್ಥನಾ, ಅಲ್ಲ ನಾವು ಕಣ್ಣಿಂದ ನೋಡುವ ಈ ಭೂಮಿ ಆಕಾಶ ಭೂಮಿ ಸೂರ್ಯ ಚಂದ್ರ ನಕ್ಷತ್ರನ?
ಇವಾಗ ನಾವು ನೋಡೋಂಥ ಎಂತ ಲಿಟ್ರಲ್ ಆಗಿರೋ ಭೂಮಿ, ಲಿಟ್ರಲ್ ಆಕಾಶ, ಅದರ ಅರ್ಥ ಏನು ಸತ್ಯವೇದದಲ್ಲಿ ಅಂತಂದರೆ ಸಮಾಜ, ಇವಾಗಿರೋಂಥ ವ್ಯವಸ್ಥೆ. ಯಾಕೆಂದರೆ ನಾವೇನು ನೋಡ್ತೀರಿ ಅಂತಂದರೆ, ಮೊದಲ ಲೋಕದಲ್ಲಿ ಆಕಾಶನ ದೇವ ನಾಶ ಮಾಡಿದ್ರು, ಆಕಾಶ ನಾಶ ಮಾಡಿದ್ರೆ ಏನರ್ಥ, ಅಲ್ಲಿ ದೇವದೂತರ ಆಡಳಿತನೇ ಮಾಡಿದ್ರು, ನಾಶ ಮಾಡಿದ್ರು. ಅವಾಗಿರೋಂಥ ಸಿಸ್ಟಮ್ನ ಏನು ಮಾಡಿದ್ರು, ತೆಗೆದಾಕಿದ್ರು. ಭೂಲೋಕದಲ್ಲಿ ಯಾವಾಗಿದ್ರು ರಾಕ್ಷಸಗಳಿದ್ರು, ಆ ವ್ಯವಸ್ಥೆನೇ ಮಾಡಿದ್ರು, ನಾಶ ಮಾಡಿದ್ರು. ಇವಾಗ ಕೂಡ ಏನಾಗಿದೆ, ಚೇತನ ಡಿಫ್ರೆಂಟ್ ರೀತಿಯಲ್ಲಿ ರೂಲ್ ಮಾಡ್ತಾ ಇದ್ದಾನೆ. ಈ ವ್ಯವಸ್ಥೆನೂ ಕೂಡ ನಾಶ ಮಾಡ್ತಾರೆ, ವ್ಯವಸ್ಥೆನ ನಾಶ ಮಾಡೋದು ಹೊರತು ಈ ಗ್ರಹ ಪ್ಲಾನೆಟ್ ಅರ್ತ್ ದಿಸ್ ಗ್ಲೋಬ್ ಇದನ್ನ ದೇವ್ರು ನಾಶ ಮಾಡಲ್ಲ. ಓಕೆ, ನಾವು ಕಣ್ಣು ಮುಂದೆ ನೋಡೋಂಥದ್ದು ಈ ಲಿಟರ್ ಆಗಿರೋ ಭೂಮಿನ ಏನು ಮಾಡಲ್ಲ, ನಾಶ ಮಾಡಲ್ಲ, ವ್ಯವಸ್ಥೆನ ನಾಶ ಮಾಡ್ತಾರೆ, ಸಿಸ್ಟಮ್ ಏನು ಮಾಡ್ತಾರೆ ಚೇಂಜ್ ಮಾಡ್ತಾರೆ. ಓಕೆನಾ? ಏನೋ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಾರೆ, ಕೋವಿಡ್ಗಿಂತ ಮುಂಚೆ ಹೇಗಿತ್ತು, ಕೋವಿಡ್ ನಂತರ ಜನಾಂಗ ಏನಾಗಿದೆಯೋ, ಚೇಂಜ್ ಆಗಿದೆಯೋ ಇಲ್ಲೋ, ಬದಲಾವಣೆ ಆಗಿದೆಯೋ ಇಲ್ಲೋ,
ಚೇಂಜ್ ಆಗಿಲ್ಲ ಫಸ್ಟ್, ಹಂಗೇನೇ ಇದೆ.
ಹಂಗೆ ಇದೆಯಾ?
ಬದಲಾಗಿದೆ,
ತುಂಬಾ ಬದಲಾಗಿದೆ ಸರ್.
ಯೆಸ್
ಏನು
ತುಂಬಾ
ಹೇಳಬೇಕು ಅಂದರೆ,
ಬದಲಾಗಿದೆ.
ಇಂಟರ್ನೆಟ್ಟು ಯಾರಿಗೂ ಗೊತ್ತಿರಲಿಲ್ಲ, ಆಮೇಲೆ ಆ್ಯಂಡ್ರಾಯ್ಡ್ ಮೊಬೈಲ್ ಬೆಲೆ ಯಾರಿಗೂ ಗೊತ್ತಿರಲಿಲ್ಲ. ಯಾವಾಗ ಕೋವಿಡ್ ಬಂದು ಲಾಕ್ಡೌನ್ ಆಯ್ತು ನೋಡಿರ್ತೀನಿ, ಎಲ್ಲರಿಗೂ ಏನಾಗ್ಬಿಡ್ತು, ಇಂಟರ್ನೆಟ್ಟು ಆ್ಯಂಡ್ರಾಯ್ಡ್ ಮೊಬೈಲ್ ಎಲ್ಲ ಬರೋಕ್ಕೆ ಶುರು ಆಗಿತ್ತು. ಇವಾಗ ಟೆಕ್ನಾಲಜಿ ಚೇಂಜ್ ಆಗಿದೆ. ಈ ರೀತಿ ನಾನು ಹೇಳೋ ಸಾಂಪಲ್, ಈ ಥರ ಹಿಂಗೆ ಆಗ್ತಾರೆ ಅಂತಲ್ಲ, ಇದು ಜಸ್ಟ್ ಎ ಸಾಂಪಲ್, ದಿಸ್ ಇಸ್ ಓನ್ಲಿ 1% ನಾನು ಹೇಳ್ತಾ ಇರೋದು. ಈ ಥರ 100% ಬದಲಾವಣೆಗೆ ಏನಾಗ್ತಾರೆ, ಭೂಲೋಕದಲ್ಲಿ ಆಗ್ತಾರೆ. ಅದನ್ನೇ ನೋಡೋದು ನಾವು. ಮೊದಲನೇ ಲೋಕದಲ್ಲಿ ಎರಡನೇ ಲೋಕದಲ್ಲಿ ಬದಲಾವಣೆಗೆ ಆಯ್ತು ಆಯ್ತು, ಎರಡನೇ ಲೋಕದಿಂದ ಮೂರನೇ ಲೋಕಕ್ಕೆ ಏನಾಗ್ತಾರೆ, ಬದಲಾವಣೆಗೆ ಆಗ್ತದೆ. ಓಕೆನಾ?
ಇವಾಗ ಮೂರು ಲೋಕ ಅಂತ ಹೇಳಿದ್ರಿ ಅಲ್ವಾ ಪಾಸ್ಟರ್?
ಹ್ಞೂ.
ಮೊದಲನೇ ಲೋಕ ಅಂದ್ರೆ ಹಳೆ ಒಡಂಬಡಿಕೆ ಮಕ್ಕಳು ಅಲ್ವಾ?
ಇಲ್ಲ 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 ಸರ್, ನೀವು ಸ್ಪಷ್ಟವಾಗಿ ಕೇಳಿಸ್ಕೊಂಡಿಲ್ಲ.
ನಾನು
ರೆಕಾರ್ಡಿಂಗ್
ಬೇರೆ ಕೇಳಿ ಒಂದು ನನಗೆ ಒಂದು ಈ ರೀತಿ ಒಂದು ಮೆಸೇಜ್ ಕೊಟ್ರು, ಯಾಕಂದ್ರೆ ಹಳೆ ಒಡಂಬಡಿಕೆ ಒಂದು ಲೋಕ, ಆಮೇಲೆ ಯೇಸು ಕ್ರಿಸ್ತನು ಜೀವಿಸಿದ್ದು ಒಂದು ಲೋಕ, ಮತ್ತೆ ಪ್ರಕಟಣೆ ಪುಸ್ತಕದಲ್ಲಿ ಒಂದು ಲೋಕ ಇದೆ ಅಂತ. ಅದೇ ಅದನ್ನೇನು ಯಾರು ಪೌಲನು ನೋಡಿದು ಅಂತ ಹೇಳ್ಕೊಟ್ರು ಫಸ್ಟ್ ಅದರಲ್ಲಿ.
ಏನು ಗೊತ್ತಾ ಸರ್, ನೀವು ಆ ಈ ಪ್ರಶ್ನೆ ಅವ್ರ ಹತ್ರ ಕೇಳಬೇಕು. ಆ ಪಾಠ ಹೇಳ್ಕೊಟ್ಟಿದ್ದೆ ಅವರು ಅಲ್ವರಾ?
ನನ್ ಡೌಟ್ ಇದೆ ಅದಕ್ಕೆ ಕೇಳಿದ್ದು.
ಆ ಆ ಡೌಟ್ಗೆ ಹೋದ ವಾರ ತೊಗೊಂಡಿರೋ ಕ್ಲಾಸು ಈ ವಾರ ತೊಗೊಂಡಿರೋ ಕ್ಲಾಸ್ನ ಇನ್ನೊಂದ್ಸರಿ ಕ್ಲೀನಾಗಿ ಕೇಳಿ, ನಿಮ್ಗೆ ಕ್ಲೀನಾಗಿ ಅರ್ಥ ಆಗ್ತದೆ. ಅದು ಸತ್ಯವೇದ ಸಪೋರ್ಟೇ ಮಾಡಲ್ಲ. ಬೈಬಲ್ ಪ್ರಕಾರ ಕ್ಲೀನಾಗಿ ಎರಡನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದೀರಿ. ನಿಮಗೆ ಇನ್ನೊಂದ್ಸರಿ ದಯವಿಟ್ಟು ರೆಕಾರ್ಡಿಂಗ್ ಕೇಳಿ. ಓಕೆನ್ರಾ? ಮೂರು ಲೋಕಗಳು ಅಂದರೆ ಇದೇ ಭೂಮಿಯಲ್ಲಿರೋಂಥ ಮೂರು ವ್ಯವಸ್ಥೆಗಳು. ಓಕೆನ್ರಾ? ಇದೇ ಭೂಮಿಯಲ್ಲಿರೋಂಥ ಮೂರು ಹೊಸ ವ್ಯವಸ್ಥೆಗಳು. ಓಕೆನಾ ಸರ್? ಗ್ರಹನೇ ನಾಶ ಮಾಡೋಕ್ಕೆ ಹೋಗಲ್ಲ ದೇವರು. ಓಕೆನ್ರಾ? ದಯವಿಟ್ಟು ರೆಕಾರ್ಡಿಂಗ್ ಇನ್ನೊಂದ್ಸರಿ ಕ್ಲೀನಾಗಿ ಕೇಳ್ರಿ. ಹಂಗೂ ನಿಮ್ಗೆ ಡೌಟ್ ಕ್ಲಿಯರ್ ಆಗಿಲ್ಲ ಅಂತಂದರೆ ನೀವು ನಮಗೆ ಹೇಳ್ರಿ, ಅದನ್ನ ಕ್ಲಿಯರಾಗಿ ಇನ್ನೊಂದ್ಸರಿ ಕ್ಲಾರಿಫೈ ಮಾಡೋಣ. ಯಾಕಂದ್ರೆ ನೀವು ಕೇಳೋ ಡೌಟ್ಗೆ ಕ್ಲಾರಿಫೈ ಮಾಡೋಕ್ಕೆ ಇನ್ನೊಂದ್ಸರಿ ಸ್ಟಾರ್ಟಿಂಗ್ ತೊಗೊಬೇಕು ಪಾಠ. ಆದರೆ ಅದು ಬದಲಾಗಿ
ಓಕೆ
ನೀವು
ಓಕೆ
ಇನ್ನೊಂದ್ಸರಿ ಕ್ಲೀನಾಗಿ ಡೀಟೇಲಾಗಿ ರೆಕಾರ್ಡಿಂಗ್ ಕೇಳಿ ದಯವಿಟ್ಟು. ಓಕೆನಾ?
ಓಕೆ ಓಕೆ
ಯೂಟ್ಯೂಬ್ ಲಿಂಕ್ ಬರ್ತಾ ಇದ್ದಲ್ಲ ನಿಮಗೆ, ಕೇಳ್ರಿ
ಹಾಂ
ಇನ್ನೊಂದ್ಸರಿ.
ಬರ್ತಾ ಇದೆ ಫಸ್ಟ್.
ಹಾಂ ಕೇಳ್ರಿ ಇಷ್ಟ, ದಯವಿಟ್ಟು ಇನ್ನೊಂದ್ಸರಿ ಕೇಳಿ,
ಓಕೆ
ಪೂರ್ತಿಯಾಗಿ ಕೇಳಿ. ವಾಕ್ಯ ನಾವು
ಓಕೆ
ನೋಡೋಂಥ ಒಂದೊಂದು ವಾಕ್ಯಗಳು ಬೈಬಲ್ ತೆಗೆದು ತೆಗೆದು ಇನ್ನೊಂದ್ಸರಿ ಓದಿ, ನಿಮ್ಗೆ ಗೊತ್ತಾಗ್ತಾರೆ. ಓಕೆನಾ? ಸರಿ, ಓಕೆ.
ಓಕೆ ಬಸ್
ಹಂಗಾರೆ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ. ಏನು ಮಾಡೋಣ? ಮುಕ್ತಾಯ ಮಾಡೋಣ ಇದನ್ನ ಪ್ರಾರ್ಥನೆ.